योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् यस्माद् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मनिकृन्दति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದ ಶ್ರೀಮದ್ ಮಹಾಭಾರತದಲ್ಲಿ ಧರ್ಮರಾಜನ ಅನೇಕ ಬಗೆಯ ಪ್ರಶ್ನೆಗಳಿಗೆ ಶ್ರೀಕೃಷ್ಣನ ಆದೇಶದಂತೆ ಭೀಷ್ಮಾಚಾರ್ಯರು ಉತ್ತರವನ್ನು ಕೊಡ್ತಾ ಅನೇಕ ಧರ್ಮಸೂಕ್ಷ್ಮಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಂಥ ಆಪತ್ಕಾಲದಲ್ಲೂ ಸಹ ದೇವರು ಕೈ ಬಿಡೋದಿಲ್ಲ. ನಾವು ಧರ್ಮವನ್ನು ನಂಬಿದರೆ ಭಗವಂತನಿಂದ ರಕ್ಷಣೆ ಅತ್ಯಂತ ಖಚಿತ ಅನ್ನೋದಕ್ಕೆ ವಿಶ್ವಾಮಿತ್ರ ಮುನಿಗಳ ನಿದರ್ಶನವನ್ನು ತಿಳಿಸಿದ್ದಾರೆ. ವಿಶ್ವಾಮಿತ್ರ ಮುನಿಗಳು ಅವರು ತಮ್ಮ ಕಥೆ ಮೂಲಕ ನಮಗೆ ತಿಳಿಸಿದ್ದು ಅತ್ಯಂತ ಆಪತ್ಕಾಲದಲ್ಲಿ ಮಾತ್ರ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಹುದೇ ಹೊರತು ಎಲ್ಲ ಅನುಕೂಲವಾಗಿ ತಿಂದರೆ ಆ ಪಾಪಕ್ಕೆ ಕೊನೆಯೇ ಇಲ್ಲ. ಅತ್ಯಂತ ಆಪತ್ಕಾಲದಲ್ಲಿ ಪ್ರಾಣರಕ್ಷಣೆಗೋಸ್ಕರವಾಗಿ ಮಾತ್ರ ಅಧರ್ಮವನ್ನು ಆಚರಣೆ ಮಾಡಿದರೆ ಅದಕ್ಕೆ ದೇವರು ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ ಅನ್ನೋ ಸೂಚನೆಯನ್ನು ಆ ಕಥೆ ತಿಳಿಸಿದೆ ಅಂತ ಅನೇಕ ಪ್ರಸಂಗಗಳನ್ನು ವರ್ಣನೆ ಮಾಡ್ತಾ ಮುಂದೆ ಒಂದು ಶಾಲ್ಮಲಿ ಅಂತಕ್ಕಂಥ ವೃಕ್ಷ. ಶಾಲ್ಮಲಿ ಅಂದರೆ ಇದೇ ಬೂರುಗ ಅಂತ ಏನು ಕರೀತಾರೆ ಅಮರಣೆ ಶಾಲ್ಮಲಿ ಅಂತ ಕರೆಯೋದು. ಬಹಳ ದೊಡ್ಡ ವೃಕ್ಷಗಳವು ಹಿಮಾಲಯ ಪ್ರಾಂತದಲ್ಲಿ ಅಂಥ ಒಂದು ವೃಕ್ಷ. ಅಂತ ಶಾಲ್ಮಲಿ ವೃಕ್ಷ ಎಲ್ಲ ಕಡೆ ಬೇಕಾದಷ್ಟಿರುತ್ತೆ, ಆದರೆ ಹಿಮಾಲಯದಲ್ಲಿ ವಿಚಿತ್ರವಾದ ಒಂದು ವೃಕ್ಷ ಇತ್ತಂತೆ, ಬಹಳ ದೊಡ್ಡದಾಗಿರತಕ್ಕಂಥ ಶಾಲ್ಮಲಿ ವೃಕ್ಷ. ಯೋಜನೆಗಟ್ಟಲೆ ಅದರ ರೆಂಬೆಗಳು ಹರಡಿದ್ವಂತೆ, ಯೋಜನೆಗಟ್ಟಲೆ ಹರಡಿದ ರೆಂಬೆಗಳು. ಅದರ ಕೆಳಗೆ ಒಳ್ಳೆ ಪಟ್ಟಣ ಇದ್ದಾಗಿತ್ತಂತೆ, ಅನೇಕ ವಿಧವಾದ ಪ್ರಾಣಿಗಳು ಸುರಕ್ಷಿತ ವಾಸ ಮಾಡಿಕೊಂಡಿದ್ವಂತೆ. ಮೇಲೆ ಪಕ್ಷಿಗಳು, ಕೆಳಗೆ ಹುಲಿ ಸಿಂಹ ಆನೆ ಮೊದಲ ದೊಡ್ಡದಾದರೆ ಒಂದೊಂದು ಏರಿಯಾದಲ್ಲಿ ಒಬ್ಬರು ಇದ್ದಾಗಿ ಆ ರೀತಿಯಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಪ್ರಯಾಣಿಕರು ದೂರ ಪ್ರಯಾಣ ಕೈಗೊಂಡ್ಕೊಳ್ತಾರಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ರು. ಅಂದ್ರೆ ಋಷಿಗಳಿಗೆ, ಮುನಿಗಳಿಗೆ, ಪ್ರಯಾಣಿಕರಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ ಎಲ್ಲದಕ್ಕೂ ಆಶ್ರಯ ಕೊಡ್ತಕ್ಕಂಥ ದೊಡ್ಡ ವೃಕ್ಷ. ಇಂಥ ವೃಕ್ಷಗಳು ಸಾಮಾನ್ಯವಾಗಿ ದೊಡ್ಡ ವೃಕ್ಷಗಳಿರೋದು ಈಗಿನ ಕಾಲಕ್ಕಂತೂ ಭಾರಿ ದುರ್ಲಭ. ಆ ಕಾಲಕ್ಕೂ ಕೂಡ ಎಷ್ಟೇ ದೊಡ್ಡ ವೃಕ್ಷಗಳಾದರೂ ಒಂದಲ್ಲ ಒಂದು ಕಾಲಕ್ಕೆ ಅವು ಬಿದ್ದು ಹೋಗಬೇಕು. ಅದು ಮಾತ್ರ ಎಷ್ಟು ದಿವಸ ಆದರೂ ಬೀಳದೆ ಹಾಗೆ ಇತ್ತಂತೆ. ಒಂದು ಸಲ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ, ಆ ವೃಕ್ಷದ ಜೊತೆಗೆ ಮಾತಾಡ್ತಾರೆ. ಇದು ನಾರದ ಮುನಿಗಳ ಮತ್ತೊಂದು ವಿಶೇಷ. ಇದು ತುಂಬ ವಿಷಯ ಗೊತ್ತಾಗುತ್ತೆ. ವೃಕ್ಷಗಳು ನಾರದರು ಮಾತಾಡ್ತಾ ಇದ್ದಾರೆ, ವೃಕ್ಷ ಉತ್ತರ ಕೊಡ್ತಾ ಇದೆ, ಅದು ವೃಕ್ಷಕ್ಕೆ ಜೀವ ಇದೆ, ಅದು ಬಹಳ ಇಂಪಾರ್ಟೆಂಟ್. ಇವತ್ತು ಸ್ಥಾವರ ಜೀವಗಳು ಅಂದ್ರೆ ಇದೇನು, ಇವತ್ತು ಸಸ್ಯಗಳಿಗೂ ಜೀವ ಇದೆ ಅಂದ್ರೆ ವಿಜ್ಞಾನ ಇವತ್ತು ಒಪ್ಪಿಕೊಂಡಿದೆ, ಸಸ್ಯಗಳಿಗೂ ಜೀವ ಇದೆ ಅನ್ನೋ ವಿಷಯ ಗೊತ್ತಾಗಿದೆ. ಅದನ್ನು ಇತ್ತೀಚಿನ ಸಂಶೋಧನೆ, ವಿಜ್ಞಾನಿಗಳ ಪ್ರಕಾರ ಇತ್ತೀಚಿನ ಸಂಶೋಧನೆ ಅಂತ ಹೇಳ್ತಾರೆ. ನಮ್ಮ ಮಹಾಭಾರತ ರಾಮಾಯಣಗಳು ನೋಡಿದ್ರೆ ಇಂಥ ಸಾವಿರಾರು ಕಥೆಗಳು ಸಿಗುತ್ತೆ. ಇದೇ ನಾನು ದೊಡ್ಡ ನಿದರ್ಶನ. ಅದು ವೃಕ್ಷದ ಜೊತೆಗೆ ನಾರದರು ಮಾತಾಡ್ತಾ ಇದ್ದಾರೆ, ವೃಕ್ಷಕ್ಕೂ ಭಾವನೆಗಳಿವೆ, ಅದು ವ್ಯವಹಾರ ಮಾಡಿದ್ರೆ ನಮಗೆ ಬರೋದಿಲ್ಲ ಅಷ್ಟೇ ಹೊರತು ಅದು ಆ ಭಾಷೆ ಬಂದವರಿಗೆ ಸಾಧ್ಯ. ನಾರದ ಮುನಿಗಳು ದೊಡ್ಡ ಋಷಿಗಳು, ದೇವರ್ಷಿ ರಶ್ಮಿ ನಾರದ. ಭಗವದ್ಗೀತೆಯಲ್ಲಿ ದೇವರ್ಷಿಗಳಲ್ಲಿ ನಾರದರಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ತಿಳಿಸಿದ್ದಾನೆ. ಅಂಥ ಮಹಾನುಭಾವರಾದ ನಾರದ ಮುನಿಗಳು, ಅವರು ವಿಚಿತ್ರ, ಅವರು ದೇವತೆಗಳ ಜೊತೆಗೂ ಸಂಪರ್ಕ ಇದೆ, ಋಷಿಗಳ ಜೊತೆಗೂ ಸಂಪರ್ಕ ಇದೆ, ಈ ಕಂಸ ಜರಾಸಂದನಂತ ರಾಕ್ಷಸರ ಜೊತೆಗೂ ಕಾಂಟ್ಯಾಕ್ಟ್ ಇದೆ ಅವರಿಗೆ, ಈ ಪಶುಪಕ್ಷಿ ಜೊತೆಗೂ ಕಾಂಟ್ಯಾಕ್ಟ್ ಇದೆ. ಬಹಳ ಆಶ್ಚರ್ಯ, ನಾರದರು ಎಲ್ಲರ ಜೊತೆಗೂ ಭಾರಿ ಪ್ರಿಯರವರು, ಆದರೆ ತಮ್ಮ ಧರ್ಮ ಮಾತ್ರೆಂದು ಕೈ ಬಿಡೋದಿಲ್ಲ, ನಾ ನಾರಾಯಣ ನಾರಾಯಣ ಅನ್ನೋದೆಂದು ಬಿಡೋದೇ ಇಲ್ಲ ಅವರು. ಇದು ನಾರದಿಂದ ಕಲಿಬೇಕಾದ ಪಾಠ. ಇದು ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದರೂ ಕೂಡ ನಮ್ಮ ಧರ್ಮ ನಾವು ಉಳಿಸಿಕೊಳ್ಬೇಕಾದ ನಮ್ಮ ಕರ್ತವ್ಯ. ಯಾವುದೋ ಕಾರಣಕ್ಕೆ ಧರ್ಮವನ್ನು ಬಿಡತಕ್ಕಂಥ ಜನಗಳಿಗೆ ನಾರದರು ದೊಡ್ಡ ನಿದರ್ಶನ. ಅವರು ದೈತ್ಯ ಯಾರೇ ಬರಲಿ ನಾರದರು ಬರಲೇ ಸ್ವಾಗತ ಅವರಿಗೆ. ರಾಕ್ಷಸರಿಗೆಲ್ಲ ಅವರೊಬ್ಬರೇ ಕಾಂಟ್ಯಾಕ್ಟ್, ಬೇರೆ ಕಮ್ಯುನಿಕೇಷನ್ನೇ ಇಲ್ಲ ದೇವತೆಗಳ ಜೊತೆಗೆ. ಎಲ್ಲ ಸುದ್ದಿ ಇವರಿಂದ ಅವರೇ, ಅವರಿಂದಲೇ ಗೊತ್ತಾಗಬೇಕು. ಇಷ್ಟೆಲ್ಲ ತಿಳಿಸಿದರು ನಾರದರು ದೇವತೆಗಳ ಹಿತಕ್ಕನ್ನು ಉಪಯೋಗ ಮಾಡ್ತಿದ್ರೆ ಹೊರತು ಎಂದೂ ಕೂಡ ಅದರ ದುರುಪಯೋಗವನ್ನು ಮಾತ್ರ ಮಾಡಲೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾರದರು ಅತ್ಯಂತ ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವ, ಅಂಥ ತಪಸ್ಸಿದ್ಧಿಯವರದ್ದು. ಶಾಲ್ಮಲಿಯನ್ನು ಕೇಳಿದರು, ಏನು ಶಾಲ್ಮಲಿ, ಏನು ಆಶ್ಚರ್ಯ ಅಂತ ಹೇಳಿದರು. ಒಳ್ಳೆ ರಾಜಮಹಾರಾಜರ ಇದ್ದೇ ಇದ್ದೀಯಲ್ಲ, ಎಷ್ಟು ಜನಕ್ಕೆ ಆಶ್ರಯ ಕೊಡ್ತಾ ಇದ್ದೆ ನೀನೀಗ, ನಿನ್ನ ವೈಭವ ಏನು, ನಿನ್ನ ವಿಷಯ ವ್ಯಾಪ್ತಿ ಏನು, ನಿನ್ನಲ್ಲಿರ್ತಕ್ಕಂತಹ ಇದೆರಡು ಕೊಡೋ ಆಶ್ಚರ್ಯ. ನಾರದರು ಎಲ್ಲರ ಜೊತೆಗೂ ಭಾರಿ ಪ್ರಿಯರವರು, ಆದರೆ ತಮ್ಮ ಧರ್ಮ ಮಾತ್ರೆಂದು ಕೈ ಬಿಡೋದಿಲ್ಲ, ನಾ ನಾರಾಯಣ ನಾರಾಯಣ ಅನ್ನೋದೆಂದು ಬಿಡೋದೇ ಇಲ್ಲ ಅವರು. ಇದು ನಾರದಿಂದ ಕಲಿಬೇಕಾದ ಪಾಠ. ಇದು ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದರೂ ಕೂಡ ನಮ್ಮ ಧರ್ಮ ನಾವು ಉಳಿಸಿಕೊಳ್ಬೇಕಾದ ನಮ್ಮ ಕರ್ತವ್ಯ. ಯಾವುದೋ ಕಾರಣಕ್ಕೆ ಧರ್ಮವನ್ನು ಬಿಡತಕ್ಕಂಥ ಜನಗಳಿಗೆ ನಾರದರು ದೊಡ್ಡ ನಿದರ್ಶನ. ಅವರು ದೈತ್ಯ ಯಾರೇ ಬರಲಿ ನಾರದರು ಬರಲೇ ಸ್ವಾಗತ ಅವರಿಗೆ. ರಾಕ್ಷಸರಿಗೆಲ್ಲ ಅವರೊಬ್ಬರೇ ಕಾಂಟ್ಯಾಕ್ಟ್, ಬೇರೆ ಕಮ್ಯುನಿಕೇಷನ್ನೇ ಇಲ್ಲ ದೇವತೆಗಳ ಜೊತೆಗೆ. ಎಲ್ಲ ಸುದ್ದಿ ಇವರಿಂದ ಅವರೇ, ಅವರಿಂದಲೇ ಗೊತ್ತಾಗಬೇಕು. ಇಷ್ಟೆಲ್ಲ ತಿಳಿಸಿದರು ನಾರದರು ದೇವತೆಗಳ ಹಿತಕ್ಕನ್ನು ಉಪಯೋಗ ಮಾಡ್ತಿದ್ರೆ ಹೊರತು ಎಂದೂ ಕೂಡ ಅದರ ದುರುಪಯೋಗವನ್ನು ಮಾತ್ರ ಮಾಡಲೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾರದರು ಅತ್ಯಂತ ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವ, ಅಂಥ ತಪಸ್ಸಿದ್ಧಿಯವರದ್ದು. ಶಾಲ್ಮಲಿಯನ್ನು ಕೇಳಿದರು, ಏನು ಶಾಲ್ಮಲಿ, ಏನು ಆಶ್ಚರ್ಯ ಅಂತ ಹೇಳಿದರು. ಒಳ್ಳೆ ರಾಜಮಹಾರಾಜರ ಇದ್ದೇ ಇದ್ದೀಯಲ್ಲ, ಎಷ್ಟು ಜನಕ್ಕೆ ಆಶ್ರಯ ಕೊಡ್ತಾ ಇದ್ದೆ ನೀನೀಗ, ನಿನ್ನ ವೈಭವ ಏನು, ನಿನ್ನ ವಿಷಯ ವ್ಯಾಪ್ತಿ ಏನು, ನಿನ್ನಲ್ಲಿರ್ತಕ್ಕಂತಹ ಇದೆರಡು ಕೊಡೋ ಸಾಮರ್ಥ್ಯ ಏನು, ಎಷ್ಟು ಪಶುಪಕ್ಷಿಗಳನ್ನು ಆಶ್ರಯಿಸಿರೋದೇನು, ಭಾರಿ ಖುಷಿಯಾಗ್ತಾ ಇದೆ ನನಗೆ, ಭಾರಿ ಸಂತೋಷ ಅಂತ ಅಭಿನಂದನೆ ಮಾಡಿದರು. ನಾಲ್ಕು ಜನ ಉಪಕಾರ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಕಂಡರೆ ಜ್ಞಾನಿಗಳಾದವರು, ತಿಳುವಳಿಕೆ ಇದ್ದವರು ಸಂಭ್ರಮ ಪಡ್ತಾರೆ, ಸಂತೋಷ ಪಡ್ತಾರೆ ಹೊರತು ಅಸೂಯ ಪಡೋದೇ ಇಲ್ಲ. ನಾರದರು ಭಾರಿ ಹೊಗಳಿದರು, ಒಂದು ಪ್ರಶ್ನೆ ಕೇಳಿದರು. ಶಾಲ್ಮಲಿ, ನಾನು ಎಷ್ಟೋ ಸಾವಿರಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ, ಎಷ್ಟೆಷ್ಟೋ ವೃಕ್ಷಗಳು, ನಿನ್ನಂತೆ ಇದ್ದ ಎಷ್ಟೋ ವೃಕ್ಷಗಳು ಇವತ್ತು ನಾಮಾವಶೇಷ ಆಗೋಗ್ಬಿಟ್ಟಿದೆ, ಹೆಸರು ಕೂಡ ಕಾಣೋದಿಲ್ಲ. ಅಂಥ ಹೊತ್ತಿನಲ್ಲಿ ನೀನೊಬ್ಬನು ಸುರಕ್ಷತೆ ಇದ್ದೀಯಲ್ಲ, ಇದೇನು ಆಶ್ಚರ್ಯ ಅಂತ ಕೇಳಿದೆ. ತುಂಬ ದಿವಸ ಬದುಕಿದವ್ರನ್ನೇ ಕೇಳ್ತಾರೆ ಇವತ್ತು, ಇವತ್ತು ಯಾಕಿನ್ನೂ ಸತ್ತಿಲ್ಲ ನೀವು ಅಂತ ಕೇಳೋ ಕಾಲ. ಬೇಗ ವಟಪಾಟ ಸಾಯರು ಕಂಡುಬಿಟ್ರೆ ಇದ್ಯಾಕೆ ಇವರು ಬದುಕಿದ್ದಾರೆ ಅಂತ ಹೇಳ್ತಾನೆ ಆಶ್ಚರ್ಯ ಪಡ್ತಕ್ಕಂಥ ಕಾಲದೊಳಗೆ. ಆ ಕಾಲದೊಳಗೆ ವೃಕ್ಷಗಳ ಆಯುಷ್ಯ ಸಾಮಾನ್ಯ ಜಾಸ್ತಿನೇ ಮನುಷ್ಯರಿಗಿಂತ. ಅಂಥ ಹೊತ್ತಲ್ಲಿ ಶಾಲ್ವ ವೃಕ್ಷ ಸಾಮಾನ್ಯ ಹೆಚ್ಚು ಬದುಕೋದು, ಆದರೆ ಅಷ್ಟು ಹೆಚ್ಚು ಬದುಕಿದ್ದು ನೋಡಿಲ್ಲ ನಾನು. ಇದೇನಿದು ಆಶ್ಚರ್ಯ, ನಿನಗೆ ಸಾವು ಬಂದಿಲ್ಲ, ಅಷ್ಟೇ ಅಲ್ಲ ನಿನಗೆ ಅಪಾಯವೇ ಆಗಿಲ್ಲ, ಯಾವುದು ರೆಂಬೆಗಳು ಕದಲಿಲ್ಲ, ಸುರಕ್ಷಿತವಾಗಿದ್ದೀಯಲ್ಲ, ಏನಿದು ಬಹಳ ಆಶ್ಚರ್ಯ. ಸಾಮಾನ್ಯವಾಗಿ ವೃಕ್ಷಗಳಿಗೆ ದೊಡ್ಡ ಆಪತ್ತು ಅಂದರೆ ಈ ಬಿರುಗಾಳಿ ಬೀಸಿದಾಗ ವೃಕ್ಷಗಳು ಉರುಳಿ ಹೋಗಿಬಿಡುತ್ತೆ. ಎಷ್ಟೋ ಹೊತ್ತು ಒಂದು 10 ನಿಮಿಷ ಬೀಸಿರುತ್ತೆ, 100 ವೃಕ್ಷ ತಲೆ ಬಿಡಕ ಬಿದ್ದಿರುತ್ತೆ, ರೋಡ್ ಬ್ಲಾಕ್ ಎಷ್ಟೋ ಕಡೆ. ಅಂಥ ಮರಗಳು, ಎಷ್ಟೋ ವರ್ಷದ ಮರಗಳು, ಅದು ಒಂದು ಅವನೇನಾದರೂ ಮನುಷ್ಯನಿಗೆ ಕೊಟ್ಟರೆ ಅದು ಹೊಡೆದು ಹೊಡೆದು ಬೀಳಿಸ್ಬೇಕಾದ್ರೆ ಎಷ್ಟೋ ಗಂಟೆಗಳು ಬೇಕು, ದಿನಗಳು ಬೇಕು ಕೆಲವು ಸಲ. ಅಂಥದ್ದನ್ನು ಒಂದು 5 ನಿಮಿಷದಲ್ಲಿ 100 ವೃಕ್ಷಗಳನ್ನು ಬುಡಮೇಲು ಮಾಡತಕ್ಕಂಥ ಶಕ್ತಿ ಈ ಬಿರುಗಾಳಿಗೆ ಉಂಟು. ಅಂಥ ಬಿರುಗಾಳಿಗೆ ಸಿಕ್ಕು ಬದುಕ್ತಕ್ಕಂಥ ವೃಕ್ಷಗಳ ಸಂಖ್ಯೆ ಭಾರಿ ಕಡಿಮೆ. ಅಂತರ ಆಪತ್ತಂತೂ ಸಾಮಾನ್ಯವಾದ ಆಪತ್ತು, ನಿನಗೆ ಅದರಿಂದ ಆಪತ್ತು ಯಾತಕ್ಕಾಗಲಿಲ್ಲ ಅಂತ ಕೇಳಿದರೆ, ಅಂಥ ಬಿರುಗಾಳಿಯಿಂದ ಕೂಡ ನಿನಗೆ ಯಾತಕ್ಕೆ ಆಪತ್ತಾಗಲಿಲ್ಲ, ಇದಕ್ಕೇನೋ ಒಂದು ಕಾರಣ ಇರಬೇಕು, ಬಹುಶಃ ನನಗೆ ಅನ್ನಿಸ್ತಾ ಇದೆ ಅಂತ ನಾರದರು ತಾವೇ ಉತ್ತರ ಕೊಟ್ಟರಂತೆ. ನೀನು ವಾಯುದೇವರಿಗೆ ಬಹಳ ಪ್ರಿಯನಾಗಿರಬೇಕು, ಬಹುಶಃ ನಿನಗೆ ವಾಯುದೇವರು ಬಹಳಷ್ಟು ಪ್ರಿಯರಾಗಿರಬೇಕು, ಸ್ನೇಹಿತರಾಗಿರಬೇಕು ಅಥವಾ ಬಂಧುಗಳಾಗಿರಬೇಕು, ಏನೋ ಒಂದು ಸಂಬಂಧ ಇರಬೇಕು, ಇಲ್ಲದೆ ಹೋಗಿದ್ರೆ ಇಂಥ ಒಂದು ರಕ್ಷಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀನು ಹೇಳು ಶಾಲ್ಮಲಿ, ವಾಯುದೇವರಿಂದ ನೀನು ಸುರಕ್ಷಿತ ಉಳ್ಕೊಳ್ಳೋದಕ್ಕೇನು ಕಾರಣ? ನಾನು ತಿಳ್ಕೊಂಡಿದ್ದು ಸರಿತಾನೆ ಅಂತ ಅವ್ರು ಕೇಳೋದು, ನಾನು ತಿಳ್ಕೊಂಡಿದ್ದು ಸರಿತಾನೆ, ಏನೋ ಒಂದು ಬಾಂಧವ್ಯ ವಿಶೇಷ ಇರಬೇಕು, ಅದಕ್ಕೆ ಅವಳು ಎಷ್ಟೋ ಸರ್ತಿ ಬೆಂಗಳೂರಿಗೆ ಬಂದು ಭಾರಿ ಟ್ರಾನ್ಸ್ಫರ್ ಆಗದೆ ಹೋದರೆ ಯಾರು ರಾಜಕಾರಣಿಗಳು ಹೆಲ್ಪ್ ಇದೆ ಅಂತ ಅರ್ಥ ಹೆಚ್ಚು ಕಡೆ. ತುಂಬ ವರ್ಷ ಒಂದೇ ಜಾಗದಲ್ಲಿದ್ದಾರೆ, ಒಳ್ಳೆ ಕೀ ಪೋಸ್ಟಲ್ಲಿದ್ದಾರೆ ಅಂತ ಹೇಳಿದರೆ ಏನೋ ಒಂದು ವಿಶೇಷವಾದಂತಹ ಫೇವರ್ ಯಾರೋ ಮಾಡಿರಬೇಕು ಅಂತಲೇ ಅರ್ಥ. ಅದು ಇಲ್ಲಿ ವಾಯುದೇವರಿಂದ ನೀನು ಉಳ್ಕೊಂಡಿದ್ದೆ ಅಂದರೆ ಬಹಳ ಆಶ್ಚರ್ಯ, ಬಾಂಧವ್ಯ ಇರಲೇಬೇಕು ಹೌದಾ ಅಂತ ಕೇಳಿದರೆ ಆ ಶಾಲ್ವನ್ ಏನು ಹೇಳಬೇಕಾಗಿತ್ತು? ನಾರದ ಇಷ್ಟೆಲ್ಲ ಹೊಗಳಿದ್ದಾರೆ, ತನ್ನ ಜೀವನ ಸಾರ್ಥಕ ಜನ್ಮ ಸಾರ್ಥಕ ಎಲ್ಲ ಯೋಚನೆ ಬಿಟ್ಟುಬಿಟ್ಟ. ಒಂದು ಅಹಂಕಾರ ಬಂತು ಅದಕ್ಕೆ ಕ್ಷಣಕ್ಕೆ, ವಿಚಿತ್ರ ಅಹಂಕಾರ ಬಂತು. ಅದು ಹೇಳ್ತಾ ನಾರದ ಮುನಿಗಳೆ, ನನಗೂ ವಾಯುದೇವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಕೊಂಡ್ಬಿಡುತ್ತೆ. ನನಗೂ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ, ಅವರೆಲ್ಲಿ ನಾನೆಲ್ಲಿ, ನಾನು ಭಾರಿ ಬಲಾಢ್ಯ, ವಾಯುದೇವರು ನನ್ನನ್ನು ಏನೋ ಮುಖ ನೋಡಿ ಉಳಿಸಿಲ್ಲ, ನಾನೇನು ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಕೂತಿದ್ದಾರಷ್ಟೇ ಅಂತ ಹೇಳಿಬಿಟ್ಟೆ. ನಾನೇನು ಮಾಡೋಕ್ಕಾಗೋದಿಲ್ಲ ಅವರಿಗೆ, ನಾನು ಭಾರಿ ಸಮರ್ಥ, ನನ್ನ ಸಾಮರ್ಥ್ಯ ಯಾರಿಗೂ ಇಲ್ಲ, ವಾಯುದೇವರಿಗೆ ಏನೇನೂ ಇಲ್ಲ, ಆದರೆ ಸುರಕ್ಷಿತವಾಗಿದ್ದಾರೆ. ಅನುಗ್ರಹ ಏನೂ ಅಲ್ಲ ಅದು, ಅಶಕ್ತಿ ಅಷ್ಟೇ ಅಂತ ಹೇಳಿಬಿಡ್ತಾರೆ. ವಾಯುದೇವರಿಗೆ ಶಕ್ತಿ ಇಲ್ಲ, ಅನುಗ್ರಹ ಏನೂ ಮಾಡಿಲ್ಲ, ನನ್ನದೇ ಶಕ್ತಿ ಅಂಥೇಳಿ ಭಾರಿ ದುರಹಂಕಾರದ ಮಾತುಗಳನ್ನು ಆಡ್ತಾನೆ. ಆಗ ನಾರದರು ಆಶ್ಚರ್ಯಪಟ್ಟರಂತೆ, ಏನು ಶಾಲ್ವಲ್ಲಿ ಹೀಗೆಲ್ಲ ಮಾತಾಡ್ತೀಯಲ್ಲ, ನಿನಗೆ ವಾಯುದೇವರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ. ಬಹಳ ಮುಖ್ಯ ಇದು, ಇವತ್ತು ಪ್ರಿಂಟ್ ಆಗಿರೋ ಎಲ್ಲ ಮಹಾಭಾರತ ಪ್ರತಿಗಳು ಸಿಗ್ತದೆ. ವಾಯುದೇವರು ಅಷ್ಟು ಕೊಂಡಾಡ್ತಾರೆ ನಾರದ ಮುನಿಗಳು. ಏನಂತ ತಿಳ್ಕೊಂಡಿದ್ದೆ ವಾಯುದೇವರು ಅಂತ ತಿಳ್ಕೊಂಡ್ರೆ ಇಂದ್ರಾದಿ ದೇವತೆಗಳು ಅವ್ರ ಮುಂದೆ ಏನೂ ಅಲ್ಲ. ಬಹಳ ಇಂಟ್ರೆಸ್ಟಿಂಗ್ ಅರ್ಥ ಮಾಡ್ಕೋಬೇಕಾದ್ರೆ ವಾಯುದೇವರು ಮಹಿಮೆ ಸಾಮಾನ್ಯ ಅಲ್ಲ, ಇಂದ್ರಾದಿ ದೇವತೆಗಳು ವಾಯುದೇವರ ಮುಂದೆ ಏನೂ ಅಲ್ಲ. ಅಂಥವ್ರಿಗೆಲ್ಲ ಮಾತಾಡ್ತೀಯಲ್ಲ, ನೀನು ಯಾವ ಮೂಲೆಯ ಲೆಕ್ಕ ವಾಯುದೇವರಿಗೆ ಅಂತ ಹೇಳುತ್ತೆ. ನೀನು ಯಾವ ಮೂಲೆಯ ಲೆಕ್ಕ ಅದು ಹೇಳ್ತಂತೆ, ಏನು ನಾರದ ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ, ನನ್ನ ಮುಂದೆ ವಾಯುದೇವರು 118th ಅಲ್ಲ ಅಂತ ಹೇಳಿದಂತೆ. ಅದ್ರ ಜೊತೆಗೆ ಬರೀ ಸಮ ಅಲ್ಲ, ನಾವು 116th ಅಂತ ಸಾಮಾನ್ಯ ಹೇಳೋದು, ಹಾಗಲ್ಲ 118th ಕೂಡ ಅಲ್ಲ, ನನ್ನ ಮುಂದೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅವರು, ನಾನು ಭಾರಿ ಬಲಾಢ್ಯ, ಅದಕ್ಕೆ ಸುಮ್ಮನೆ ಇದ್ದಾರಷ್ಟೇನೆ, ಎಷ್ಟೋ ಸತ್ ಬೀಸ್ಕೊಂಡು ಹೋಗಿದ್ದಾರೆ, ನನ್ನ ಮಾತು ಏನೂ ಆಗಿಲ್ಲ. ಅದೊಂದು ಅದಕ್ಕೆ ಅನುಭವ, ಏನು ಸೊಕ್ಕೋತ್ತಾ ಎಷ್ಟೊತ್ತು ಬಂದು ನಾನು ಮುಟ್ಟಿಲ್ಲ ಅಂದರೆ ನಾನು ಭಾರಿ ಸೇಫ್ ಅಂತ ತಿಳ್ಕೊಂಡ್ಬಿಟ್ಟ. ಅವರು ಅಂದರೆ ಗಾಡಿ ಬೀಸಿದ್ದು ಹೌದು, ಎಷ್ಟೋ ವೃಕ್ಷಗಳು ಬುಡಿಮೇಲಾಗಿ ಬಿದ್ದಿದ್ದು ಹೌದು, ಅದನ್ನು ಶಾಲ್ಮಲ್ಲಿ ನೋಡಿತು, ಕಾರಣ ಏನಂತ ಯೋಚನೆ ಮಾಡಲಿಲ್ಲ. ಬಹುಶಃ ವಾಯುದೇವರಿಗೆ ನನ್ನ ಮೇಲೆ ಶಕ್ತಿ ಚಲಾಯಿಸಲಿಕ್ಕೆ ಆಗ್ತಾ ಇಲ್ಲ, ನಾನು ಭಾರಿ ಮೇಲೆ ಇದ್ದಾರೆ ಅಂತ ಏನೂ ಆಗಿಲ್ಲ ಅಂತ ತಾನೇ ಅರ್ಥ ಮಾಡ್ಕೊಂಡ್ಬಿಡ್ತು. ಅದಕ್ಕೆ ಅರ್ಥ ಮಾಡಿಕೊಂಡು ಯಾರ ಮುಂದೆ ಹೇಳ್ತಾ ಇದೆ, ವಾಯುದೇವರು ನನ್ನ ಮುಂದೆ 180 ಅಂತ ಕೂಡ ಅಲ್ಲ, ಅಷ್ಟಾದಶಾಂಶರು ಅಲ್ಲ ಅವರು. ಆದ್ದರಿಂದ ಅನುಗ್ರಹದ ಪ್ರಶ್ನೆಯಲ್ಲ, ವಾಯುದೇವರೇನು ಅಂತ ಮಾ ದೊಡ್ಡವರಲ್ಲ ಅಂತ ಹೇಳಿದಾಗ ವಾಯುದೇವರು ಹೇಳ್ತಾರೆ, ಭಾರಿ ತಪ್ಪು ತಿಳ್ಕೊಂಡಿದ್ದಿ, ವಾಯುದೇವರ ಮಹಿಮೆ ಭಾರಿ ದೊಡ್ಡದು ಅಂತ ವಿಸ್ತಾರ ವರ್ಣನೆ ಮಾಡ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯ. ವಾಯುದೇವರ ಮಹಾತ್ಮ್ಯವನ್ನು ನಾರದರು ಹೇಳ್ತಾರೆ, ನಾರದರು ವಾಯುದೇವರ ಮಹಾತ್ಮೆ ಅದಕ್ಕೆ ಹೇಳ್ತಾರೆ. ಇದೊಂದು ಪ್ರಶ್ನೆ ಇದೆ, ಅನೇಕರಿಗೆ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ, ಸತು ವಾಯು ಶಿಷ್ಯ, ವಾಯುದೇವರ ಸಾಕ್ಷಾತ್ ಶಿಷ್ಯರು ನಾರದ ಮುನಿಗಳು. ಅದಕ್ಕೆ ಅವರು ಗುರುಗಳ ಮಹಿಮೆ ಹೇಳಿದ ಇನ್ನಾರ ಮಹಿಮೆ ಹೇಳಬೇಕು ಪಾಪ ಅವರು. ಆದ್ದರಿಂದ ತಮ್ಮ ಗುರುಗಳ ಮಹಿಮೆ ಭಾರಿ ಚೆನ್ನಾಗಿ ಗೊತ್ತಿದೆ ಅವರಿಗೆ, ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾರದರ ಪಾತ್ರ ಬಹಳ ವಿಚಿತ್ರವಾದ ಪಾತ್ರ. ಒಂದು ಕಡೆ ನೋಡಿದರೆ ಬ್ರಹ್ಮದೇವರ ಮಗ, ಅಂದಮೇಲೆ ನಾರಾಯಣನ ಮೊಮ್ಮಗ. ಬ್ರಹ್ಮದೇವರಿಗೆ ಮಕ್ಕಳು, ನಾರದರಿಗೆ ಮೊಮ್ಮಕ್ಕಳು. ಬ್ರಹ್ಮದೇವರಿಗೆ ಮಗ, ನಾರಾಯಣನಿಗೆ ಮೊಮ್ಮಗ, ಇಂಥ ಹಿರಿಮೆ ಒಂದು ಕಡೆಗೆ. ಅದು ಸಾಲದವನ್ನ ಹಾಗೆ ವಾಯುದೇವರಿಗೆ ಶಿಷ್ಯ, ಮೂರು ಸೇರ್ಕೊಂಡ್ಬಿಟ್ಟಿದೆ. ಬ್ರಹ್ಮದೇವರಿಗೆ ಮಗ, ನಾರಾಯಣನಿಗೆ ಮೊಮ್ಮಗ, ವಾಯುದೇವರಿಗೆ ಶಿಷ್ಯ. ಆದ್ದರಿಂದನೇ ಬಹಳಷ್ಟು ಅವರಿಗೆ ಮಹತ್ವ. ಇಲ್ಲದೆ ಹೋಗಿದ್ರೆ ಅಷ್ಟು ಫ್ರೀಡಮ್ ಸಿಗೋ ಚಾನ್ಸಸ್ ಇರ್ತಿರಲಿಲ್ಲ. ಮೊಮ್ಮಕ್ಕಳಿಗೆ ಭಾರಿ ಸ್ವಾತಂತ್ರ್ಯ ಮನೆಯೊಳಗೆ, ಮಗನಿಗಿಂತ ಜಾಸ್ತಿ ಮೊಮ್ಮಗನ ಹಾರಾಟ ನಡೆದಿರ್ತದೆ. ಸಾಮಾನ್ಯವಾಗಿ ವೈಕುಂಠ ಲೋಕಕ್ಕೆ ಎಂಟ್ರಿ ಅವರಿಗೆ, ಅಮುಕ್ತ ಸ್ಥಾನಕ್ಕೆ ನಾರದರು ಅಗಲಲ್ಲ ಹೋಗಿ ಬರ್ತಿರ್ತಾರೆ. ಅಂಥ ಒಂದು ಸಾಮರ್ಥ್ಯ. ಹರಿನಾರಾಯಣ 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 ಎನ್ನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಇಷ್ಟರ ಮಟ್ಟಿಗೆ ಅವರು ವಿಚಿತ್ರವಾದ ಸಾಮರ್ಥ್ಯ. ಗಗನದಲ್ಲಿ ಸಂಚಾರ, ವೆಹಿಕಲ್ಲಲ್ಲಿ ಹಾಗೆ ಸಂಚಾರ ಮಾಡ್ತಾರಂಥ, ಯಾವುದೇ ವಾಹನ ಇಲ್ಲ ಅವರಿಗೆ. ಆ ಸತತ ಸಂಚಾರ ಮಾಡತಕ್ಕಂಥ ಅಸಾಧಾರಣವಾದ ಸಾಮರ್ಥ್ಯ, ಅದನ್ನು ಮಿಸ್ಯೂಸ್ ಮಾಡಿಕೊಂಡಿಲ್ಲ, ಸದುಪಯೋಗ ಮಾಡ್ಕೋತಾರೆ ಅದನ್ನು. ಇಲ್ಲಿ LTC ಅಂತೇಳಿ ಅಲ್ಲಿ ಕ್ಲಬ್ಗೆ ಹೋಗೋದ್ರ ಬದಲು ಬದಿರಿಗೆ ಹೋದ್ರೆ ಎಷ್ಟು ಅನುಕೂಲ ಆಗುತ್ತೆ. ಅದರಿಂದ ಒಂದು ತೀರ್ಥಕ್ಷೇತ್ರಕ್ಕೆ ಉಪಯೋಗಿಸೋದೇ ಬೇರೆ, ಕೆಟ್ಟ ಸ್ಥಳಕ್ಕೆ ಹೋಗೋದೇ ಬೇರೆ. ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ ಅಂಥೇಳಿ ಅಲ್ಲಿ ಗಂಗಾಸ್ನಾನ ಮಾಡದೆ ಬರೋರು ಇರ್ತಾರೆ. ಕಾಶಿಗೆ LTCಗೆ ಹೋದ ಮಾತ್ರಕ್ಕೆ ಗಂಗಾಸ್ನಾನ ಮಾಡ್ತಾರೆ ಅಂತೇನು ಇಲ್ಲ, ಅವರು ಹೋಗಿ ಕೆಲವು ವ್ಯಾಪಾರ ಮಾಡ್ಕೊಂಡು ಬಂದುಬಿಡ್ತಾರೆ ಅಷ್ಟೇ ಹೊರತು ಅಲ್ಲಿ ಸದುಪಯೋಗ ಮಾಡಿಕೊಳ್ಳೋ ಬುದ್ಧಿ ಇರೋದಿಲ್ಲ. ನಾರದರು ಮಾತ್ರ ಅಸಾಧಾರಣವಾದ ಸಾಮರ್ಥ್ಯ. ಆದ್ದರಿಂದಲೇ ವಾಯುದೇವರ ಮಹಿಮೆಯನ್ನು ಅವರು ಸ್ಪಷ್ಟ ವರ್ಣನೆ ಮಾಡ್ತಾರೆ. ಸಾಮಾನ್ಯ ಅಂತ ತಿಳ್ಕೊಂಡ್ಬಿಡಬೇಡ, ಇಂದ್ರ ರುದ್ರಾದಿ ಯಾವ ದೇವತೆಗಳು ವಾಯುದೇವರ ಮುಂದೆ ಅಲ್ಲ, ಅಂಥ ಸಾಮರ್ಥ್ಯ ಅವರಿಗಿದೆ. ಮಹಾಭಾರತ ಈ ಮಾತನ್ನು ಎಷ್ಟೋ ಸರ್ತಿ ಹೇಳುತ್ತೆ. ಪಾಂಡುರಾಜ ಧರ್ಮರಾಜನ ಮಗನನ್ನಾಗಿ ಪಡೆದ, ಎರಡನೇ ಮಗನನ್ನು ಪಡಿಬೇಕೀಗ. ಯಾರಿಂದ ಪಡಿಬೇಕು ಅಂತ ಪ್ರಶ್ನೆ. ಕುಂತಿ ಕೇಳಿದ್ಲು, ಈಗ ಯಾವ ದೇವತೆಯನ್ನು ಕರೀಲಿ, ಆ ಮಂತ್ರಕ್ಕೆ ಸಾಮರ್ಥ್ಯ ಇದೆ, ಯಾವ ದೇವತೆಯನ್ನು ಕರೆದ್ರೂ ಒಂದೇ ಬರ್ತಾರೆ, ಸಂತತಿಯನ್ನು ಕೊಟ್ಟೇ ಕೊಡ್ತಾರೆ. ನೀನು ಮೊದಲು ಅಪೇಕ್ಷೆ ಪಟ್ಟೆ, ವಿನಾಹಿ ಧರ್ಮತೋ ಭುವ ರಕ್ಷಣಂ ನಭವೇತ್. ಭೂಮಿಯ ರಕ್ಷಣೆ ಆಗಬೇಕಾದ್ರೆ ಧರ್ಮ ಇರಬೇಕು, ಅದಕ್ಕೆ ಧರ್ಮದ ಅಧಿದೇವತೆಯಾದ ಯಮಧರ್ಮನನ್ನೇ ಕರೆ ಅಂತ ಹೇಳಿದ್ದಕ್ಕೆ ಯಮಧರ್ಮನನ್ನು ಕರೆದೆ, ಯುಧಿಷ್ಠಿರ ಹುಟ್ಟಿದ್ದಾರೆ. ಈಗ ಎರಡನೇ ಮಗನನ್ನು ಯಾವ ದೇವತೆಯಿಂದ ಪಡೀಲಿ ಅಂತ ಕೇಳಿದಾಗ ಆಗ ಪಾಂಡುರಾಜ ಹೇಳೋ ಶ್ಲೋಕ ಮಹಾಭಾರತದಲ್ಲಿ ಇವತ್ತಿಗೂ ಸಿಗುತ್ತೆ. ಅಶ್ವಮೇಧ ಋತುಶ್ರೇಷ್ಠ ಬ್ರಾಹ್ಮಣೋ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಯಜ್ಞಗಳಲ್ಲಿ ಅಶ್ವಮೇಧ ಶ್ರೇಷ್ಠ, ಮನುಷ್ಯರಲ್ಲಿ ಬ್ರಹ್ಮಜ್ಞಾನಿಗಳು ಶ್ರೇಷ್ಠ, ಅದೇ ರೀತಿ ಯಜ್ಞಗಳಲ್ಲಿ ಅಶ್ವಮೇಧ ಯಾಗ ಶ್ರೇಷ್ಠ, ಅದೇ ರೀತಿಯಲ್ಲಿ ಜ್ಯೋತಿಷ್ಠಗಳಲ್ಲಿ ಸೂರ್ಯ ಶ್ರೇಷ್ಠ, ಬೆಳಕೊಡತಕ್ಕಂತಹ ವಸ್ತುಗಳಲ್ಲಿ ಸೂರ್ಯ ಶ್ರೇಷ್ಠ, ಅದೇ ರೀತಿಯಲ್ಲಿ ದೇವತೆಗಳಲ್ಲಿ ವಾಯುದೇವರು ಶ್ರೇಷ್ಠ ಅಂತ ವಾಯುದೇವರನ್ನ ಕರೆಯ ಅಂತ ಹೇಳ್ತಾರೆ ಪಾಂಡುರಾಜ. ದೃಷ್ಟಾಂತ ಕೊಟ್ಟು ಹೇಳ್ತಾನೆ ಮತ್ತೆ, ಅಶ್ವಮೇಧ ಋತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಅದಕ್ಕೆ ತಂ ಆಪಯ ಪ್ರಭುಂ ಅಂತ ಹೇಳಿದರು. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳುತ್ತಾನೆ, ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಎಲ್ಲ ದೇವತೆಗಳಿಗೆ ಇಂದ್ರದೇವರು ಬಲ, ಇಂದ್ರದೇವರಿಗೆ ಬಲಮಿಂದ್ರಸ್ಯ ಗಿರೀಶಃ ರುದ್ರದೇವರು ಬಲ, ಆದರೆ ರುದ್ರದೇವರಿಗೆ ಸಾಕ್ಷಾತ್ ವಾಯುದೇವರು ಬಲ, ವಾಯುದೇವರಿಗೆ ಶ್ರೀಹರಿ ಹರಿಸ್ತಶ್ಚ ಬಲಂ ಸಾಕ್ಷಾತ್ ಹರಿ ವಾಯುದೇವರಿಗೆ ಬಲ. ಅದನ್ನೇ ತಲವಕಾರ ಉಪನಿಷತ್ ಹೇಳುತ್ತೆ, ಪ್ರಾಣಸ್ಯ ಪ್ರಾಣ ಅಂತ ಹೇಳಿದ್ದಾರೆ. ವಾಯುದೇವರಿಗೆ ಶ್ರೀಹರಿ ಬಲ, ಹರಿಗೆ ಮಾತ್ರ ಯಾರೂ ಬಲ ಅಲ್ಲ. ನಹರೇಹೇ ಬಲವನ್ಯತಃ ಹರಿ ಸ್ವತಂತ್ರ. ಎಲ್ಲ ಶ್ಲೋಕಗಳು ಪಾಂಡುರಾಜ ಹೇಳಿದ ಶ್ಲೋಕಗಳು ಮಹಾಭಾರತದ್ದೇ ಶ್ಲೋಕಗಳು. ಇಂಥ ಪ್ರಸಂಗ ಎಷ್ಟೋ ಸರ್ತಿ ಬಂದಿದೆ ಮಹಾಭಾರತ. ತುಂಬ ಕಡೆ ಬಂದಿರೋ ಮತ್ತೊಂದು ಶ್ಲೋಕ ಅಂದರೆ, ವಾಯುರ್ಭೀಮೋ ಭೀಮನಾದೋ ಮಹೌಜಾ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಇದು ಮಹಾಭಾರತದಲ್ಲಿ ಶ್ಲೋಕ ನಿತ್ಯ ಅನುಭವಾಯ ಸ್ಥಿತಿಯಲ್ಲಿ ಶ್ಲೋಕ ಹೇಳ್ತಾರೆ. ಇದನ್ನು ಬರೆದಿದ್ದು ಮಹಾಭಾರತದ ಶ್ಲೋಕ, ಅದು ಎರಡು ಮೂರು ಕಡೆ ಬಂದಿರತಕ್ಕಂಥ ಶ್ಲೋಕ. ಅದು ಒಳ್ಳೆ ವಾಯುದೇವರ ಜೀವೋತ್ತಮತ್ವವನ್ನು ಘಂಟಾಘೋಷ ಹೇಳ್ತಕ್ಕಂಥ ಶ್ಲೋಕ. ವಾಯು ಭೀಮ ಭೀಮರಾಧ ಮಹೌಜಾ ಸರ್ವೇಷಾಂ ಪ್ರಾಣಿನಾಂ ಪ್ರಾಣಭೂತ. ಭಾರಿ ಸಮರ್ಥರು. ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಪ್ರಾಣಭೂತರವರು. ಬದುಕಿರೋದು ಪ್ರಾಣಿಗಳೆಲ್ಲ ಪ್ರಾಣದಿಂದ, ಪ್ರಾಣತತ್ವದ ದೇವತೆಯೇ ಮುಖ್ಯ ಪ್ರಾಣರಾದ್ದರಿಂದ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತ. ಅನಾವೃತ್ತಿ ದೇಹಿನಾಂ ದೇಹಪಾತೆ. ಇವತ್ತು ವಾಯುದೇವರು ಎಷ್ಟು ದೊಡ್ಡವರು ಅಂದರೆ, ಇಡೀ ನಮ್ಮ ದೇಹದೊಡಗೇನೆ ವಾಯುಜೀವೋತ್ತಮತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾಕ್ಟಿಕಲಿ ನಾವು ಕಾಣುತ್ತೇವೆ. ದೇಹದಲ್ಲಿ ಯಾವ ಅಂಗ ಹೋದರೂ ಕೂಡ ಮನುಷ್ಯ ಸಾಯೋದಿಲ್ಲ, ಆದರೆ ಯಾವಾಗ ಉಸಿರಾಟದಿಂದ ಸತ್ತು ಹೋಗಿಬಿಡುತ್ತೆ. ಸತ್ತಿದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಮೊದಲು ಹುಡುಕೋದು ಉಸಿರನ್ನು. ಉಸಿರು ಇದೆ ಅಂದರೆ ಇನ್ನೂ ಬದುಕಿದ್ದಾನೆ. ಮಲಗಿದವನು ಕಣ್ಣೆ ಕಾಣ ಯಾವುದೂ ಇಲ್ಲ, ಉಸಿರಾಟವೊಂದೇ ನಮಗೆ ಟೆಸ್ಟ್. ಆಗ ಮಲಗಿದವನು ಬದುಕಿದ್ದಲ್ಲೊಂದು ನೋಡಬೇಕಾದ್ರೆ ಉಸಿರಾಟ ಒಂದೇ ಟೆಸ್ಟೇ ಹೊರತು ಇನ್ಯಾವಿಂದ ಕೆಲಸ ಕೆಲಸ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾನೆ ಕಣ್ಣು ಮೊದಲಾದವುಗಳನ್ನು. ಅಂದರೆ ವಾಯುದೇವರ ಮಹತ್ವ ಇಷ್ಟೇ. ವಾಯುದೇವರಿದ್ದಾರೆ ಅಂದರೆ ದೇಹ ಬದುಕಿದೆ ಅಂತ ಅರ್ಥ. ಆದರೆ ವಾಯುದೇವರ ಶಾಸ್ತ್ರ ಇದೆ ಅಂದರೆ ವಿಚಾರ ಬದುಕಿದೆ, ಸತ್ತು ವಿಚಾರಗಳು ಅಂತ ಅರ್ಥ. ಅದರಲ್ಲಿ ಸತ್ವನೇ ಇರೋದಿಲ್ಲ. ವಾಯುದೇವರ ಸಾಮರ್ಥ್ಯ ಸಾಮಾನ್ಯವಲ್ಲ. ಇವತ್ತು ಪ್ರಾಣಿ ಅಂತ ಪ್ರಾಣಿ ಕರೆಯೋದೇ ಅದಕ್ಕೋಸ್ಕರ. ಇವತ್ತು ಪ್ರಾಣಿ ಅಂತ ಹೇಳಿ ಯಾರನ್ನು ಕರೀತಾರೋ ಅದು ಪ್ರಾಣ ಇರಲೇಬೇಕು. ಅದಕ್ಕೆ ಪ್ರಾಣ ಇಲ್ಲದ್ದು ಪ್ರಾಣಿನೇ ಅಲ್ಲ ಅಂದಮೇಲೆ ಮನುಷ್ಯ ಅಷ್ಟೇ ಬದುಕಿಲ್ಲ ವಾಯುದೇವರಿಂದ, ಎಲ್ಲ ಪ್ರಾಣಿಗಳು ಬದುಕಿರೋದು ಕೂಡ ಪ್ರಾಣದೇವರಿಂದನೇ, ಎಲ್ಲ ಮನುಷ್ಯರು ಬದುಕಿರೋದು ವಾಯುದೇವರಿಂದನೇ. ಇವತ್ತು ಜನ ತಿಳ್ಕೊಂಡಿದ್ದು ಮಾಧ್ವರು ಮಾತ್ರ ಬದುಕಿದ್ರೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ವಾಯುದೇವರು ಅಂದರೆ ಮಾಧ್ವರ ದೇವರು ಅಷ್ಟೇನೆ, ತಪ್ಪದು. ಇವತ್ತು ಪ್ರತಿಯೊಬ್ಬರೂ ಕೂಡ ಇವತ್ತು ಕರೆಂಟು ಎಲ್ಲ ಜಾತಿಯವರಿಗೆ ಹೇಗೆ ಉಪಯೋಗ ಆಗ್ತಿದೆ, ನೀರು ಎಲ್ಲರಿಗೆ ಹೇಗೆ ಬೇಕು, ಆಕಾಶ ಎಲ್ಲರಿಗೂ ಸೇರಿದೆಯಲ್ಲ, ವಾಯು ಅಂಥದ್ದೇನೆ. ಇವತ್ತು ವಾಯು ಇಲ್ಲದೆ ವಾಯುನಾ ತ್ಯಕ್ತಂ ಕಾಷ್ಟಭೂತ ಮಭೂತ್ ಜಗತ್ ಅಂತ ಹೇಳಿದ್ದಾರೆ. ವಾಯುದೇವರು ಕೈ ಬಿಟ್ಟರು ಅಂದರೆ ಇಡೀ ಜಗತ್ತೆಲ್ಲ ಒಂದು ಒಣಕಟ್ಟಿಗೆ ಇದ್ದಂತೆ. ಒಣಕಟ್ಟಿಗೆ ಏನು ಕೆಲಸಕ್ಕೆ ಬರೋದಿಲ್ಲ ಅಂದರೆ ಅದು ಇಟ್ಕೊಂಡು ಸುಟ್ಟು ಹಾಕಿಬಿಡ್ತಾರೆ ಅಂತ ಅರ್ಥ. ಒಣಕಟ್ಟಿಗೆ ಫ್ಯೂಯಲ್ ಆಗುತ್ತೆ ಹೊರತು ಬೇರೆ ಅಲ್ಲ. ಇದು ವಾಯುದೇವರ ಅಸಾಧಾರಣವಾದ ಮಹಿಮೆ. ಜನ ಅದನ್ನ ಅರ್ಥ ಮಾಡಿಕೊಂಡಿಲ್ಲ ಅಂಬುದೇ ದೊಡ್ಡ ಆಶ್ಚರ್ಯ. ಇವತ್ತು ಪ್ರತಿಯೊಬ್ಬರು ಅನುಭವಿಸಬೇಕಾದ ತತ್ವ ಅದು. ಹೋದರೆ ಪ್ರಾಣ ಹೋಯ್ತು ಅಂತಾರೆ ಸತ್ಯ, ಯಾರು ಕಣ್ಣು ಹೋಯ್ತು ಅಂದರೆ ಸತ್ತ ಅಂತ ಅರ್ಥ ಅಲ್ಲ, ಕಿವಿ ಹೋಯ್ತು ಅಂದರೆ ಸತ್ತ ಅಂತ ಅರ್ಥ ಅಲ್ಲ, ಇವತ್ತು ಏನು ಹೋದ್ರೆ ಸತ್ತ ಅಂತ ಅರ್ಥ ಅಲ್ಲ, ಪ್ರಾಣ ಹೋಯ್ತು ಅಂದರೆ ಸತ್ತ ಅಂತ ಅರ್ಥ. ಯಾಕೆ ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಪ್ರಶ್ನೆ ಇಲ್ಲ, ಕ್ಲಿಯರ್ ಮಾಡೋದಷ್ಟೇ ಬೇರೆ ಕೆಲಸನೇ ಇಲ್ಲ. ಎಂಥ ಆಶ್ಚರ್ಯ ಇದು! ಇವತ್ತು ಎಲ್ಲರಿಗೂ ಒಂದು ಆಸ್ಪತ್ರೆ ಇದೆ. ಕಣ್ಣು ಹೋದವ್ರಿಗೆ ಆಸ್ಪತ್ರೆ ಇದೆ, ಕಿವಿ ಹೋದವ್ರಿಗೆ ಆಸ್ಪತ್ರೆ ಇದೆ, ಪ್ರಾಣ ಹೋದವ್ರಿಗೆ ಆಸ್ಪತ್ರೆ ಅಂತಿಲ್ಲ. ಅದು ಸ್ಮಶಾನನೆ ಗತಿ, ಆಸ್ಪತ್ರೆ ಇಲ್ಲ ಅವನು. ಪ್ರಾಣ ಹೋದ ಮೇಲೆ ಮನೆಯಲ್ಲಿ ಕೂಡ ಇಟ್ಕೊಳ್ಳೋದಿಲ್ಲ ಅವನು, ಆಶ್ಚರ್ಯ ಅಂತ ಕೇಳಿದ್ರು. ಪ್ರಾಣ ಹೋದವನು ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ, ಅಷ್ಟೇ ಅಲ್ಲ, ಆದಷ್ಟು ಬೇಗ ಕಳಿಸ್ತಾರೆ ಇನ್ನೊಂದು ಸಮಸ್ಯೆ ಅಂತ ಕೇಳಿದ್ರು. ಒಂದು 4 ದಿವಸ ಇರಲಿ ಬಿಡಿ ಅಂತ ಕೊಡೋದು ಹೇಳೋದಿಲ್ಲ, 3 ತಾಸು ಕೂಡ ಇರಬಾರ್ದು ಅಂತ, ಅಷ್ಟು ಬೇಗ ಕಳಿಸಿಬಿಡ್ಬೇಕಂತ. ತಡ ಆದರೆ ಆ ಹೆಳ ಸತ್ತವನಿಗೂ ಪಾಪ, ಬದುಕಿದವರಿಗೂ ಪಾಪ. ಆ ಹೆಳ ಇರೋವರೆಗೂ ಬೀಜ ಜನ ಊಟ ಮಾಡೋಂಗಿಲ್ಲ, ಮಾಡಿದ ಅಡಿಗೆ ಚೆಲ್ಲಿಬಿಡಬೇಕು ಅಂತ ಹೇಳ್ತಾರೆ. ಅಡಿಗೆ ಮಾಡಿಕೊಂಡು ಇನ್ನೇನು ಬಡಿಸ್ಕೋಬೇಕಾಗಿತ್ತು, ಯಾರೋ ಸತ್ತರು ಬೀದಿಯೊಳಗೆ ಅಡಿಗೆ ಚೆಲ್ಲಬೇಕು. ಆ ಹೆಳೆಯವರಿಗೂ ಮತ್ತೆ ಅಡಿಗೆ ಮಾಡೋಂಗಿಲ್ಲ, ಆಮೇಲೆ ಊಟ ಅಡಿಗೆ ಮಾಡಿ ಊಟ ಮಾಡಬೇಕು. ಅದು ಮೈಲಿಗೆ ಅಂತ ಅರ್ಥ. ಅವನು ಮಾಡಿರುವಂತೆ ಮೈಲಿಗೆ ಅಲ್ಲ, ಆ ಬೀದಿ ಬೀದಿನೇ ಮೈಲಿಗೆ. ಮಾಡಿರೋ ಪದಾರ್ಥಗಳೆಲ್ಲ ವೇಸ್ಟು. ಅಂದರೆ ವಾಯುದೇವರ ಮಹಿಮೆ ಎಷ್ಟು ನಡೀತಾ ಇದೆ, ಜನ ಅರ್ಥ ಮಾಡಿಕೊಳ್ಳದೆ ಬದುಕಿದ್ದಾರೆ ಎಂಬುದು ನಿಜವಾಗಲೂ ಬಹಳ ಆಶ್ಚರ್ಯ. ಜನ ತಿಳ್ಕೊಂಡ್ರು ಮಾಧುರ ದೇವರು ಅಂತೇಳಿ, ಮಾಧುರು ತಿಳ್ಕೊಂಡಿಲ್ಲ ಇನ್ನೊಂದು ಆಶ್ಚರ್ಯ ಅಂತ ಕೇಳಿದೆ. ಎಷ್ಟೋ ಜನ ವಾಯುಸ್ತುತಿ ಬರದೇ ಇದ್ದ ಮಾಧುರು ಬೇಕಾಸನ ಸಿಗ್ತಾರೆ ಇವತ್ತಿನ ದಿವಸ. ನಿಜವಾಗಲೂ ಕೂಡ ಈ ವಿಜ್ಞಾನ ಅಂತ ಮಾತಾಡ್ತಾರೆ, ತಿಳುವಳಿಕೆ ಅಂತ ಹೇಳ್ತಾರೆ, ಭಾರಿ ಮುಂದುವರೆದಿದ್ದೇವೆ ಅಂತ ಹೇಳ್ತಾರೆ. ಏನು ಮುಂದುವರೆದಿದ್ದಾರೆ? ತಾವು ಯಾರಿಂದ ಬದುಕಿದ್ದೇವೆ ಅಂತ ಅರ್ಥ ಮಾಡಿಕೊಂಡಿಲ್ಲ ಅಂತ ತಿಳ್ಕೊಂಡ್ರೆ ಇದು ಮುಂದುವರೆದ ಲಕ್ಷಣ ಏನದು ಒಂದು. ಏನು ಮುಂದುವರೆದ ಲಕ್ಷಣ ಅಲ್ಲ, ಮೊದಲು ಮನುಷ್ಯ ಅರ್ಥ ಮಾಡ್ಕೋಬೇಕಾ ತಾನು ಯಾರಿಂದ ಬದುಕಿದ್ದೇನೆ? ಇದು ಮೊದಲು ಮೂಲಭೂತವಾದಂಥ ಮಾತು. ಕೆಲವರು ಇರ್ತಾರೆ, ಆಯ್ತು ಬಿಡಿ, ವಾಯುದೇವರಿಂದ ಬದುಕಿದ್ದೇವೆ, ಸರಿನೇ. ಆದರೆ ನೀರಿಂದ ನೀರಿಲ್ಲದವರು ಸಾಯ್ತಾನಲ್ಲ ಮನುಷ್ಯ, ನೀರು ಭಾರಿ ದೊಡ್ಡದಲ್ವೇ? ನಮಗೆ ಗಾಳಿ ಬೇಕು, ನೀರು ಬೇಕಲ್ಲ, ನೀರು ಭಾರಿ ದೊಡ್ಡದೆ ಅಂತ ಕೇಳಿದರೆ ಉಪನಿಷತ್ ಹೇಳುತ್ತದೆ, ನೀರೊಂದು ಏನು ತಿಳ್ಕೊಂಡಿದ್ದೀರಿ, ಅದು ಗಾಳಿರೆ ಅಂತ ಹೇಳುತ್ತದೆ. ನೀರು ಕೂಡ ಗಾಳಿನೇ ಹೊರತು ಬೇರೆ ಅಲ್ಲ. ಸೈನ್ಸ್ ಒಪ್ಕೊಂಡಿದೆ, H2O2 ಗಾಳಿನೇ. ಸೈನ್ಸ್ ಪ್ರಕಾರ ಕೂಡ ಇವತ್ತು ನೀರು ಅಂದರೆ ಗಾಳಿ, ಎರಡನ್ನೆಲ್ಲ ಸೇರಿ ನೀರಾಗಿರೋದೇ ಹೊರತು ಪ್ರತ್ಯೇಕ ಅಲ್ಲ. ಉಪನಿಷತ್ತಿನ ತತ್ವ ಎಷ್ಟು ಹೈರಿ ಅಡ್ವಾನ್ಸ್ಡ್ ಅಂತ ಗೊತ್ತಾಗ್ತದೆ. ಉದಾಹರಣೆ ಉಪನಿಷತ್ತು ಛಾಂದೋಗ ಉಪನಿಷತ್ ಹೇಳ್ತಾರೆ, ನೀರು ಅಂದರೆ ಆಪೋವೈ ಪ್ರಾಣಾಹ, ನೀರು ಅಂದರೆ ಪ್ರಾಣ, ಪ್ರಾಣ ಅಂದರೆ ವಾಯು. ಎಷ್ಟು ಸುಲಭ ಇದು! ಇವು ಸೈನ್ಸ್ ಇವತ್ತು ಗೊತ್ತಾಗಿದೆ, ಉಪನಿಷತ್ ಎಂದೋ ಹೇಳಿಬಿಟ್ಟಿದೆ. ಅದಕ್ಕೇನೆ ಇವತ್ತು ಜಲಚರಗಳು ನೀರಿನಲ್ಲಿ ಬದುಕ್ತಾ ಇವೆ. ಗಾಳಿ ಇಲ್ಲದೆ ಬದುಕಿದೆ ನಮ್ಗೆ ತಿಳ್ಕೊಂಡಿದ್ದೆ, ಗಾಳಿ ಇಲ್ಲದೆ ಬದುಕಿದೆ ಅಲ್ಲ, ನೀರು ಗಾಳಿ ಆದ್ರಿಂದ ಅಲ್ಲಿ ಬದುಕಿದೆ ಅಂತ ಅರ್ಥ. ನೀರಲ್ಲಿರೋ ಗಾಳಿನ ತಗೊಳ್ಳೋ ಶಕ್ತಿ ಅವಕ್ಕಿದೆ, ಅಷ್ಟು ಭವಿಷ್ಯದ ಶಕ್ತಿ ಇಲ್ಲ, ನೀರಲ್ಲಿ ಗಾಳಿ ಇದೆ. ನಿಜವಾಗಲೂ ಬಹಳ ಆಶ್ಚರ್ಯ ಅದು. ಅಂದರೆ ಎಷ್ಟು ಶ್ರೇಷ್ಠವಾದಂಥ ತಾತ್ವಿಕ ವಿಚಾರಗಳನ್ನು, ವೈಜ್ಞಾನಿಕ ವಿಚಾರಗಳನ್ನು ನಮ್ಮ ಶಾಸ್ತ್ರಗಳು ಎಂದೋ ಮುಂದಿಟ್ಟಿದ್ರು ಕೂಡ ಜಗತ್ತಿಗೆ ಇವತ್ತು ಯಾರೋ ಒಂದು ಹೇಳಿ ದೊಡ್ಡದಾಗಿ ಕಾಣುತ್ತೆ, ಆದರೆ ಅರ್ಥವೇ ಆಗೋದಿಲ್ಲ ಅವರಿಗೆ. ಮೊದಲನೇದಾಗಿ ಸಂಸ್ಕೃತನೇ ಬರೋದಿಲ್ಲ, ಎರಡನೇದಾಗಿ ಓದೋ ಪ್ರವೃತ್ತಿನೇ ಇಲ್ಲ, ಇನ್ನು ತಿಳ್ಕೊಳ್ಳೋ ಆಸಕ್ತಿ ಅಂತೂ ಇಲ್ಲವೇ ಇಲ್ಲ. ಇವತ್ತಂತೂ ತಿಳ್ಕೊಳ್ಳೋ ಆಸಕ್ತಿ ಬರೀ ಏನು ಟಿ ವಿ ನೋಡಿದ್ರೆ ಬಾಯಿ ತಕೊಂಡ್ರೆ ಕತೆ ಮುದುವಿತವನಿ. ತಿಳ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋಕೆ ನೋಡೋದಿಲ್ಲ ಅವನು, ಸುಮ್ಮನೆ ಬಾಯಿ ತಕೊಂಡು ನೋಡ್ತಿರ್ತಾನೆ ಹೊರತು ಏನು ಹೊಸ ವಿಷಯ ತಿಳ್ಕೊಳ್ಳೋ ಕಾನ್ಸೆಪ್ಟೇ ಅವನಿಗಿಲ್ಲ. ಮತ್ತು ಜ್ಞಾನದ ಪ್ರಪಂಚವೇ ಅತ್ಯಾಶ್ಚರ್ಯಕರವಾದದ್ದು. ಅಂದರೆ ತತ್ವಶಾಸ್ತ್ರವಂತೂ ತೀರಾ ವಿನೂತನ, ಬೇರೆ ಎಲ್ಲ ಶಾಸ್ತ್ರಕ್ಕೂ ಲ್ಯಾಬೊರೇಟರಿ ಅಂತ ಒಂದು ಬೇಕು, ತತ್ವಶಾಸ್ತ್ರಕ್ಕೆ ಬೇಡ, ನಮ್ಮ ದೇಹನೇ ಲ್ಯಾಬೊರೇಟರಿ. ಇದು ಆಶ್ಚರ್ಯ. ಅದಕ್ಕೆ ಧ್ಯಾನ ಮಾಡೋ ಅಂತ ಕರೆಯೋದು. ಧ್ಯಾನ ಮಾಡೋ ಅಂದ್ರೆ ಏನೋ ಅಲ್ಲ, ದೇಹದ ಲ್ಯಾಬೊರೇಟರಿ ಅರ್ಥ ಮಾಡಿಕೋ ಅಂತ ಅರ್ಥ. ನಮ್ಮ ದೇಹ ಹೇಗಿದೆ, ನಾವು ಯಾರಿಂದ ಬದುಕಿದ್ದೇವೆ, ಹೇಗೆ ಫಂಕ್ಷನ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ ಧ್ಯಾನ ಅಂತ ಕರೀತಾರೆ, ಇನ್ನೇನು ಅಲ್ಲ. ಒಟ್ಟು ಕಾಪಾಡೋನು ಭಗವಂತ, ಅಲ್ಲಿಗೆ ಸೆಂಟರ್ ಮಾಡಬೇಕಾಗ, ಆಗ ಹೃದಯದಲ್ಲಿ ದೇವರಿದ್ದಾನೆ. ಅಂದರೆ ಧ್ಯಾನ ಅಂದ್ರೆ ಮತ್ತೇನೂ ಅಲ್ಲ, ದೇಹವನ್ನು ಅರ್ಥ ಮಾಡಿಕೊಳ್ಳೋದ ಪ್ರಕ್ರಿಯೆಯನ್ನೇ ಧ್ಯಾನ ಅಂತ ಕರೆದಿರೋದು. ಅದಕ್ಕೇನೆ ಧ್ಯಾನ ಮಾಡಬೇಕು ಅಂತ, ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ತದೆ. ತತ್ವಾಭಿಮಾನಿ ದೇವತೆಗಳು ಚಿಂತನೆ ಮಾಡಿ ಅಂತ ಹೇಳ್ತಾರೆ. 24 ತತ್ವಗಳಿಂದ ನಮ್ಮ ದೇಹ ಆಗಿದೆ, ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ, ಅವರೆಲ್ಲರೂ ನಮ್ಮ ದೇಹದಲ್ಲೇ ನೆಲೆಸಿದ್ದಾರೆ. ಅವರ ರೋಲ್ ಏನು? ಎಲ್ಲ ದೇವತೆಗಳು ಮುಖ್ಯವಾದ ದೇವತೆ ಯಾರು ಅಂದರೆ, ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ವೆನಿಸುತಿಹ ಮಾರುತನ ನಿಜ ಪತ್ನಿ. 24 ತತ್ವಗಳಲ್ಲಿ ಪ್ರಧಾನವಾದ ತತ್ವ ಅಂದರೆ ಪ್ರಾಣತತ್ವ. ಆ ತತ್ವದ ಮೇಲಿರತಕ್ಕಂಥ ತತ್ವ ಅಂದರೆ ಸಾಕ್ಷಾತ್ ಬ್ರಹ್ಮತತ್ವ ನಾರಾಯಣ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿನಿತ್ಯದ ಧ್ಯಾನದ ಕಾನ್ಸೆಪ್ಟ್ ಇರೋದು ಮೂಲತಃ ನಮ್ಮನ್ನು ತತ್ವಶಾಸ್ತ್ರದತ್ತ ಹಾಕೋದಕ್ಕೋಸ್ಕರ, ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊರಟಂಥ ಪ್ರಕ್ರಿಯೆ. ಅದೆಲ್ಲ ತಿಳ್ಕೊಂಡವರಿಗೆ ವಾಯುದೇವರ ಮಹತ್ವ ಅರ್ಥ ಆಗೋದು ಏನೂ ಕಷ್ಟ ಅಲ್ಲ. ಇವತ್ತು ನೋಡಿ, ಒಂದು ಅಂಗ, ಯಾವ ಅಂಗದಲ್ಲಿ ವಾಯು ಸಂಚಾರ ಇಲ್ಲ ಅದು ಡೆಡ್ ಅಂತ ಕರೀತಾರೆ, ಕಟ್ ಮಾಡಿ ಹಾಕ್ಬಿಡ್ತಾರೆ, ಇದ್ರೆ ಡೇಂಜರ್ ಕೊಳೆಯಲಿಕ್ಕೆ ಶುರುವಾಗುತ್ತಾಗಲೇ. ನಿಜವಾಗಲೂ ಕೂಡ ಎಂಥ ಮ್ಯಾಜಿಕ್ ಅದು. ಇವತ್ತು ವಾಯು ತತ್ವವನ್ನು ಧ್ಯಾನ ಮಾಡೋರಿಗೆ ನಿಜವಾದ ಅರ್ಥದಲ್ಲಿ ಯಾವುದೋ ಒಂದು ಗಂಟೆ ಎರಡು ಗಂಟೆ ವಾಯುದೇವರಿಂದ ನಾವು ಬದುಕಿಲ್ಲ, 24 ತಾಸು ನಾವು ವಾಯುದೇವರು ಬೇಕು. ಕಣ್ಣು 24 ತಾಸು ಬೇಕಿಲ್ಲ, ಮುಚ್ಕೊಂಡ್ಬಿಟ್ರೆ ಬೇಕಾದ ಎಷ್ಟು ಕೊಡ್ಬೋದು. ಇವತ್ತು ಮುಚ್ಕೊಂಡ್ರೆ ಜಾಸ್ತಿ ಬದುಕ್ತಾನೆ ಮನುಷ್ಯ, ಕಿವಿಗೆ ನೋಡಿ ತಪ್ಪು ಹೋಗುತ್ತಲ್ಲ, ಹುಷಾರು ಆರೋಗ್ಯ ಚೆನ್ನಾಗಿರ್ತದೆ. ಪಾಪ ಕಿವಿ ಹೋದರೆ ಏನು ಯೋಚನೆ ಇಲ್ಲ, ಅನೇಕರು ಗೊತ್ತಿರಬೇಕು. ಯಾವುದಾದ್ರೂ ಅಂಗ ಹೋಗಿರ್ತದಲ್ಲ, ಅವ್ರು ಹೆಚ್ಚು ಬ್ರೈಟ್ ಇರ್ತಾರೆ ಸಾಮಾನ್ಯವಾಗಿ. ಇವತ್ತು ಕುರುಡ ಸಾಮಾನ್ಯ ಸಂಗೀತ ಇಂಗೀತ ಹಾಡ್ತಾನೆ ಸಾಮಾನ್ಯವಾಗಿ. ಎಷ್ಟೋ ಜನ ಅಂಗವಿಕಲರು ಒಳ್ಳೆ ಆರ್ಟಿಸ್ಟ್ಗಳಾಗಿರುತ್ತೆ, ಅದು ವಂಡರ್ಸ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಎರಡೂ ಕಾಲು ಇರೋದಿಲ್ಲ, ಪ್ಲೇನ್ ಹೋಗ್ಬೇಕಾದ್ರೆ ಡ್ರೈವರ್ ಪೈಲಟ್ ಆಗ್ತಿರ್ಬೇಕಾದ್ರೆ ಅಂತ ಛಲ. ಅದು ಒಂದು ಅದು ಒಂದು ಅಂಗ ಹೋದಾಗ ಇನ್ನೊಂದು ಅಂಗಕ್ಕೆ ಶಕ್ತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ ಹೇಳ್ತಾರೆ. ಐದಾರು ಟ್ಯಾಪ್ ಇದ್ದಾಗ ಒಂದೇ ಕಾಮನ್ ಲಿಂಕ್ ಇದ್ರೆ ನಿಲ್ಲಿಸ್ತವ್ರು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದೇ ಬಿಟ್ಟಾಗ ಜೋರಾಗಿ ಬರುತ್ತೆ, ಐದು ಬಿಟ್ಟಾಗ ಡಲ್ ಆಗಿಬಿಡುತ್ತೆ. ಇದು ಎಲೆಕ್ಟ್ರಾನಿಕ್ ಸ್ಟಿಂಗ್ ಅಂತ ಹೇಳಿದ್ರೆ ಅದು ಹೇಗೆ ಕರೆಂಟನ್ನು ಅವಲಂಬಿಸಿ ಅಂತ ಗೊತ್ತಾಗ್ತದಲ್ಲ. ಹಾಗೆ ಪ್ರತಿ ಜಗತ್ತಿನ ಪ್ರತಿಯೊಂದು ವಸ್ತುವು ಕೂಡ ವಾಯುದೇವರನ್ನು ಅವಲಂಬಿಸಿದೆ. ಇಂಥ ದೊಡ್ಡ ತತ್ವ ತಿಳ್ಕೊಂಡಾಗ ವಾಯುದೇವರು ಜೀವೋತ್ತಮರು ಎಂಬ ತತ್ವ ನಮಗೆ ತಿಳಿತದೆ. ನಾರದರ ಸಮರ್ಥನೆ ಬಹಳ ಅಪೂರ್ವ. ಬದುಕಿರೋದವರಿಂದ, ದೇಹ ಬದುಕಿರೋದವರಿಂದ, ಒಂದು ಇಂದ್ರಿಯ ಬದುಕಿರೋದವರಿಂದ. ಅದಕ್ಕೆ ಇಂದ್ರಿಯಗಳಿಗೆ ಪ್ರಾಣಗಳು ಅಂತಾನೆ ಹೆಸರು. ಪ್ರಾಣಶಕ್ತಿ ಒಳಗಿಲ್ಲದೆ ಹೋದರೆ ಯಾವ ಇಂದ್ರಿಯನ್ನು ಫಂಕ್ಷನ್ ಮಾಡೋದೇ ಇಲ್ಲ. ದೇಹ ಫಂಕ್ಷನ್ ಮಾಡೋದಿಲ್ಲ, ಕರ್ಮೇಂದ್ರಿಯ ಫಂಕ್ಷನ್ ಮಾಡೋದಿಲ್ಲ, ಜ್ಞಾನೇಂದ್ರಿಯ ಫಂಕ್ಷನ್ ಮಾಡೋದಿಲ್ಲ. ಇವತ್ತು ತಿಂದ ಆಹಾರ ಹೋಗಿಲ್ಲಪ್ಪ, ತಿಂದ ಆಹಾರ, ಆಹಾರ ತಿನ್ನಲಿಕ್ಕೆ ಪ್ರಾಣಶಕ್ತಿ ಬೇಕು. ಆಹಾರ ತಿನ್ನಲಿಕ್ಕೆ ಪ್ರಾಣಶಕ್ತಿ ತಿನ್ನಲಿಕ್ಕಾಗೋದಿಲ್ಲ. ನುಂಗ್ಲಿಕ್ಕೆ ಪ್ರಾಣವಾಯು ಬೇಕು. ನುಂಗ್ಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಅದು ಒಳಗೆ ಹೋದ ಮೇಲೆ ಜೀರ್ಣ ಆಗಲಿಕ್ಕೆ ಅಹಂ ವೈಶ್ವಾನರು ಹುತ್ವ ಪ್ರಾಣಿನಾಂ ದೇಹ ವಾಸ್ತ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅಲ್ಲಿ ನಾಲ್ಕು ವಿಧವಾದ ಅನ್ನ ಜೀರ್ಣ ಆಗಲಿಕ್ಕೆ ಒಳಗೆ ವಾಯುದೇವರು ಬೇಕು. ಅಷ್ಟೇ ಅಲ್ಲ, ಜೀರ್ಣವಾದ ಅನ್ನ ಆಯಾ ಅಂಗಕ್ಕೆ ಬಿಟ್ಟಬೇಕಲ್ಲ. ನಾ ಕಣ್ಣಿಗೆ ಬೇರೆ ತಿಂಬೋದಿಲ್ಲ, ಕಿವಿಗೆ ಅಂತ ಬೇರೆ ತಿಂಬೋದಿಲ್ಲ, ಕಾಲಿಗೆ ಅಂತ ಬೇರೆ ತಿಂಬೋದಿಲ್ಲ. ಅಲ್ಲಿ ತಿಂದು ಎಲ್ಲಕ್ಕೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇದು ಆಶ್ಚರ್ಯ. ಆ ಡಿಸ್ಟ್ರಿಬ್ಯೂಟ್ ಮಾಡೋದು ಯಾರು? ಮತ್ತೆ ಪ್ರಾಣದೇವರೇನು, ಎಲ್ಲಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಎಂಥ ಸಾರ್ಟ್ ಔಟ್ ಮಾಡ್ತಾರೆ, ಯಾವ್ಯಾವ ಯಾವ್ದಾವ್ದು ಹೋಗ್ಬೇಕು ಅದನ್ನು ಮಾಡ್ತಾ ಹೋಗ್ತಾರೆ. ಎಂಥ ಒಂದು ನಮ್ಮ ದೇಹದ ಎಂಥ ಮೆಕ್ಯಾನಿಸಮ್ ಇದೆ ಅಂತ ಹೇಳ್ತಾರೆ. ಆ ತಿಂದ ಆಹಾರ ಎಂಟೈರ್ ಬಾಡಿಗೆ ಹೋಗ್ತಾರೆ. ಅಲರ್ಟ್ ಆಗಿದ್ದು ದುಡ್ಡು ಮುಟ್ಟೋದೇ ಇಲ್ಲ ಜನಗಳಿಗೆ. ಪಾಪ ಪ್ರವಾಹ ಪರಿಹಾರ ಇದೆ ಅಲ್ಲ, ಅದು ಅಧಿಕಾರಿ ಪರಿಹಾರ ಇದೆ ಆಗಿಬಿಡುತ್ತೆ. ಎಷ್ಟೋ ತರುತ್ತೆ ಅವ್ರಿಗೆ ಮುಟ್ಟೋ ಚಾನ್ಸೇ ಇಲ್ಲ. ಆದರೆ ದೇಹದಲ್ಲಿ ಆಗೋದಿಲ್ಲ, ಎವ್ರಿ ಮೊಮೆಂಟ್ ಮುಟ್ತಾನೆ ಇರಬೇಕು ಆ ಕಡೆ. ಎವ್ರಿ ಮೊಮೆಂಟ್ ಏನು ಮೆಜಕ್ ಅದು ಒಂದು ಈ ಕೆಲಸ ಎವ್ರಿ ಮೊಮೆಂಟ್ ಮಾಡಿಸೋ ಕೆಲಸ ಇನ್ಯಾರೂ ಮಾಡೋದಿಲ್ಲ, ವಾಯುದೇವರು ಮಾಡ್ತಾರೆ. 24 ತಾಸು ಸಹ ಅದನ್ನು ಮೇಂಟೈನ್ ಮಾಡ್ತಾ ಆಯಾ ಅಂಗಕ್ಕೆ ತಲುಪಿಸ್ತಾ. ಆಹಾರ ತಿನ್ನಲಿಕ್ಕೆ, ಆಹಾರ ಬೇಯಿಸಲಿಕ್ಕೆ, ಆಹಾರ ಬೆಂಕಿ ಬೇಕು, ಬೆಂಕಿ ಉರಿಲಿಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಮತ್ತೆ ಅದು ಮತ್ತೆ ವಾಯುದೇವರೇನೆ. ಮತ್ತು ಉರಿಲಿಕ್ಕೆ ನೀರು ಹೇಗೆ ಬೇಯಲಿಕ್ಕೆ ಬೇಕೋ, ಬೆಂಕಿ ಬೇಯಿಸಲಿಕ್ಕೆ ಬೇಕೇ ಬೇಕು. ಬೆಂಕಿ ಮೇನ್ಲಿ ಆಕ್ಸಿಜನ್ ಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಮತ್ತೆ ವಾಯುದೇವರು ಬೇಕು. ತಿನ್ನಲಿಕ್ಕೆ ವಾಯುದೇವರು ಬೇಕು, ನುಂಗ್ಲಕ್ಕೆ ವಾಯುದೇವರು ಬೇಕು, ಜೀರ್ಣ ಆಗ್ಲಿಕ್ಕೆ ವಾಯುದೇವರು ಬೇಕು, ಮುಟ್ಲಕ್ಕೆ ವಾಯುದೇವರು ಬೇಕು. ತೇಗ್ಲಕ್ಕೆ ಮತ್ತೆ ಇರೋದು ಬಲ್ಲೆ ನಿಂತೋಗ್ಬಿಡುತ್ತೆ. ಉಸಿರು ಹೋಯ್ತು ಕೃಷ್ಣ ಅರ್ಪ ವಾಪಸ್ ಬರೋದೇ ಇಲ್ಲ. ಬಾಬು ಒಂದು ಹೋದ ಉಸಿರು ವಾಪಸ್ ಬರೋದ್ರೆ ಮತ್ತೆ ವಾಯುದೇವರು ಎಳ್ಕೋಬೇಕದನ್ನ. ಇದು 24 ತಾಸನ್ನು ಮಲಗಿದಾಗ ನಮ್ಮನ್ನು ಕಾಪಾಡೋದು ವಾಯುದೇವರು. ಮತ್ತೆ ಮಲಗಿದ ವ್ಯಕ್ತಿ ಎಲ್ಲ ಅವನಿಗೆ ಎಚ್ಚರ ಇಲ್ಲ. ಈಗ ಉಸಿರಾಟ ಅವನ ಕೈಯಲ್ಲಿಲ್ಲ, ನಿದ್ದೆ ಹೊಡಿತಾ ಇದ್ದಾನೆ. ಈ ಕಡೆಗೆ ಇನ್ನು ಕುಡಿದು ಬಿದ್ದವನು ನೋಡಿ, ಅವನಿಗೆ ಎಚ್ಚರ ಇಲ್ಲ, ಅವನಿಗೆ ಬದುಕಿದ್ದಾನೆ. ವಾಯುದೇವರು ಉಸಿರಾಡಿಸ್ತಾ ಇದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ಎಂಥ ವಂಡರ್ ನಮ್ಮ ದೇಹದಲ್ಲಿದೆ. ಎಷ್ಟು ಅದ್ಭುತವಾದ ಸಾಮರ್ಥ್ಯವನ್ನು ದೇವರು ವಾಯುದೇವರಲ್ಲಿ ಇಟ್ಟು ಈ ಕೆಲಸ ಮಾಡಿಸ್ತಿದ್ದಾನೆ. ಇದು ಅರ್ಥ ಮಾಡಿಕೊಂಡವರಿಗೆ ಏನೋ ಆಪತ್ತು ಬಂತು ಅಂತ ಮಧ್ವನಾಮ ಹೇಳೋದಲ್ಲ, ಏನು ಆಪತ್ತು ಬಂತು ವಾಯುಸ್ಥಿತಿ ಹೇಳೋದಲ್ಲ, ನಮಗೇನವ್ರು ಕೊಡಬೇಕಾಗಿಲ್ಲ, ಕೊಟ್ಟಿರೋದೇ ಬೇಕಾದಷ್ಟಿದೆ ಅಂತ ಹೇಳ್ತಾರೆ. ಅವ್ರು ಏನು ನಮಗೆ ಕೊಟ್ಟಿದ್ದಾರೆ? ಈಗ ಬರೀ ಆಗಾಗ್ಗೆ ಬರೋ ಕರೆಂಟ್ಗೆ ಎಷ್ಟು ಬಿಲ್ ಕೊಡ್ತೀವಿ ನಾವು? ಆಗಾಗ್ಗೆ ಬರೋ ನೀರಿಗೆ, ಆಗಾಗ್ಗೆ ಮಾತಾಡೋ ಟೆಲಿಫೋನ್ಗೆ ಎಷ್ಟೆಷ್ಟು ಬಿಲ್ ಕೊಡ್ತೀವಿ ಅಂತ ಗೊತ್ತಾದರೆ ಯಾವಾಗಲೂ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥ ವಾಯುದೇವರಿಗೆ ಎಷ್ಟು ಬಿಲ್ ಕೊಟ್ಟರೂ ಸಾಧ್ಯ ಇಲ್ಲ, ಎಷ್ಟು ಹೇಳಿದ್ರೂ ಸಾಧ್ಯ ಇಲ್ಲ. ಅಂತ ಹಿರಿಮೆ ಇರೋದಕ್ಕೇನೆ ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿ ಮಂಧೇ ತಮಸಿ ವಿಧತತಾಂ ಸಮಸ್ತವೇ ನಾಸ್ಮಿ ಶಕ್ತಃ. ಎಷ್ಟು ವಂಡರ್ಸ್ ಬರ್ತಾರೆ ವಾಯುಸ್ಥಿತಿಯ ಪದ್ಧತಿ, ಎಷ್ಟು ವಿಷಯ ಸೇರಿಸಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ವಾಯುದೇವರ ಮಹಿಮೆ ಸಾಮಾನ್ಯವಾದದ್ದಲ್ಲ. ಪ್ರತಿಯೊಬ್ಬ ದೇವತೆ ಕೂಡ ಸೀಮಿತವಾದಂಥ ಸಾಮರ್ಥ್ಯ ಹೊಂದಿದ್ರೆ ಅಂಥ ಎಲ್ಲ ದೇವತೆಗಳ ಸಾಮರ್ಥ್ಯವನ್ನೂ ತಾನು ಹೊಂದಿ ಆ ದೇವತೆಗಳ ಮೂಲಕನೂ ಕೆಲಸ ಮಾಡಿಸ್ತಾ ನಮ್ಮನ್ನು ಸದಾ ಕಾಪಾಡತಕ್ಕಂಥ ಮೂಲಭೂತವಾದಂಥ ದೇವತೆ ಅಂದರೆ ವಾಯುದೇವರು. ಅಂಥ ವಾಯುದೇವರಿಗೂ ದೇವತೆ ಅಂದರೆ ಸಾಕ್ಷಾತ್ ನಾರಾಯಣ. ಹೀಗೆ ಎಲ್ಲರಿಗೂ ಸ್ವಾಮಿಯಾಗಿದ್ದು ವಾಯುದೇವರು ಜೀವೋತ್ತಮರು, ಅವರಿಗೆ ಸ್ವಾಮಿಯಾದ ಭಗವಂತ ಸರ್ವೋತ್ತಮ. ಈ ಎರಡು ಮಾತುಗಳು ಸುಮ್ಮನೆ ಅಲ್ಲ, ಸೂತ್ರಗಳವೆಲ್ಲ ಕೂಡ ಆಧ್ಯಾತ್ಮಿಕ ದೊಡ್ಡ ಸೂತ್ರಗಳು. ಆ ಸೂತ್ರ ತಿಳಿತು ಅಂದರೆ ನಮ್ಮ ದೇವರು ಸುಸೂತ್ರ ಆಗ್ತದೆ ಅಂತ ಅರ್ಥ. ಇಲ್ಲದೆ ಹೋದರೆ ಬರೀ ಅಪಾಯ ತಪ್ಪಿದ್ದಲ್ಲ. ವಾಯುದೇವರಿಗೆ ಸೂತ್ರ ಅಂತ ಹೆಸರು, ವಾಯುದೇವರಿಗೆ ಸೂತ್ರ. ಒಂದು ಸೂತ್ರ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಸಾವಿರ ಮಣಿ ಇದೆ, ದಾರ ಇಲ್ಲ, ಹಾರ ಆಗೋದಿಲ್ಲ ಅದು. ಅದು ದಾರ ಸಿಕ್ಕೋವರೆಗೂ ಹಾರ ಆಗೋದಿಲ್ಲ ಮಣಿಗಳು. ದಾರದಲ್ಲಿ ಪೊಡಿಸಿದ ತಕ್ಷಣ ಹಾರದ ಸ್ವರಂ ಬರುತ್ತೆ. ವ್ಯವಸ್ಥೆ ಹಾರದಲ್ಲಿ ವ್ಯವಸ್ಥೆ ಇದೆ, ಮಣಿಗಳಲ್ಲಿ ವ್ಯವಸ್ಥೆ ಇಲ್ಲ. ಮಣಿಗಳನ್ನು ವ್ಯವಸ್ಥಿತವಾಗಿಡಬೇಕಾದ್ರೆ ಅದು ಸೂತ್ರ ಬೇಕು. ಈ ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಪದಾರ್ಥಗಳು ಮಣಿಗಳಿದ್ದಂತೆ, ಅದನ್ನ ಒಂದುಗೂಡಿಸಿ ಹಾರದ ರೂಪದಲ್ಲಿ ತಂದಿರೋದು ಅಂದರೆ ವಾಯುದೇವರು ಅಂತ ಕರೆದಿದ್ದಾರೆ. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಭಗವಂತನ ಹೇಳಿದ ಮಾತಿದ್ದು. ಮೇಲ್ನೋಟಿಗೆ ಸೂತ್ರ, ಹಗ್ಗ, ಮಣಿಗಣಗಳು, ಮಣಿಗಳು ಅವು ಇದ್ದಾಗೆ ಅಂತೇಳಿ. ಒಡಗಿನರ್ಥ ಸೂತ್ರಂ ಸ ವಾಯು, ವಾಯುದೇವರಿಗೆ ಸೂತ್ರ ಅಂತ ಹೆಸರು. ಸೂತ್ರ ನಾಮಕನ ಸಂಸ್ಮೃತಿ ಮಾತ್ರದಿ ಅಂತ ಕೇಳಿರ್ತಾರೆ. ಸೂತ್ರ ಅಂತ ವಾಯುದೇವರಿಗೆ ಹೆಸರು ಯಾತಕ್ಕೆ ಅಂದರೆ ಎಲ್ಲವನ್ನು ಕೂಡ ಹಿಡಿದಿದ್ದಾರಲ್ಲ, ದಾರದಂತೆ ಹಿಡಿದಿದ್ದಕ್ಕೆ ವಾಯುದೇವರಿಗೆ ಆ ಹೆಸರಿದೆ. ಅಂಥ ವಾಯುದೇವರನ್ನು ನಾವು ಅವಲಂಬಿಸಿ ಬದುಕಿದ್ದೇವೆ, ಅನುಗ್ರಹದಿಂದ ಇದ್ದೇವೆ. ಅದು ಶಾಲ್ಮಲಿ ಕಥೆ ಒಂದು ಸಾಂಕೇತಿಕ ಕಥೆ. ಶಾಲ್ಮಲಿಗೆ ಅಹಂಕಾರ ಬಂತು ಅಲ್ಲ, ಇವತ್ತು ನಮಗೆಲ್ಲರೆಲ್ಲ ಅದೇ ಕೆಲಸನೇ, ವಾಯುದೇವರು ಬಿಟ್ಟು ನಾವು ಬದುಕಿದ್ದೇವೆ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರೆಲ್ಲರ ಹಣೆ ಬರ ಅಷ್ಟೇ. ಅದು ಹೇಳ್ತಾರೆ, ನೀ ಯಾವ ಲೆಕ್ಕ, ನೀನು ದೇವತೆಗಳಿಗೆ ವಾಯುದೇವರು ಬೇಕು, ಜಗತ್ತಿಗೆ ವಾಯುದೇವರು ಬೇಕು, ಅಂಥ ವಾಯುದೇವರನ್ನು ಬಿಟ್ಟು ಬದುಕಿದ್ದೇನೆ ಅಂತ ಹೇಳ್ತೀಯಲ್ಲ, ಹೋಗಲಿ, ಅವರಿಗಿಂತ ನಿನ್ನ ಶಕ್ತಿ ಜಾಸ್ತಿ ಅಂತ ಹೇಳ್ತೀಯಲ್ಲ, ನಿಮ್ಮಿಂದ ಅವ್ರು ಏನೂ ಅಲ್ಲ ಅಂತ ಹೇಳ್ತೀಯಲ್ಲ, ಇದು ಸಾಮಾನ್ಯ ತಪ್ಪಲ್ಲ, ನಾನು ಹೋಗಿ ವಾಯುದೇವರ ವಿಷಯ ಹೇಳಿಬಿಡ್ತೇನೆ ಅಂತ ಹೇಳಿದ್ರಂತ ಅವ್ರು. ಇದು ಬಹಳ ನಾರ್ವೆ ಚಾಡಿಕೋರರಲ್ಲ, ಹೇಳಬೇಕಾದ್ರೆ ಹೇಳಿದ್ರೆ ಚಾಡಿಕೋರರು ಅಂತ ಕರೆಯೋದಿಲ್ಲ, ಅಪ್ರಸಂಗಿತವಾದ ವಿಚಾರ ಹೇಳಿದ್ರೆ ಚಾಡಿಕೋರ ಆಗ್ತಾರೆ. ಶಿಕ್ಷಾರ ಅಪರಾಧವನ್ನ ಕೊಲೆ ಮಾಡಿದ್ರೆ ಹೇಳಿಬಿಡ್ತೇವೆ, ಚಾಡಿ ಹೇಳಬೇಡ ಅಂತ ಹೇಳಿ ಅರ್ಥ ಏನು ಅದಕ್ಕೆ? ಅದು ಅದು ಹೇಳಿದ್ರೆ ಬದ ಇನಾಮ್ ಕೊಡ್ತಾರೆ, ಅವ್ನು ಹೇಳಿದ್ದಕ್ಕೆ ಅವಾರ್ಡ್ ಕೊಡ್ತಾರೆ, ಅದಕ್ಕೆ ಲೋಕಕ್ಕೆ ಉಪಕಾರ ಮಾಡಿದ್ದೆ ಅಂತ ಹೇಳ್ತಾರೆ. ಇವತ್ತು ಯಾರಾದರೂ ನಾವು ತಪ್ಪು ಅಂತ ಕರೆಯೋದೇ ಇಲ್ಲ. ನಾರದ ಹೇಳ್ತಾರೆ, ವಾಯುದೇವರಿಗೆ ದ್ರೋಹ ಮಾಡ್ತಾ ಇದ್ದೆ, ನಾನು ವಾಯುದೇವರಿಗೆ ಹೇಳ್ತಾನೆ ಇದ್ದೇನೆ ಅಂತ ಹೇಳಿದರೆ, ಹೇಳಿದ ತಕ್ಷಣ ಶಾಲ್ಮ ಹೇಳ್ಕೊ ಹೋದ್ರೆ ಅಂತ, ಎಷ್ಟು ದುರಹಂಕಾರ ಅವನಿಗೆ, ಹೇಳ್ಕೊ ಹೋಗ್ರಿ. ಅದಕ್ಕೆ ನಾರದ ಸೀದಾ ವಾಯುದೇವರ ಹತ್ರ ಹೋದೆ, ಹೇಳಿದರು ತಕ್ಷಣ, ವಾಯುದೇವರೇ ಎಷ್ಟು ದೊಡ್ಡವರು ಅಂತ ನನಗೆ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ, ಆ ದರಿದ್ರೆ ಶಾಲ್ಮಲಿಗೊಂದು ಗೊತ್ತೇ ಇಲ್ಲ. ಹಿಮಾಲಯ ಪರ್ವತ ಅಷ್ಟು ದೊಡ್ಡದಾಗಿದೆ, ಎಷ್ಟು ಬೆಳೆದಿದೆ, ಬುದ್ಧಿ ಒಂದು ಬೆಳೆದಿಲ್ಲ ಅಂತಾರಲ್ಲ, ಹಾಗಾಗಿ ಅಷ್ಟು ದೊಡ್ಡದಾಗಿ ಬೆಳೆದಿದೆ, ಬುದ್ಧಿನೇ ಬೆಳೆದಿಲ್ಲ. ಅದಕ್ಕೆ ತಾನು ಯಾರಿಂದ ಬದುಕಿದ್ದೇನೆ ಅಂತೇನೆ ಗೊತ್ತಿಲ್ಲ, ನೀವು ಉಳಿಸಿದ್ದೀರಿ ಅಂತ ಅರ್ಥವೇನೇ ಆಗಿಲ್ಲ, ನಾನೇನೋ ಪಾಪ ಹೇಳೋದಕ್ಕೆ ಅಂತ ಹೋದರೆ ಜೋರು ಮಾಡ್ತಾನೆ ಅವನು, ನಿಮ್ಮಿಂದ ಏನೂ ಉಪಕಾರ ಆಗಿಲ್ಲ ನನಗೆ, ನೀವು ಯಾವ ಮೂಲೆ ಲೆಕ್ಕ ಅಂತ ಬೇರೆ ಮಾತಾಡ್ತಾನೆ, ಸ್ವಲ್ಪ ಅವನು ವಿಚಾರಿಸ್ಕೊಂಡ್ಬಿಡಿ ಅಂತ ಅವರೇ ಕೇಳಿದ್ರಂತೆ. ಇವತ್ತು ಸ್ವಲ್ಪ ಆಕ್ಷನ್ ತಗೊಳ್ಳಿ ಅಂತ ಕೇಳಿದಾಗ ಸ್ವಲ್ಪ ವಿಚಾರಿಸ್ಕೊಂಡ್ಬಿಡಿ ಅವನನ್ನು, ಈ ಮೂಲಕ ಜಗತ್ತಿಗೆಲ್ಲ ಬುದ್ಧಿ ಬರಬೇಕು ಅಂತಾರೆ. ಶಾಲ್ಮಲಿಗೆ ಜ್ಞಾನ ಕೊಡೋದು ಅಂದ್ರೂ ಒಂದೇ, ಅಂಥ ಎಲ್ಲ ಮೂರ್ಖ ಜನಗಳಿಗೆಲ್ಲ ಜ್ಞಾನ ಕೊಡೋದು ಅಂದ್ರೆ ಒಂದೇ, ವಿಚಾರಿಸ್ಕೊಡಿ ನೀವು ಒಂದು ತಕ್ಷಣ ವಾಯುದೇವರು ತಕ್ಷಣ ಅಲ್ಲಿ ಹೋದ್ರಂತೆ. ಇದು ಬಹಳ ಪಾಠ ಕೇಳ ಹೇಳಿದ ಅವಾಗ ಅರ್ಜಿ ಹಾಕರೆ ಕೇಳೋದೇ ಇಲ್ಲ, ಕ್ಯಾರೇ ಅಂತ ಕೇಳೋದೇ ಇಲ್ಲ. ನಾರದರ ಮಾತನ್ನು ನಡೆಸ್ತಾರೆ, ಬಹಳ ಇಂಪಾರ್ಟೆಂಟ್ ಇದು. ಎಲ್ಲರ ಮಾತನ್ನು ಎಲ್ಲರೂ ನಡೆಸೋದಿಲ್ಲ, ಯಾರು ತುಂಬ ಪ್ರಿಯರು ಅವರ ಮಾತನ್ನು ನಡೆಸ್ತಾರೆ. ನಾರದರ ಮಾತನ್ನು ವಾಯುದೇವರು ನಡೆಸಿದರು, ಅನ್ಕೊಳ್ಳಿ ಬಿಡಲಿ ಅಂತ ಹೇಳಿಲ್ಲ, ಆಯಿತು ನಾನು ತಕ್ಷಣ ಅದು ಗಮನ ಕೊಡ್ತೇನೆ ಅಂತ ಹೇಳಿದರೆ. ಆದರೆ ನಾರದರ ಸ್ಥಾನಮಾನ ಏನಂತೂ ಗೊತ್ತಾಗ್ತದೆ, ಕೆಲವರ ಮಾತುಗಳಿಗೆ ಎಷ್ಟು ಮಹತ್ವ ಇರ್ತದೆ ಅಂತ ಹೇಳೋದಕ್ಕೆ ನಾರದರ ಮಾತನ್ನು ವಾಯುದೇವರು ತಕ್ಷಣ ಕೇಳಿಬಿಟ್ಟು ಆ ಕಡೆಗೆ ಬಂದರಂತೆ. ಶಾಲ್ಮಲಿ ಹತ್ತಿರ ಬಂದರು ವಾಯುದೇವರು. ನೋಡಿ ಬರ್ತಾನೆ ಬೇಕ, ಶಿಕ್ಷೆ ಕೊಡ್ತಾ ಬರೋದು ಹಾಗೆ ಬರಲಿಲ್ಲ. ಶಾಲ್ಮಲಿ ನೋಡಿದ, ಏನು ಶಾಲ್ಮಲಿ ಏನೋ ಮಾತಾಡ್ತೀಯಂತೆ ನೀನು ಅಂತ ಕೇಳಿದರು. ಏನೋ ಮಾತಾಡ್ತೀಯಂತೆ, ನೀನು ಭಾರಿ ಸಂಪನ್ನನಂತೆ, ನಿನ್ನ ಶಕ್ತಿ ಭಾರಿ ಜಾಸ್ತಿಯಂತೆ, ನನ್ನ ಅನುಗ್ರಹ ನೀನು ಬೇಕಿಲ್ಲವಂತೆ, ನಿನ್ನ ಮುಂದೆ ನಾನು ಏನೂ ಅಲ್ಲ ಅಂತ ಏನೋ ಹೇಳ್ಕೊಂಡ್ಬಿಟ್ಟಿದ್ದೀಯಂತೆ, ಹೌದಾ ಅಂತ ಕೇಳಿದರೆ ಹೌದು ಅಂತ ಲವಾಸೆ ಅಂತ ಕೇಳಿ ಎಷ್ಟು ಸೊಕ್ಕಿರಬೇಕು ನೋಡಿ. ಹೌದು ನಾ ಏನು ಇದಿಲ್ಲ, ನಾನಷ್ಟೇನೇ ಬದುಕಿದ್ದೇನೆ ನೋಡಿ, ನೀವೇ ಸಾಕ್ಷಿ. ಈಗ ಇಷ್ಟು ಮರ ನಾಶ ಮಾಡಿದ್ದೀರಿ, ನನ್ನ ನಾಶ ಮಾಡಿದ್ದೀರಾ ನೀವೀಗ? ಇದೇ ಅವನು ತಪ್ಪು ತಿಳ್ಕೊಳ್ಳೋಕೆ ಕಾರಣ ಆಗಿತ್ತು, ತಮ್ಮ ಅಹಂಕಾರಕ್ಕೆ ಕಾರಣ ಇದೇನೆ. ಎಷ್ಟೋ ವೃಕ್ಷಗಳು ಬಿದ್ದೋಗಿದ್ರು ಕೂಡ, ಜೊತೆಗಾರ ದೃಶ್ಯಗಳೇ ಬಿದ್ದು ವೃಕ್ಷಗಳು ಬಿದ್ದೋಗಿದ್ರು ಕೂಡ ನಾ ಏನು ಮಾಡಿಲ್ಲ ಅಂದಮೇಲೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅರ್ಥ. ಆರಿ ತಿಳ್ಕೊಂಡ್ಬಿಟ್ಟೆ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅರ್ಥ ಅಷ್ಟೇ, ಇಲ್ಲದ್ರೆ ಯಾಕೆ ಬಿಟ್ಟಿದ್ದೀರಿ ಹೇಳಿ. ಆಗ ವಾಯುದೇವರು ಹೇಳ್ತಾರೆ, ನೋಡು ಶಾಲ್ಮಲಿ, ಈ ಪ್ರಶ್ನೆ ಕೇಳಿದ್ರೆ ಎಂದೋ ಉತ್ತರ ಕೊಡ್ತಿದ್ದೆ ನಾನು, ನೀನು ಯಾತಕ್ಕೆ ಬಿಟ್ಟಿದ್ದೀರಿ, ಪ್ರಶ್ನೆ ಕೇಳಿದ್ರೆ ಒಪ್ಕೋತೇನೆ, ಆದರೆ ನಿನ್ನ ಕೈಲಾಗದೆ ಬಿಟ್ಟಿದ್ದೀರಿ ನೀನೇ ತಿಳ್ಕೊಂಡ್ರೆ ತಪ್ಪು ಅಷ್ಟೇ, ನೀನು ಯಾತಕ್ಕೆ ಬಿಟ್ಟಿದ್ದೇನೆ ಗೊತ್ತೇನೋ, ಕಾರಣ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಇದು, ಅವನೇನೇ ತಿಳ್ಕೊಂಡಿದ್ದ ನಿಜವಾದ ಕಾರಣ ಮರೆತು ಬಿಟ್ಟಿದ್ದಾನೆ. ಏನು ಕಾರಣ ಗೊತ್ತಾ, ಹಿಂದೆ ಒಂದು ಸಲ ಬ್ರಹ್ಮದೇವರು ಭೂಲೋಕಕ್ಕೆ ಬಂದಿದ್ದಾಗ ನಿನ್ನ ಹತ್ರ ಬಂದು ಒಂದು ಕ್ಷಣ ಕೂತಿದ್ರಿ ಇಲ್ಲಿ, ಅದಕ್ಕೆ ಇದನ್ನು ಉಳಿಸಿದ್ದೇನೆ ಅಂತ ಹೇಳಿದರು. ಒಂದು ಕ್ಷಣ, ಯಾರೋ ಕೂತ ಕಲ್ಲು ಯಾರೋ ಮಾಡಿದ್ದು ಅಂತ ಉಳಿಯೋದಿಲ್ಲ. ರಾಯರು ತಮ್ಮ ವೃಂದಾವನ ಮಾಡಿಸ್ಕೊಳ್ಬೇಕಾದ್ರೆ ರಾಮಸೀತೆಯರು ಕೂತ ಶಿಲೆ ಇದು, ಅದನ್ನು ತಂದು ವೃಂದಾವನದ ಇದನ್ನು ಉಪಯೋಗಿಸಿ ಅಂತ ಹೇಳಿದರು. ಒಂದು ಸತ್ಯ ಕೂತಿದ್ದಕ್ಕೆ ಎಷ್ಟು ಪಾವಿತ್ರ್ಯ ಬಂದಿದೆ. ಇವತ್ತು ನೋಡಿದರೆ ನೋಡಿದವರಿಗೆ ಅನೇಕ ರೀತಿ ಪುಣ್ಯ ಬರುತ್ತೆ ವೃಂದಾವನನ. ಒಂದು ಪುಣ್ಯ ರಾಯರು ದೊಡ್ಡವರು ಅವೆಲ್ಲ ಒಂದು ಕಡೆಗೆ ಇರಲಿ, ಇನ್ನೊಂದು ಕಡೆಗೆ ಅದು ರಾಮಸೀತೆಯರು ಕೂತಿದ್ದ ಶಿಲೆ, ಅದು ದರ್ಶನವೋ ಪಾವನ ತಕ್ಷಣ. ರಾಮನಾಮವ ನುಡಿ ನುಡಿ ಅಂತ ಹೇಳಿದ ತಕ್ಷಣ ಏನಾಗಬೇಕೋ ನಮಗೆ ಆ ಚಿಂತನೆ ಬಾಯದನಕ್ಕಿರೋದಿಲ್ಲ. ಯಾವುದೋ ಶಿಲೆ ನೋಡಿದಾಗಲ್ಲ ಅದು, ಅಲ್ಲಿ ಅದಕ್ಕೆ ಮೂಲವೃಂದಾರ ಅಷ್ಟು ಮಹತ್ವ ಬಂದಿತ್ತು. ಆ ಅಂಥವ್ರು ಎಲ್ಲದ ಎಲ್ಲರಿಗೆ ಅರ್ಥ ಆಗೋದಿಲ್ಲ, ಅಂಥವ್ರಿಗೆ ಗೊತ್ತಾಗುತ್ತೆ ಅಷ್ಟೆ. ರಾಜನ ಸೆಲೆಕ್ಟ್ ಮಾಡಿ ಆರಿಸ್ಕೋಬೇಕಾದ್ರೆ ಎಂಥ ಜ್ಞಾನ ಇತ್ತವ್ರಿಗೆ, ಅದು ಗುರುತಿಸ್ತಕ್ಕಂಥ ಜ್ಞಾನ ಎಷ್ಟು ಜನಕ್ಕೆ ಇರಲಿಕ್ಕೆ ಸಾಧ್ಯ? ಅದನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರು ಒಂದು ಕ್ಷಣ ನಿನ್ನ ಹತ್ರ ಕೂತಿದ್ರು, ಅದಕ್ಕೆ ನಿನ್ನ ಬಿಟ್ಟಿದ್ದೇನೆ. ಇದೇ ನಾವು ಭಾಗವತ ಪುರಾಣಕ್ಕೆ ಹೋದರೆ ಆ ಕಾಳಿಯನ ಮಡು ಯಮುನಾ ತೀರ ಅಲ್ಲಿ ಬಂದವರು ಯಾರೂ ಉಳಿತಿರಲಿಲ್ಲ. ಅಲ್ಲಿ ಬರೀ ನೀರು ಕುಡಿಬೇಕಾಗಿದ್ದಿಲ್ಲ, ಅದರ ಮೇಲೆ ಬೀಸಿದ ಗಾಳಿ ಬೀಸಿದ್ರೆ ಸಾಕು ಸತ್ತು ಹೋಗ್ತಾ ಇದ್ರು. ಅಂಥ ಒಂದು ಪೂರ್ತಿ ಪಾಯ್ದನಸ್ ಗಾಳಿ ಕೂಡ ಅಷ್ಟು ಅಪಾಯಕರ. ಅಲ್ಲಿ ಗೋವುಗಳು ಗೋಪರು ಸತ್ತು ಸತ್ತು ಬಿಡ್ತಾ ಇರ್ತಾರೆ. ಅಲ್ಲಿ ಒಂದು ಹುಲ್ಲು ಕಡ್ಡಿ ಬೆಳೀತಿದ್ದಿಲ್ವಂತೆ, ಒಂದು ಹುಲ್ಲು ಕಡ್ಡಿ ಕೂಡ ಬೆಳೀತಾ ಇದ್ದಿಲ್ಲ. ಅಂಥ ಒಂದು ವಿಷದಪೂರಿತವಾದ ಸ್ಥಳ. ಆಶ್ಚರ್ಯ, ಒಂದು ಕದಂಬ ವೃಕ್ಷ ಹತ್ತಿತ್ತಲ್ಲಿ, ಕೃಷ್ಣ ಅದನ್ನ ಹತ್ತಿ ಅಲ್ಲಿಂದ ಒಳಗಾಡದ ಅಂತ ಹೇಳ್ತಾರೆ. ಈ ಕತೆ ಕೇಳಿದ್ರೆ ಬಿಡ್ತಾರೆ ಪರಿಶೀಲಿಸಿದ ಅಷ್ಟೇ ಕೇಳಿಬಿಡ್ತಾನೆ ಸ್ವಾಮಿ, ಏನೇನೋ ಇದ್ದಿಲ್ಲ ಅಂತ ಹೇಳ್ತೀರಿ, ಆ ಗಿಡ ಎಲ್ಲಿಂದ ಬಂತು ವೃಕ್ಷ, ಅಷ್ಟು ಎತ್ತರ ವೃಕ್ಷ ಯಾಕೆ ಉಳ್ಕೊಂಡಿತ್ತು ಅಂತ ಕೇಳ್ತಾರೆ. ತಕ್ಷಣ ಕಾರಣ ಹೇಳ್ತಾರೆ, ಅದಕ್ಕೊಂದು ಕಾರಣ ಇದೆ. ಗರುಡ ಒಮ್ಮೆ ಅಮೃತವನ್ನು ತಗೊಂಡು ಹೋಗಬೇಕಾದ್ರೆ ಒಂದು ಕ್ಷಣ ಅಲ್ಲಿ ಕೂತಿದ್ದ, ಅದಕ್ಕೆ ಅದನ್ನು ಬಿಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಗರುಡರ ಸಂಪರ್ಕದಿಂದ ಅದು ಉಳ್ಕೊಂಡು, ಗರುಡರ ಸಂಪರ್ಕ ಬಂದಿದ್ದಕ್ಕೆ ವಿಷಬಾಧೆ ಆಗ್ತಾ ಇಲ್ಲ. ಅದಕ್ಕೆ ವಿಷಕ್ಕೆ ರೆಮಿಡಿಯೇಟ್ ರೆಮಿಡಿ ಅಂದರೆ ಗರುಡ, ಅದಕ್ಕೆ ಗರುಡ ಮಂತ್ರ ಹೇಳಿದ್ರೇ ವಿಷ ಪರಿಹಾರವಾಗ್ತದಂತೆ. ಗರುಡ ಒಂದು ಕ್ಷಣ ಗರುಡ ಕೂತರೆ ಸಾಕಿತ್ತು, ಅಮೃತ ಬೇರೆ ಇಟ್ಕೊಂಡು ಕೂತಿದ್ದಾನಂತೆ. ಅಮೃತದ ಕಲಶವನ್ನಿಡುವ ಒಂದು ಕ್ಷಣ ಕೂತಿದ್ದಕ್ಕೆ ಅದೇನೂ ಆಗಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಒಂದು ಕ್ಷಣದ ಸ್ಪರ್ಶ ಎಷ್ಟು ವಿಚಿತ್ರವಾದ ಮಹತ್ವ ತಂದುಕೊಡುತ್ತಾ ಇದೆ. ಅಲ್ಲಿ ಗರುಡನ ಸಂಪರ್ಕ ಆ ರೀತಿ ಮಾಡೋದಾದರೆ ಇನ್ನು ಬ್ರಹ್ಮದೇವರ ಸಂಪರ್ಕ ಎಷ್ಟು ಮೇಲಕ್ಕೆ ತಂದಿದೆ ಅವರನ್ನ, ಅದಕ್ಕೆ ನಾನು ಬಿಟ್ಟಿದ್ದೇನೆ ಹೊರತು ನಿನ್ನ ಮುಖ ನೋಡಿ ಬಿಟ್ಟಿಲ್ಲ. ಇನ್ನು ಯೋಚನೆ ಮಾಡಬೇಕು, ನಮ್ಮ ಜನ ಆಗಿರ್ತಾರೆ, ಏನು ಸಂಧ್ಯಾ ವಂದೆ ಅಂತೀರಿ, ಪೂಜೆ ಅಂತೀರಿ, ಏಕಾದಶಿ ಅಂತೀರಿ, ನಾವು ಹುಟ್ಟಿದಾಗಿಂದ ಮಾಡಿಲ್ಲರಿ ಏನಾಗಿದೆ ನಮಗೆ ಅಂತ ಕೇಳ್ತಾರೆ ಎಷ್ಟೋ ಜನ. ಹುಟ್ಟಿದಾಗಿಂದ ಮಾಡಿಲ್ಲ, ಏನಾಗಿಲ್ಲ, ಮಾಡಿದವರು ಹೋಗಿದ್ದಾರೆ, ನಾನೇ ಉಳ್ಕೊಂಡಿದ್ದೀನಿ ಅಂತ ಎಷ್ಟು ಜನ ಹೇಳೋರು ಎಷ್ಟು ಜನ. ಏನಾಗಿದೆ ನೋಡಿ ನಮಗೀಗ, ಶಾಲ್ ಬಜೆ ಮಾತಾಡಿದ್ರೆ ಮಾತಾಡ್ತಾರೆ. ಅದಕ್ಕೆ ಉತ್ತರ ಇಷ್ಟೇ, ಬ್ರಹ್ಮದೇವರು ಒಂದು ಕಾಲ ಕೂತಿದ್ರು ಅಂತ ಹೇಳಿದ್ರಲ್ಲ, ನಮ್ಮ ಹಿಂದಿನಲ್ಲಿ ಯಾರೋ ದೊಡ್ಡವರು ಒಂದೇನೋ ಮಾಡಿರ್ತಾರೆ ಪಾಪ, ಆ ಪುಣ್ಯ ನಮ್ಮನ್ನು ಕಾಪಾಡ್ತಾ ಇರುತ್ತಷ್ಟೇ. ನಿಮ್ಮ ಪುಣ್ಯದ ಶೇಷ ಇನ್ನು ಉಂಬೆವ ನಾವು ಚನ್ನ ಗುರು ವಿಜಯ ರಾಯ ಅಂತ ಗೋಪಾಲದಾಸರಂತೂ ಅವ್ರು ಹೇಳ್ತಾರೆ. ನಿಮ್ಮಂಥ ಪುಣ್ಯಾತ್ಮರ ಪುಣ್ಯದ ಪ್ರಭಾವ ನಮ್ಮನ್ನ ಉಳಿಸಿದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಗೊತ್ತಿರಲ್ಲ ಅಷ್ಟೇನೆ, ಅಂತ ನಾವೇ ತಿಳ್ಕೊಂಡ್ಬಿಟ್ಟಿರ್ತೇವೆ. ಕೆಲವರಂತರೂ ಸಂಧ್ಯಾವನ್ನೇ ಬಿಟ್ಟರು ಬದುಕಿದ್ದೇವಲ್ಲ, ಸಂಧ್ಯಾವನ್ನು ಬಿಟ್ಟಿದ್ದಕ್ಕೆ ಬದುಕಿದ್ದೇವೆ ಅಂತ ಹೇಳಿದ್ರು. ಕೆಲವರು ಸಂಧ್ಯಾವನ್ನೇ ಮಾಡಿಲ್ಲ, ಬದುಕಿದ್ದೆ ಏಕಾಚೆ ಮಾಡಿಲ್ಲ, ಅದಕ್ಕೆ ಬದುಕಿದ್ದೇವೆ ಅಷ್ಟೇ. ಅಂದರೆ ಯಾವುದು ವಿರುದ್ಧನೋ ಅದನ್ನು ಸಾಧಕ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಎಲ್ಲಿದ್ದ ಒಂದು ಭ್ರಾಂತಿ ಅಂದರೆ ವಿವೇಚನೆ ಮಾಡದೇ ಇರೋದೇ ಕಾರಣ. ಅದಕ್ಕೆ ಹಿಂದಿನ ಮಾಡಿದವರ ತಪಸ್ಸು ಎಷ್ಟು ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅನ್ನೋಂಗ್ಲಿ. ಯಾರೋ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಬಿಲ್ ಜಾಸ್ತಿ ಕೊಟ್ಟು ಹೋಗ್ಬಿಟ್ಟಿರ್ತಾನೆ, ಇವ್ನು ಕೇಳಿಲ್ಲ ಅಷ್ಟೇನೆ. ಇನ್ನೇನು ತಿಳ್ಕೊಂಡ್ರೆ ಫ್ರೀ ಕೊಟ್ಟಿದ್ದಾರೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅವರು ಫ್ರೀ ಕೊಟ್ಟರೆ ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟು ಅಂಶ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇನೆ. ಅವ್ರು ಕೊಟ್ಟು ಜಾಸ್ತಿ ಅಡ್ಜಸ್ಟ್ಮೆಂಟ್ ಮುಗೀತು ಅಂದರೆ ಕತೆ ಮುಗೀತು. ಇವತ್ತು ಅಷ್ಟೊಳಗೆ ಇವರು ಮತ್ತೆ ಕೊಟ್ಟಾದ್ರೆ ಪ್ರಾಬ್ಲಮ್ ಇರೋದಿಲ್ಲ. ಆದ್ದರಿಂದ ಇವತ್ತು ಹಿಂದಿನವರ ಪುಣ್ಯರಮ್ಮನ್ನು ಕಾಪಾಡ್ತಾ ಇರೋದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮದೇ ಪರಾಕ್ರಮ ಅಂತ ಅವನು ತಿಳ್ಕೊಳ್ತಾನೆ. ಭಗವದ್ಗೀತೆಯಲ್ಲಿ ಬರೋ ಮಾತದೇ, ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಮೂರ್ಖ ಮನುಷ್ಯ ಅಹಂಕಾರಕ್ಕೊಳಗಾಗಿ ನಾನು ಮಾಡ್ತೇನೆ ಅನ್ನೋ ಭ್ರಮೆಗೊಳಗಾಗ್ತಾನೆ. ನಿನಗೆ ಅರ್ಥ ಆಗಿಲ್ಲ, ಬ್ರಹ್ಮದೇವರ ಸಂಪರ್ಕದ ಫಲ ಇದು, ಬ್ರಹ್ಮವಾಯುಗಳು ಸಮ, ಆದ್ದರಿಂದ ಉಳ್ಕೊಂಡಿದ್ದೆ ಅಷ್ಟೇ. ನೀನು ಬ್ರಹ್ಮದೇವರು ಮುಂದೆ ಆಗೋದೇ ವಾಯುದೇವರಾದ್ದರಿಂದ ಅದಕ್ಕೆ ನೀವು ಉಳಿಸಿದ್ದೇನೆ ಹೊರತು ಬೇರೆ ಕಾರಣಕ್ಕಲ್ಲ. ಇನ್ನು ನೀನು ನೋಡಬೇಕು ಅಂತ ಅಪೇಕ್ಷೆ ಇದೆ ನಿನಗೀಗ, ನಾ ಶಕ್ತಿ ತೋರಿಸ್ಬೇಕಾದ ನಿನಗೀಗ ತೋರಿಸ್ಬಿಡ್ತೇನೆ ಬೇಕಾದ್ರೆ ಅಂದ್ರೆ ಅಂತ. ಶಾಲ್ ಮೇಲೆ ಇನ್ನೂ ಅರ್ಥ ಆಗಿಲ್ಲ ಅವನಿಗೆ, ಒಂದು ಕೊಟ್ಟ ತಕ್ಷಣ ಕೆಲಸ ಔಷಧಿ ಕೆಲಸ ಮಾಡಿಸೋ ಟೈಮ್ ಬೇಕಲ್ಲ, ಅವನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಏನು ಮಾಡ್ತಾರೆ ಮಾಡಿ ಅಂತ ಹೇಳಿದ. ನಿನಗೆ ಒಂದಿಷ್ಟು ಇನ್ನೊಂದಿಷ್ಟು ಟೈಮ್ ಕೊಡ್ತೇನೆ ಅಂತ ಹೇಳ್ತಾರೆ. ವಾ ಇವತ್ತೊಂದಿಷ್ಟು ಟೈಮ್ ಕೊಡ್ತೇನೆ, ಬೆಳಿಗ್ಗೆ ಯೋಚನೆ ಮಾಡು, ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದ. ನಾಳೆ ಬೆಳಿಗ್ಗೆ ಬರ್ತೇನೆ, ಏನು ಮಾಡ್ತೇನೆ ನೋಡು ಅಂತ ಹೇಳಿ ಹೊರಟು ಬಿಟ್ಟಿರುತ್ತೆ. ಅವ್ರು ಹೊರಟು ತಟ್ಟು ಈಗ ಶಾಲ್ ಬಲಿ ಶುರುವಾಯ್ತು, ಇಷ್ಟೊತ್ತು ಆರಾಮಿದ್ದ, ಈಗ ಶುರುವಾಯ್ತು ಓ ನಾಳೆ ಬೆಳಿಗ್ಗೆ ಬರ್ತಾರೆ. ಇಷ್ಟೊತ್ತು ಕಾರಣ ಗೊತ್ತಿದ್ದಿಲ್ಲ, ಕಾರಣ ಹೇಳಿದ ತಕ್ಷಣ ಗೊತ್ತಾಯ್ತು, ಓ ಅದಕ್ಕೆ ಬಿಟ್ಟಿದ್ದೇನೆ ಅಂತ ಹೇಳಿದರಲ್ಲ, ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ಇದಕ್ಕೋಸ್ಕರ ಬಿಟ್ಟಿದ್ದಾರೆ, ನನಗೆ ಅದು ಅರ್ಥ ಆಗಿದ್ದಿಲ್ಲ, ಇವತ್ತು ಅರ್ಥ ಆಯಿತು. ತಕ್ಷಣ ಒಪ್ಕೊಂಡಿದ್ರೆ ಎಷ್ಟೋ ಜಾಣತನ ಆಗ್ತಿತ್ತು, ಆದರೂ ಒಪ್ಕೊಳ್ಳಿಲ್ಲ, ಅದರ ಮುಂದುವರಿಸಿದೆ. ನಾಳೆ ಬರ್ತಾರೆ, ನನ್ನ ಕಥೆ ಮುಗಿಯುತ್ತೆ ಅಂತ ತಿಳ್ಕೊಂಡಾಗಲೇ, ನಾಳೆ ಬರ್ತಾರೆ ಕಥೆ ಮುಗಿಯುತ್ತೆ ಅಂತ ಹೇಳಿ ಯೋಚನೆ ಮಾಡಿದ ಮಾಡಿದ ಮಾಡ್ತಾ ಕೂತ್ಕೊಂಡ ಯೋಚನೆ ಮಾಡಿದ. ಏನು ಮಾಡಬೇಕೀಗ, ಸವಾಲಂತೂ ಹಾಕಿಬಿಟ್ಟಿದ್ದಾನೆ, ಮರದಿಸ್ ಬಂದೇ ಬರ್ತಾರೆ, ನನ್ನ ಬುದ್ಧಿ ಕಲಿಸ್ತಾರೆ, ಇವತ್ತು ನನಗೆ ಏನು ಆಗಿಲ್ಲ ಅಂತ ತಿಳ್ಕೊಂಡಿದ್ದೆ ಅದೆಲ್ಲ ಮಾಡಿಬಿಡ್ತಾರೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತನಂತೆ. ಕೊನೆ ತೀರ್ಮಾನಕ್ಕೆ ಬಂದ. ಅವರು ಬಂದು ನಾನೇನು ಮಾಡ್ತಾರೆ, ನನ್ನ ರೆಂಬೆ ಮುರಿತಾರೆ, ನನ್ನ ಎಲೆ ಮುರಿತಾರೆ, ಚಿಗುರು ಮುರಿತಾರೆ, ಇಷ್ಟೆಲ್ಲ ಮಾಡ್ತಾರೆ. ಒಂದು ಕೆಲಸ ಮಾಡ್ತೇನೆ, ಎಲ್ಲ ನಾನೇ ಮೊದಲು ಮುರ್ಕೊಂಡ್ಬಿಡ್ತೇನೆ, ಎಲ್ಲ ಮುರ್ಕೊಂಡ್ಬಿಡೋದು ಕಂಪ್ಲೀಟ್ ಆಯ್ತು. ಹಂಗೆಯಲ್ಲಿ ಆ ಗೋಳು ಬೋಳ್ ಬರ ಒಂದು ಎಲೆ ಎಲ್ಲ ಮಾಡ್ಕೊಂಡ್ಬಿಡ್ತೇನೆ, ಏನು ಮಾಡ್ತಾರೆ ನೋಡೇ ಬಿಡ್ತೇನೆ. ಇದೊಂದು ಚಾಲೆಂಜ್, ಈಗ ಏನು ಮಾಡ್ತಾರೆ ನೋಡೇನೆ ಅಂತ ಎಲ್ಲ ನಿಷ್ಪತ್ರ, ಒಂದು ಎಲೆ ಏನೇನು ಸಿಗಬಾರ್ದು, ಬೋಡ್ ಬರ ನಿಂತ್ಕೊಂಡ್ಬಿಡ್ತಂತೆ. ವಾಯುದೇವರು ಬಂದು ಜೋರ ಬೀಸ್ಕೊಂಡು ಬಂದರು, ಬಂದು ನೋಡಿದ್ರೆ ಇವನ್ನ ನಕ್ಕತ್ತ ನಿಂತ್ಕೊಂಡ್ಬಿಟ್ರಂತೆ ವಾಯುದೇವರು, ಸ್ಮಯಮಾನಹ ನಗ್ತಾ ನಿಂತುಬಿಟ್ರಂತೆ. ಅವನಿಗೆ ಆಶ್ಚರ್ಯ ಆಯಿತು, ಅವನೇನು ತಿಳ್ಕೊಂಡಿದ್ದ, ಏನು ಮಾಡ್ತಾರೆ ಮಾಡಿ ಅಂತ ಅನ್ಕೋಬೇಕಾಗಿದೆ ಅವನೀಗ, ಏನು ಮಾಡ್ತಾರೆ ಮಾಡಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಈಗ ವಾಯುದೇವರು ಅಂದ್ರಂತೆ, ಮೂರ್ಖ ಏನು ಮಾಡ್ತೀವಿ ಮಾಡಿ ಅಂತ ಕೇಳ್ತೀಯಲ್ಲ, ನಾನು ಇದು ಮಾಡೋಕ್ಕೆ ಬರ್ತಾ ಇದ್ದಿದ್ದೀಗ, ನೀನೆಲ್ಲ ಪೂರ್ತಿ ಕಿತ್ತಾಗೋದು ಬರ್ತಾ ಇದ್ದೆ, ನಾನು ಮಾಡೋ ಕೆಲಸ ನೀನೇ ಮಾಡ್ಕೊಂಡ್ಬಿಟ್ಟಿದ್ದೀಯಲ್ಲ, ಇದಕ್ಕಿಂತ ತಮಾಷೆ ಉಂಟ ಅಂತ ಕೇಳ್ತ. ನಾನು ಮಾಡೋ ಕೆಲಸ ನೀನೇ ಮಾಡ್ಕೊಂಡ್ಬಿಟ್ಟಿದ್ದೀಯಲ್ಲ, ಅರ್ಥ ಆಯ್ತು ನಿನಗೀಗ, ನನ್ನ ದ್ರೋಹ ಮಾಡಿದ್ದಕ್ಕೆ ನಾನು ಮಾಡಬೇಕಾಗಲಿಲ್ಲ, ನೀನೇ ಮಾಡ್ಕೊಂಡಾಯ್ತು ಈ ಮಧ್ಯೆನೆ, ಆದ್ದರಿಂದ ಇದಕ್ಕಿಂತ ಕೆಡಕಾಗಬೇಕಾದ ನಿನಗುಂಟ. ಆ ಬುದ್ಧಿ ಹೊಡಿತಂತ ಟ್ಯೂಬ್ಲೈಟ್ ಆಗ ಅರ್ಥ ಆಯ್ತು ಅವನಿಗೆ, ಅಯ್ಯೋ ಇಂಥ ಕೆಲಸ ಹೀಗಾಯ್ತಲ್ಲ, ಇದು ಒಂದು ನಾನು ಸುಮ್ಮನೆ ಅಟ್ಲೀಸ್ಟ್ ಫೈಟ್ ಆದರೂ ಕೊಡ್ಬೋದಾಗಿತ್ತು, ಏನಿಲ್ಲ ಈಗ ಪೂರ್ತಿ ಡಿಫಿಟ್ ಅಕ್ಸೆಪ್ಟ್ ಮಾಡ್ಕೊಂಡಾಗಾಯ್ತು. ಆ ಹೇಳ್ತಾರೆ ನೋಡಿದ್ಯಾ ಧರ್ಮರಾಜ, ನಮಗಿಂತ ದೊಡ್ಡವರನ್ನು ಎದ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ನಮಗಿಂತ ಪ್ರಬಲರ ಎಂದು ಯಾರ ದ್ವೇಷವನ್ನು ಮಾಡಬಾರದು, ದೊಡ್ಡವರ ದ್ವೇಷವನ್ನು ಮಾಡಲೇಬಾರದು, ಭಾರಿ ದೊಡ್ಡವರ ದ್ವೇಷವನ್ನು ಸರ್ವಾತ್ಮನ ಮಾಡಬಾರದು, ಅದಕ್ಕೆ ಪರಿಸ್ಥಿತಿ ಹೀಗಾಗುತ್ತೆ ಅಂತ ಹೇಳ್ತಾರೆ. ವಾಯುದೇವರ ದ್ರೋಹದ ಫಲ ಅವನೇನು ಇಲ್ಲದ ಮಾಡ್ಕೊಂಡ್ಬಿಟ್ಟ, ಇದೇ ನಿಜವಾದ ಅರ್ಥದಲ್ಲಿ ವಾಯುದೇವರ. ಯಾರು ವಾಯುದೇವರನ್ನು ಆಶ್ರಯಿಸೋದಿಲ್ಲ, ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಈತಃ ಜನ್ಮ ಮೃತ್ಯಾಮಯಾನಾಂ. ಇನ್ನೆಲ್ಲ ಅನುಸಂಧಾನ ಇಲ್ಲದೆ ಯಾರು ಬದುಕ್ತಾರೆ ಅವರ ಗತಿ ಇಷ್ಟೇ ಆಗ್ತದೆ, ಬೇರೆ ಏನೂ ಇಲ್ಲ ಅಂತ. ಇದು ಸರಿಯಾಗಿ ಯೋಚನೆ ಮಾಡಬೇಕು ನಾವು. ವಾಯುದೇವರ ಆಗ್ರಹದಿಂದ ಅವನು ಏನೂ ಉಳ್ಕೊಳ್ಳೋದಾಗಿದ್ದಾನೆ ಸ್ವಾರಸ್ಯ ಅಂತ ಕೇಳಿದರೆ, ಏನೇನೂ ಇಲ್ಲ, ಆ ಸ್ಥಿತಿ ಬಂದಿದ್ದಾರೆ ಅಂದರೆ ಸರ್ವನಾಶವನ್ನು ಕಾಣ್ತಾನೆ ಅಂತ ಅರ್ಥ. ಅದನ್ನೇ ಹನುಮಂತ ರಾವಣನಿಗೆ ಹೇಳಿತು, ನೀನಿವತ್ತು ನನ್ನ ಮಾತನ್ನು ಕೇಳದೆ ಹೋದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಶಸ್ಸಿ, ನೀನು ಒಬ್ಬನೇ ಸಾಯೋದಿಲ್ಲ, ಸರ್ವಸ್ವವನ್ನು ಕಳ್ಕೊಂಡು ಸಾಯ್ತಿ ಅಂತ ಹೇಳ್ತಾರೆ. ಅದಕ್ಕೆ ರಾವಣರ ದೃಷ್ಟಾಂತ, ಏನು ಉಳಿಯೋದಿಲ್ಲ ಅವನಿಗೆ, ಏನು ಎಲ್ಲವನ್ನೂ ಕಳ್ಕೊಂಡು ಸಾಯ್ತಾನೆ. ವಾಯುದೇವರ ಮಾತನ್ನು ಕೇಳದೆ ಹೋಗಿದ್ದಕ್ಕೆ ಆದ ಅನಾಹುತ ರಾಮಾಯಣದಲ್ಲಿ ರಾವಣ ನಿದರ್ಶನ. ಅದೇ ಮಹಾಭಾರತಕ್ಕೆ ಬಂದರೆ ದುರ್ಯೋಧನ ನಿದರ್ಶನ, ಏನು ಸರ್ವನಾಶವನ್ನು ಕಾಣ್ತಾನೆ. ಇವತ್ತು ಯಾರು ಬೇರೆಯವ್ರನ್ನ ಎದುರಾಕ್ಕೊಂಡ್ರೆ ಸರ್ವನಾಶ ಅಲ್ಲ, ಸ್ವಲ್ಪ ಉಳ್ಕೋಬಹುದು, ಆದರೆ ವಾಯುದೇವರ ವಿರೋಧ ಕಟ್ಟಿಕೊಂಡ್ರೆ ಮಾತ್ರ ಏನೂ ಉಳಿಯೋದಿಲ್ಲ. ನಿಜವಾದ ಅರ್ಥದೇ ವಾಯುದೇವರ ಮಹತ್ವವನ್ನು ಸಾರಿ ಸಾರಿ ಹೇಳ್ತಕ್ಕಂಥ ಒಂದು ಅಪೂರ್ವವಾದ ಭಾಗ ಇದು. ಹೆಸರಿಗೆ ವೃಕ್ಷದ ಕಥೆ, ವೃಕ್ಷದ ಕಥೆ. ವೃಕ್ಷ ಅಂದರೆ ತಿಳುವಳಿಕೆ ಇಲ್ಲದ ವ್ಯಕ್ತಿ, ಅದು ಒಂದು ತಿಳುವಳಿಕೆ ಇಲ್ಲದ ಜನಗಳಷ್ಟೇ ವಾಯುದೇವರು ದ್ರೋಹ ಮಾಡ್ತಾರೆ ಹೊರತು ತಿಳುವಳಿಕೆ ಇದ್ದವನು ಯಾರೂ ಮಾಡೋದಿಲ್ಲ. ಇಂಥ ಪ್ರಸಂಗ ಅರ್ಥ ಮಾಡಿಕೊಂಡಾಗ ಮಹಾಭಾರತ ರಾಮಾಯಣಾದಿಗಳ ಸಂಪರ್ಕ ನಮ್ಮ ಜೊತೆಗಿದ್ದರೆ ಹೇಗೆ ನಾವು ದೇವತೆಗಳ ಮಹಿಮೆ ಅವರಲ್ಲಿನ ತಾರತಮ್ಯದ ಪರಿಜ್ಞಾನ ಎಲ್ಲವನ್ನೂ ತಿಳ್ಕೊಂಡು ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋ ತತ್ವ ಅಲ್ಲಿ ಕಾಣ್ತಾ ಇದೆ. ಅದನ್ನು ತಿಳ್ಕೊಳ್ತಕ್ಕಂಥ ದೊಡ್ಡ ಯೋಗ ಅಲ್ಲಿ. ಇಷ್ಟನ್ನೇ ಶಾಲ್ಮಲಿ ವೃಕ್ಷಕ್ಕೆ ನಾರದರು ಪಾಠ ಕಲಿಸಿದರು, ವಾಯುದೇವರ ಮೂಲಕನೇ ಕಲಿಸಿದರು, ವಾಯುದೇವರ ಸಾಮರ್ಥ್ಯ ಇರೋದನ್ನು ತಿಳಿಸಿಕೊಟ್ರು. ತಾಯಿ ಒಂದು ಉಸಿರು ಹಿಡ್ಕೊಂಡ್ಬಿಡಿ ಸುಮ್ಮನೆ, ನಾವು ವಾಯುದೇವರು ಬೇಕಿಲ್ಲ ಏನಾಗ್ತಾನೆ ಆಗ ಸತ್ತು ಬಿದ್ದಿರ್ತಾನೆ. ಉಸಿರಿಡ್ಕೊಂಡ್ರೆ ಪರ ಇನ್ನೇನು ವಾಯುದೇವರು ಮಾಡಬೇಕಾಗಿಲ್ಲ, ಯಾರು ಕೊಲ್ಲೋದಕ್ಕೂ ಭಾರಿ ಕಷ್ಟಪಡಬೇಕು, ಉಳಿದವರು ಕೊಲ್ಲಬೇಕಾದ್ರೆ ಪೆಟ್ಟು ಹಾಕಬೇಕು, ವಾಯುದೇವರು ಏನು ಕಷ್ಟಪಡಬೇಕಾಗಿಲ್ಲ. ಒಳಗಿರೋ ಹೊರಗೆ ಬಂದರೆ ಸಾಕಷ್ಟೇ, ಒಳಗೆ ವಾಯುದೇವರು ಇರ್ತಾರಲ್ಲ ಒಂದು ಸ್ವಲ್ಪ ಜಸ್ಟ್ ಒಂದು ವಿಚಿತ್ ಹೊರಗೆ ಹೋಗ್ಬಿಟ್ರೆ ಕತೆ ಮುಗಿದೋಯ್ತು ಅವರು. ಎಷ್ಟು ಸಿಂಪಲ್ ಅದು, ವಾಯುದೇವರು ಕೊಲ್ಲೋದು ಬಹಳ ಸುಲಭ ಅಂತ ಹೇಳೋದಕ್ಕೆ ನಿದರ್ಶನ. ಆದ್ದರಿಂದ ಯಾವ ಕಾಲಕ್ಕೂ ಸಹ ನಾವು ಮಹತ್ ಸೇವಾಂ ದ್ವಾರ ಬಾಹುರು ವಿಮುಕ್ತೇಹೇ, ದೊಡ್ಡವರ ಸೇವೆಯನ್ನು ಮಾಡಿ ಉದ್ಧಾರವಾದ ಹಾದಿ ಕಾಣಬೇಕೇ ಹೊರತು ಎಂದು ಅವರು ವಿರೋಧನ ಕಟ್ಟಿಕೊಳ್ಳೋದಕ್ಕೆ ಯಾವ ಕಾಲಕ್ಕೂ ಪ್ರಯತ್ನ ಪಡಬಾರದು. ಇವತ್ತು ನಡೀತಿರೋ ನಿಜವಾಗಲೂ ನಡೀತಿರೋದೇನು ಅಂದರೆ ವಾಯುದೇವರ ದ್ರೋಹ ಪರಮಾವಧಿ ಮಟ್ಟದ ನಡೀತಾ ಇದೆ. ತುಂಬ ಜನಕ್ಕೆ ವಾಯುದೇವರು ಇದ್ದಾರೆ ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ವಾಯುದೇವರು ಒಬ್ಬ ದೇವತೆ ಅಂತಲೇ ಅನೇಕರಿಗೆ ಪರಿಜ್ಞಾನವೇ ಇಲ್ಲ. ಮತ್ತು ರಾಯರಂತವರು ಸುಂದರ ವೃಂದಾವನದಲ್ಲಿ ಕೂತಿಲ್ಲ. ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ವಾಯುದೇವರ ಮಹಿಮೆ ಏನೋ, ಅವರ ಅವತಾರ ಮಹಿಮೆ ಏನೋ, ಅವರ ಗ್ರಂಥಗಳ ಹಿರಿಮೆ ಏನೋ ಅಂತ ಸಾರ್ಲಕ್ಕೆ ತಿಪ್ಪಣಿ ಪರಿಮಳಾದಿಗಳನ್ನು ಬರೆದು ವಾಯುದೇವರ ಹಿರಿಮೆಯನ್ನು ಸಾರ್ಲಕ್ಕೆ ಅಂತ ಅವರು ಕೂತಿದ್ದಾರೆ. ಜನಕ್ಕದು ಗೊತ್ತಿಲ್ಲ. ಆದ್ದರಿಂದ ನಮಗೆ ಫಲ ಕೊಡ್ಲಕ್ಕೆ ಕೂತಿದ್ದು ಕೊಂಡ್ಬಿಟ್ಟಿದ್ದಾರಲ್ಲ, ನಮಗೆ ಕೊಡ್ಲಕ್ಕೆ ಕೂತಿದ್ದಾರೆ ರಾಯರು, ನಮ್ಮನ್ನು ಕೊಡ್ಲಕ್ಕೆ ಕೂತಿಲ್ಲ ಅವರು, ವಾಯುದೇವರ ಮೇಲೆ ಸಾರ್ಲಕ್ಕೆ ಅಂತ ಕೂತಿದ್ದಾರೆ. ಅದು ಅರ್ಥ ಮಾಡಿಕೊಳ್ಳೋ ವಿವೇಕ ತೋರಿಸ್ತೇ ಹೋದರೆ ದಾಶ ಸರ್ವನಾಶದರ್ಥ ಹೋಗ್ತದೆ ಹೊರತು ಉದ್ಧಾರದ ಹಾದಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅರ್ಥ ಮಾಡ್ಕೋಬೇಕು. ಉಳಿದೋ ವಿಷಯ ಬಿಟ್ಟುಬಿಡಿ, ನಮ್ಮ ಜನಗಳಿಗೆ ನಾವು ವಾಯುದೇವರ ಮಹತ್ವ ಹೇಳಿಲ್ಲ, ನಮ್ಮ ಜನಗಳಿಗೇನೆ ವಾಯುದೇವರ ಮಹತ್ವವನ್ನು ಜನ ಹೇಳಿಲ್ಲ. ಕಂಡು ಕಂಡಲ್ಲಿ ಹೋಗ್ತಾರೆ ಜನಗಳು, ಪಾಪ ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಏನೇನೋ ಸಿಗುತ್ತಾ ಅಂತ ಕಂಡು ಕಡೆಗೆ ಹೋಗ್ತಾರೆ. ಇದ್ದು ಬದ್ದನ್ನು ಕಳ್ಕೊಂಡ್ಬಿಡ್ತಾರೆ. ಹೊಸ್ತ ಸಿಗೋದಂತೂ ಸುಳ್ಳವರಿಗೆ, ಇರೋದನ್ನೆಲ್ಲ ಕಳ್ಕೊಂಡು ನಾಶವಾಗ್ತಾರೆ. ಈ ರೀತಿ ಆಗಬೇಡಿ ಅಂತ ಹೇಳ್ತಕ್ಕಂಥ ವಿವೇಕ ಕೊಡಬೇಕಾದ್ರೆ ನಾವು ಮಹಾಭಾರತ ರಾಮಾಯಣಾದಿಗಳ ಸಂಪರ್ಕವನ್ನು ನಿರಂತರ ಹೊಂದದೆ ಬೇರೆ ಮಾರ್ಗವೇ ಇಲ್ಲ ಅನ್ನೋದರ ಸಾರಾಂಶ. ಧರ್ಮರಾಜನೇ ಭಾರಿ ಖುಷಿಯಾಗಿರ್ತಾ ಸಮಯ ಕೇಳಿದಾಗ. ಅಂತೂ ವಾಯುದೇವರ ದ್ರೋಹ ಕಟ್ಟಿಕೊಳ್ಳದೆ ಹೋದರೆ ಬಲಿಷ್ಠ ಬದುಕ್ತಾನೆ, ಅನುಗ್ರಹ ಕಟ್ಟಿಕೊಂಡಿರ್ತಾರೆ ಮುಗದೇ ಹೋಯಿತು. ಭೀಮಸೇನ ತಮ್ಮ ಸಾಕ್ಷಾತ್ ವಾಯುದೇವರು, ಎಷ್ಟು ಪುಣ್ಯ ಇರಬೇಕು ಧರ್ಮರಾಜನಿಗೆ. ಇಲ್ಲವರು ಚಕ್ರವರ್ತಿ ಅನ್ಸ್ಕೊಳ್ಳೋ ಯೋಗ ಬರ್ತಿತ್ತ ಆತನಿಗೆ, ಚಕ್ರವರ್ತಿ ಅನ್ಸ್ಕೊಳ್ಳೋ ಯೋಗ ಬರೋ ಸಾಧ್ಯತೆನೇ ಇರಲಿಲ್ಲ. ಅದು ಯಾರೇ ದುರ್ಯೋಧನಾದಿಗಳನ್ನು ಗೆದ್ದು ಧರ್ಮರಾಜ ಯಾವ ಕನಸನ್ನೂ ರಾಜ ಆಗೋ ಚಾನ್ಸ್ ಇರಲಿಲ್ಲ. ಆದ್ದರಿಂದ ಧರ್ಮರಾಜನಿಗೆ ಸಾಧ್ಯವಾಯಿತದು. ಕಾರಣ ಏನು? ಯಾರು ಎದುರಾಳಿಗಳಿದ್ರು ದುರ್ಯೋಧನಾದಿಗಳು, ಅವರನ್ನೆಲ್ಲ ಒಂಟಿಯಾಗಿ ಕೊಂದಿದ್ದು ಭೀಮಸೇನ ಹೊರತು ಇನ್ಯಾರೂ ಅಲ್ಲ. ಅದಕ್ಕೆ ರಕ್ಷಕರಂತೂ ಕೃಷ್ಣ ಹೊರತು ಇನ್ನೊಬ್ಬರಲ್ಲ. ಅದಕ್ಕೆ ಹರಿವಾಯುಗಳ ಅನುಗ್ರಹ ಅಂತ ಹೇಳೋ ಮಾತು ಸಾರ್ಥಕವಾದ ಮಾತು. ಹರಿಯಾದ ಕೃಷ್ಣ, ವಾಯುವಾದ ಭೀಮ, ಅವರಿಬ್ಬರ ದಯೆಯಿಂದ ಧರ್ಮರಾಜ ರಾಜನಾಗ್ತಾನೆ. ಈ ಮಾತನ್ನು ಒಪ್ಪಿಕೊತಾನೆ ಧರ್ಮರಾಜ. ಅದ್ಯ ರಾಜಾಸ್ಮಿ ಸಮೃತ್ತಃ, ಕೃಷ್ಣ ನಾನಿವತ್ತು ರಾಜನಾದೆ ಅಂತ ಹೇಳುತ್ತಾನೆ. ಇವತ್ತು ರಾಜನಾದೆ, ನಿನ್ನ ದಯೆ ಇದೆ, ಭೀಮಸೇನ ಇವರನ್ನು ಕೊಂದಿದ್ದಾನೆ, ನಾನು ರಾಜನಾಗಿದ್ದೇನೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ವಾಯುದೇವರಲ್ಲಿ ಭಕ್ತಿ ಮಾಡಿದರೆ ಅದು ಈ ಕಥೆಯ ಒಂದು ಫಲಶ್ರುತಿ ಅಂತ ತಿಳ್ಕೊಳ್ಳೋದು ನಿಶ್ಚಿಂತೆಯಾಗಿ ತಿಳ್ಕೋಬೇಕಾದ. ಇನ್ನೂ ಮುಂದುವರಿಸಿ, ಜೀವನದಲ್ಲಿ ಅತಿಥಿ ಸತ್ಕಾರ ಮೊದಲಾದ ಧರ್ಮಗಳು ಎಷ್ಟು ಶ್ರೇಷ್ಠ ಅಂತ ಹೇಳೋದಕ್ಕೆ ಕೆಲವು ಕಥೆಗಳನ್ನು ಹೇಳುತ್ತಾರೆ. ಒಬ್ಬ ಮನುಷ್ಯ ಆಕಸ್ಮಿಕವಾಗಿಯೂ ಪಾಪವನ್ನು ಮಾಡಬಾರದು, ಅಂಥ ಪಾಪ ಮಾಡಿದರೂ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳೋದಕ್ಕೆ ಜನಮೇಜಯನ ಕಥೆ ಹೇಳುತ್ತಾರೆ. ಜನಮೇಜಯ ಅಪೂರ್ವವಾದಂಥ ರಾಜ. ಈ ಜನಮೇಜಯ ಅಲ್ಲ ಆತ, ಈ ಮಹಾಭಾರತ ಕೇಳೋ ಜನಮೇಜಯ ಅಲ್ಲ. ಕೇಳುವ ಜನಮೇಜಯ ಧರಿತ್ರಿಪಾಲ ಅಂತ ಕೇಳ್ತಾರಲ್ಲ, ಆತ ಮಹಾಭಾರತ ಕೇಳ್ತಿರೋ ಜನಮೇಜಯ ಬೇರೆ. ಆತನೇ ಕಥೆ ಕೇಳುತ್ತಿದ್ದಾನೆ. ಇನ್ನೊಬ್ಬ ಜನಮೇಜಯ ಅಂತ ಇದ್ದ, ಅವನು ಬಹಳ ಒಳ್ಳೆ ರಾಜ. ಅವನು ಎಲ್ಲ ಪ್ರಜೆಗಳನ್ನು ಭಾರಿ ಚೆನ್ನಾಗಿ ನೋಡ್ತಾ ಇದ್ದವನೇನೆ. ಒಂದು ಸಲ ಏನಾಯ್ತಂತೆ, ಅವನ ಗಮನಕ್ಕೆ ಬರದಂತೆ ದೊಡ್ಡ ಒಂದು ಅಪಚಾರ ಆಗೋಯ್ತು. ಯಾರೋ ಒಬ್ಬ ಬ್ರಾಹ್ಮಣ ಅವನು ಮಾಡಿದ ತಪ್ಪಿನಿಂದ ಸತ್ತು ಹೋಗಿಬಿಟ್ಟಂತೆ. ಈ ರಾಜ ಮಾಡಿದ ತಪ್ಪಿನಿಂದ ಒಬ್ಬ ಬ್ರಾಹ್ಮಣ ಸತ್ತೋದ. ಅದಕ್ಕೆ ಹಿಂದಿನ ಇವತ್ತಂತೂ ಗುರುತು ಮುಚ್ಚಾಕ್ಬಿಡ್ತಾರೆ ಕೇಸನ್ನು, ಏನು ಗೊತ್ತೇ ಆಗೋದಿಲ್ಲ. ಹಿಂದಿನ ಕಾಲಕ್ಕೆ ಗುರುತಿಡಿದ್ರೆ ಬಹಳ ಸುಲಭವಾದ ಉಪಾಯ ಇತ್ತಂತೆ. ನಮ್ಮ ಜನಕ್ಕೆ ಉಪಾಯ ಗೊತ್ತಿಲ್ಲ. ಇವತ್ತಿನ ದಿವಸ ತಪ್ಪು ಮಾಡಿದ್ದಾರೆ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳೋದಕ್ಕೆ ಇವತ್ತು ಏನೇನೋ ಟೆಸ್ಟ್ ಮಾಡ್ತೇನೆ ಏನಾಗ್ತದೆ. ಹಿಂದಿನ ಕಾಲ ಎಷ್ಟು ಸುಲಭ ಇತ್ತಂತೆ, ಅವ್ರ ಮುಖದಲ್ಲಿ ಕಾಂತಿ ತಕ್ಷಣ ಹೋಗಿಬಿಡ್ತಾ ಇತ್ತಂತೆ ಇಮ್ಮಿಡಿಯೇಟ್ ಆಗಿ. ಈ ಲೈಟ್ ಹೋಗಿದ್ದು ನಮಗೆ ಗೊತ್ತಾಗಲಿಕ್ಕೆ ಟೆಸ್ಟ್ ಬಿಡಬೇಕಾ? ಅದಕ್ಕೆ ಟೆಸ್ಟ್ ಹತ್ತಿರ ಟೆಸ್ಟ್ ಮಾಡಬೇಕಾಗಿಲ್ಲ. ನಿಂತು ಲೈಟ್ ಹೋಗಿದೆ, ಇಲ್ಲ ಕರೆಂಟ್ ಹೋಗಿದೆ ಅಂತ ಅಷ್ಟು ಸುಲಭ. ಅದು ಕರೆಂಟ್ ಹೋಗಿದ್ದು ಟೆಸ್ಟ್ ಮಾಡೋದಕ್ಕೆ ಈ ಕೂತಿದ ಲೈಟ್ ಹೋಗ್ತದೆ, ಕರೆಂಟ್ ಹೋಗಿದೆ. ಭಾಳ ಸಿಂಪಲ್ ಅದು. ಕರೆಂಟ್ ಹೋದರೆ ಹೇಗೆ ಡಲ್ ಆಗ್ತದೋ, ಯಾರಿಗೆ ಈ ಪುಣ್ಯ ಹೋಗಿ ಪಾಪ ಬರ್ತದೋ ಅವ್ರ ಮುಖದಲ್ಲಿ ಕಾಂತಿ ಹೋಗಿಬಿಡ್ತದೆ ತಕ್ಷಣ. ಅದು ಸ್ವಾರಸ್ಯ. ಮತ್ತೆ ಈ ಕರೆಂಟ್ ಎಲ್ಲಿ ಹೋಗಿದೆ, ಲೈಟ್ ಯಾವುದು ವರ್ಕ್ ಆಗಲ್ಲ, ಅದಕ್ಕೆ ಸಂಬಂಧಪಟ್ಟ ಸ್ವಿಚ್ ಫೇಲ್ ಆಗಿದೆ ಅಂತ ಅರ್ಥ. ತಕ್ಷಣ ಹಿಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಯಾವ್ಯಾವ ಪಾಪಕ್ಕೆ ಎಂತೆಂಥ ಕಳೆ ಬರ್ತದೆ ಅಂತ ಹೇಳ್ತಾರೆ. ಯಾವ್ಯಾವ ಪಾಪ ಮಾಡಿದರೆ ಮನುಷ್ಯನಿಗೆ ಏನೇನು ದೋಷ ಬರ್ತವೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಕರ್ಮಗೀತ ಅಂತ ಒಂದು ಗ್ರಂಥ ಇದೆ, ಚಿಕ್ಕದ ಸ್ತೋತ್ರ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಕುರುಡ ಯಾತಕ್ಕಾಗ್ತಾನೆ, ಕುಂಟ ಯಾತಕ್ಕಾಗ್ತಾನೆ, ಕಿವುಡ ಯಾತಕ್ಕಾಗ್ತಾನೆ, ಅಪವೃತ್ತಿ ಯಾತಕ್ಕೆ ಬರ್ತದೆ, ಚಿಕ್ಕಂದೇ ಮನುಷ್ಯ ಯಾಕೆ ಸಾಯ್ತಾನೆ. ಒಂದೊಂದು ಪ್ರಶ್ನೆ ತಕ್ಷಣ ಉತ್ತರ, ಒಂದು ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಯಾ ಪಾಪದ ಏನಾಗಿರುತ್ತೋ ತಕ್ಷ ಇದಾಯ್ತಕ್ಕೆ ಹಾಗಾಗಿದೆ ಅಷ್ಟೇನೆ. ಮತ್ತೆ ಯಾರೋ ಕುಂಟನ್ನು ನೋಡ್ತೇವೋ, ಈ ಪಾಪ ಮಾಡಿದ್ದಕ್ಕೆ ಹಾಗಾಗಿದೆ. ಇದೆಲ್ಲ ಬಹಳ ಸುಲಭವಾದಂಥ ಶಾಸ್ತ್ರೀಯವಾದ ಪರೀಕ್ಷೆಗಳೆಲ್ಲ ಕೂಡ. ಇಲ್ಲಿ ಯಾವಾಗ ಬ್ರಹ್ಮಹತ್ಯ ದೋಷ ಅವನಿಗೆ ಬಂತೋ, ಊರಿನ ಋಷಿಗಳು ಬ್ರಾಹ್ಮಣರೆಲ್ಲ ನೋಡಿದ್ರಂತೆ, ತಕ್ಷ ಅಲ್ಲೇ ನಿಲ್ಲ, ಒಳಗೆ ಹೋಗಬೇಡ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ. ಯಾರು ಕಂಪ್ಲೇಂಟ್ ಕೊಟ್ಟಲ್ಲಿ ಏನೂ ಕೊಟ್ಟಿಲ್ಲ, ಮುಖದ ವರ್ಚಸ್ಸೇ ಹೋಗಿದೆ, ನೀನು ಬ್ರಹ್ಮಹತ್ಯೆ ಮಾಡಿದ್ದಿ, ಒಳಗೆ ಪ್ರವೇಶ ಇಲ್ಲ ಅಂದ್ಬಿಟ್ರಂತೆ. ತಕ್ಷಣ ಏನೋ ಕಾರಣ ಕೊಡ್ಲಿಕ್ಕೆ ಹೋಗ್ತಾನೆ, ಅವೆಲ್ಲ ಕಾರಣ ಕೊಡಬೇಡ, ಆ ದೋಷ ಬಂದಿದೆ, ಒಳಗೆ ಪ್ರವೇಶ ಇಲ್ಲ, ಆ ದೋಷ ಹೋಗೋವರೆಗೂ ಪ್ರವೇಶ ಇಲ್ಲ ಅಂತ ಹೇಳ್ಬಿಡ್ಬೋದು. ಟಿಕೆಟ್ ತಗೊಳ್ಳೋದು ಹತ್ತು ಬಾರ ಅಂತಲ್ಲ, ಅಷ್ಟು ಬಹಳ ಸುಲಭ. ಟಿಕೆಟ್ ತೋರಿಸಿ ಬಸ್ ಹೋಗ್ತು ಅಂತ ಹೇಳೋ ಹಾಗೆ ಆ ದೋಷ ಹೋಗಬೇಕು, ಒಳಗೆ ಬರಬೇಕಷ್ಟೇ. ಎಷ್ಟು ಸಾಮರ್ಥ್ಯ ಇತ್ತು ಬ್ರಾಹ್ಮಣರಿಗೆ, ಒಬ್ಬ ರಾಜ ನನ್ನ ಗೆಟೌಟ್ ಅನ್ನೋ ಸಾಮರ್ಥ್ಯ ಅವರಿಗಿತ್ತು. ಅದಕ್ಕೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಅದನ್ನು ನೋಡಿ ವಿಶ್ವಾಮಿತ್ರ ಮುನಿಗಳು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಯಾವ ಕ್ಷತ್ರಿಯರ ಬಲ ಬ್ರಹ್ಮವರ್ಚಸ್ಸಿನ ಮುಂದೆ ಏನೂ ಅಲ್ಲ. ಇವತ್ತು ಬ್ರಹ್ಮವರ್ಚಸ್ಸೇ ಏನೂ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ, ಇದು ಸಮಸ್ಯೆಯಾಗಿರೋದು. ಬ್ರಹ್ಮವರ್ಚಸ್ಸಿನ ಮುಂದೆ ಯಾವುದೂ ಅಲ್ಲ. ನಿಜವಾದ ಛಾತ್ರ ತೇಜಸ್ಸಿಗೆ ಲಿಮಿಟ್ ಇದೆ, ಬ್ರಹ್ಮ ತೇಜಸ್ಸಿಗೆ ಲಿಮಿಟ್ಟೇ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಳ್ಳೆ ಭಾಗ ಇದು. ಅವ್ರು ಹೇಳಿದ್ರಂತೆ ನೀವು ಹೊರಟು ಹೋಗ್ಬೇಕಾಯ್ತಲ್ಲಿ. ಇವತ್ತು ನೋಡಿ, ಹಿಂದಿನ ಕಾಲಕ್ಕೆ ಒಬ್ಬ ರಾಜ, ಅವನು ಕೆಟ್ಟವನು, ಭಾರಿ ಒಳ್ಳೆಯವನು, ಪಾಪ ಇವರನ್ನೇ ಕಾಪಾಡಿದವನು, ತಪ್ಪು ಮಾಡಿದ, ಅವರು ಅದನ್ನು ಬಿಟ್ಕೊಡ್ಲಿಲ್ಲ, ಒಪ್ಕೊಂಡ್ರು, ತಪ್ಪು ತಪ್ಪೇ ಹೋಗು ಅಂತ ಹೇಳಿಬಿಡ್ತಾರೆ. ಇದು ನ್ಯಾಯ ಅಂತ ಕರೀತಾರೆ. ಅದು ಯಾವುದೋ ಮುಖ ನೋಡಿಕೊಂಡು ತಪ್ಪನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಅದೇ ಅಭ್ಯಾಸ ಮಾಡ್ಕೋತಾರೆ ಎಲ್ಲರೂ ಕೂಡ. ಇವತ್ತು ನಡೀತಿರೋದು ಹಾಗೇನೆ. ಪಾಪಗಳನ್ನು ಮಾಡಿದಾಗ ಮನುಷ್ಯ ಅದು ನಿರಾಕರಣೆ ಮಾಡೋ ಸಾಮರ್ಥ್ಯನೇ ಹೊಂದಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ, ಮಾಡಿಕೊಂಡು ನಾನು ಮಾಡ್ತೇನೆ ನೀನು ಹೊಂದ್ಕೋಬೇಕು ಅಂತ ಕೇಳಿಬಿಡ್ತಾರೆ ಅಷ್ಟೇ. ನೀನು ತಪ್ಪು ಮಾಡಿದ್ದಿ ನಾನು ಹೊಂದ್ಕೊಂಡಿದ್ದೇನೆ, ನಾನು ಮಾಡಿದ್ರೆ ನೀನು ಮಾಡ್ಕೊಂಡ್ಬಿಟ್ರೆ ಸಾಕಷ್ಟೇ. ಪರಸ್ಪರ ಹೆಲ್ಪ್ ಮಾಡ್ಕೊಂಡು ಇಬ್ಬರು ಕೂಡ ಒಟ್ಟಿಗೆ ನರಕಕ್ಕೆ ಹೋದಾಗತ್ತೆ. ಈ ರೀತಿ ಧರ್ಮ ಉಳಿಸಿದ್ದಕ್ಕೆ ಜಗತ್ತು ಉಳಿತದೆ, ಮನುಷ್ಯ ಉಳಿಯೋದಿಲ್ಲ, ಇಡೀ ಪ್ರಪಂಚನೇ ಉಳಿತದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿ. ಅವರು ಬಹಿಷ್ಕಾರ ಹಾಕಿದರು, ಅವರಿಗೆ ಗೌರವ ಕೊಟ್ಟ, ಹೊರಟೇ ಬಿಟ್ಟ ಆ ಕಡೆ. ಎಲ್ಲಿ ಹೋದ್ರೂ ಜಾಗ ಇಲ್ಲ ಅವನಿಗೆ. ಹಿಂದಿನ ಕಾಲಕ್ಕೆ ಬಹಿಷ್ಕಾರ ಅಂದರೆ ಅವನಿಗೆ ಕುಡಿಯೋಕ್ಕೆ ಅನ್ನ ನೀರು ಸಿಗ್ತಿರಲಿಲ್ಲ, ಅಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಿತ್ತು. ರಾಜನಿಗೆ ಬಹಿಷ್ಕಾರ, ಸಾಮಾನ್ಯರಿಗಲ್ಲ. ಅವನು ಹೋದ ಹೋದ ಹಸಿವಾಯಿತು, ಬಾಯಾರಿಕೆ ಆಯಿತು, ಏನು ಕುಡಿಯಲಿಕ್ಕೆ ಏನು ವ್ಯವಸ್ಥೆನೇ ಇಲ್ಲ. ಎಲ್ಲಿ ಹೋದರೂ ಕೂಡ ಅದು ಬಂಧನ ಇದ್ದೇ ಇದೆ ಅವನಿಗೆ. ಹೊರಗೆ ಇನ್ನೇನು ಹತಾಶನಾಗಿಬಿಟ್ಟ. ಯಾವುದೋ ಮುನಿಗಳ ಆಶ್ರಮ ಕಾಣಿಸ್ತು, ಸದ್ಯ ಬದುಕಿದೆ ಅಂತ ಹೋದ. ಆಶ್ರಮದ ಮುಂದೆ ಒಂದು ದಪ್ಪ ಅಂತ ಬಿದ್ದುಬಿಟ್ಟ. ಆ ಮುನಿಗಳ ಹೆಸರು ಶೌನಕ ವಂಶದವರವರು, ಇಂದ್ರೋತ ಅಂತ ಅವರ ಹೆಸರು. ಇಂದ್ರೋತ ಅಂತ ಮುನಿ ಶೌನಕ ವಂಶದವರಾದ್ರಿಂದ ಶೌನಕ ಗೋತ್ರ ಅಂತ ಹೇಳ್ಕೊಂಡ್ರು ಸರಿ. ಅವರು ನೋಡಿದ್ರಂತೆ, ನೋಡಿದ ಏನು ಹೇಳಬೇಕ, ತಕ್ಷಣ ಅಂದ್ರೆಲ್ಲ ಪಾಪಿಷ್ಟ ಗೆಟ್ ಔಟ್ ಅವ್ರು ಹೇಳಿದ್ರು ಮತ್ತೆ. ಯಾಕೆ ನೋಡಿದ ತಕ್ಷಣ ಕಾಣಿಸ್ತಿತ್ತಲ್ಲ ಕೆಲವು ವಿಷಯಗಳು, ಹೇಳಿದ್ರೆ ಗೊತ್ತಾಗ್ತದೆ, ನೋಡಿದ್ರೆ ಗೊತ್ತಾಗ್ತಕ್ಕಂಥ ವಿಚಾರ ಶಕ್ತಿ ಆಗೋದು ಒಂದು ಸಾಮರ್ಥ್ಯ ಅವರಿಗಿತ್ತಲ್ಲ. ಜೊತೆಗೆ ಹೋಗುದು ಬ್ರಹ್ಮಹತ್ಯೆ ಮಾಡಿದ ಮಹಾಪಾಪಿ ಇವನು, ಎಲ್ಲರಿಂದ ಬಹಿಷ್ಕೃತ, ಆಶ್ರಮಗಳು ಬರಬೇಡ, ಅಪವಿತ್ರ ಮಾಡಬೇಡ ಅಂತ ಹೇಳಿಬಿಟ್ರಂತೆ. ಅಷ್ಟು ಅವನಿಗೆ ಆಶ್ಚರ್ಯ ಆಗೋಯ್ತು, ಬ್ರಹ್ಮಹತ್ಯೆ ಎಫೆಕ್ಟ್ ಏನು ಅಂತ ಆಗ ಗೊತ್ತಾಯ್ತು ಅವನಿಗೆ. ಬ್ರಹ್ಮಹತ್ಯೆಯ ಪರಿಣಾಮ ಎಷ್ಟು ಭಯಂಕರ ಅಂತ ಗೊತ್ತಾಗಿ, ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಗೊತ್ತಿಲ್ಲದೆ ಮಾಡಿದೆ ಅಂತ ಹೇಳಿದಾಗ ಹೇಳ್ತಾರೆ ಅವರು, ಸಾಕಷ್ಟು ಬೈತಾರೆ. ಇವತ್ತು ಪಾಪ ಮಾಡೋದು ಸುಲಭ, ಅದನ್ನು ಕಳ್ಕೊಳ್ಳೋದು ಸುಲಭ ಅಲ್ಲ. ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅಂತ ಹೇಳಿದೆಯಲ್ಲ, ಸತ್ತೋನಿಗೆ ತೇಳಬೇಕಾದ್ರಿಂದ ಇವನೇ ಸಾರಿ ಅಂತ ಒಂದು ಮಾತು ತಂದುಬಿಡ್ತಾನೆ, ಸತ್ತೋನು ಬದುಕಿಬಿಡ್ತಾನೆ. ಹಾಗಂತ ತಕ್ಷಣನೇ ಸಾಧ್ಯ ಇಲ್ಲ. ಮಾಡಿದ ಅವಮಾನ ಅಯ್ಯೋ ಪರವಾಗಿಲ್ಲ ಅಂತ ಹೇಳಿದ ತಕ್ಷಣ ಬಂದುಬಿಡುತ್ತಾ? ಸಾಧ್ಯ ಇಲ್ಲ. ತಪ್ಪು ಮಾಡೋದು ಯೋಚನೆ ಮಾಡಬೇಕು ಅದನ್ನು. ತಪ್ಪ ಸಿಕ್ಕರಾಗಿ ಸಾರಿ ಕೇಳಿದ್ರೆ ಆಯ್ತು ತಿಳ್ಕೊಂಡ್ಬಿಡ್ತಾರೆ. ಆದರೆ ಸಾರಿ ಕೇಳಬಹುದು, ಅವ್ರು ಒಪ್ಪಬಹುದು. ಫಲಿತಾಂಶ ಸುಲಭನ ವಾಸಿಯಾಗಲಿಕ್ಕೆ ಸಾಧ್ಯರೇ ಇಲ್ಲ. ಅಕ್ಷಮ್ಯ ಅಪರಾಧ ಮಾಡಿದ್ದೀನಿ ನೀನು ಅಂತ ಹೇಳಿದಾಗ ಆಗ ಅವ್ರಿಗೆ ತುಂಬ ದುಃಖ ಆಯ್ತಂತೆ. ಬದುಕಲೇ ಸಾಧ್ಯತೆಯೇ ಇಲ್ಲ. ಏಕಮಾತ್ರ ಆಶ್ರಯ ಮುನಿಗಳಿದ್ರು, ಅವರು ಕೈಬಿಟ್ಟ ಹಾಗಾಯ್ತೀಗ. ಆಗ ಅವನು ಕ್ಷಮೆ ಹೆಚ್ಚಿಸ್ತಾನೆ, ಸ್ವಾಮಿ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ, ತುಂಬ ತಪ್ಪು ಮಾಡಿದ್ದೇನೆ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದು ಹೊರಟಿಲ್ಲ, ನಾನು ಪರಿಹಾರ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋದು ಹೊರಟಿಲ್ಲ, ಎಂಥ ಪ್ರಾಯಶ್ಚಿತ್ತ ಹೇಳಿದ್ರು ಮಾಡ್ಕೊಳ್ಳುತ್ತೇನೆ ನಾನು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನನ್ನು ಬದುಕಿಸಿ, ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡಂತೆ. ಆಗ ಅವ್ರು ಹೇಳ್ತಾರೆ, ಇದನ್ನು ನಿಜವಾಗಲೂ ನಿನಗೆ ಪಶ್ಚಾತ್ತಾಪ ಆಗಿದೆಯಾ, ನಿಜವಾಗಲೂ ನಿನಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಕೆ ಅನಿಸಿದೆಯಾ ಅಂತ ಕೇಳುತ್ತಾರೆ. ಇದು ಸಾಮಾನ್ಯವಾಗಿ ತಪ್ಪು ಅಂತಷ್ಟು ಒಪ್ಪಿಕೊಳ್ಳೋದು ಜಾಣತನ ಅಲ್ಲ, ತಪ್ಪು ಅಂತ ನಿಜವಾಗಲೂ ಆಗಬೇಕಲ್ಲ ಅವನಿಗೆ. ಆ ಶ್ರೀಪಾದರಾಜರಂಥವರು ಬ್ರಹ್ಮಹತ್ಯೆ ಮಾಡಿದವನು ಬಂದಾಗ ಕೇಳಿ, ನಿಜವಾಗಲು ಪಶ್ಚಾತ್ತಾಪ ಆಗಿದೆಯಾ ಅಂತ ಹೇಳಿದರೆ ಅವು ಅಂತ ಹೇಳ್ತಾರೆ. ಅದು ಗುರುತೇ ಇರೋ ಅಂದರೆ ಬೇಕಾದ ಮಾಡ್ತೇನೆ ಅಂತ ಹೇಳ್ತಾರೆ. ಬೇಕಾದ ಮಾಡ್ತೇನೆ, ಪ್ರಾಣ ಬಿಡ್ತೇವೆ, ಓ ಬಿಡ್ತೇನೆ ಅಂತ ಹೇಳಿದ್ರಂತೆ. ದೊಡ್ಡ ಮರ ಇದೆ, ಹತ್ತು ಅಲ್ಲಿಂದ ಹಾರು ಅಂದ್ರಂತೆ. ತಷ್ಟು ಹತ್ತೇ ಬಿಟ್ಟಂತೆ, ಅದು ಬಿಟ್ಟು ಬೇರೆ ಮಾಡ್ತೇನೆ ಅಂತ ಹೇಳಿಲ್ಲ ಮತ್ತೆ ಅವನು. ಎದುರಿಂದ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಅರ್ಜೆಂಟ್ ಹಸಿವಾಗಿದೆ ಹೊರಟ್ಬಿಡ್ತಾನೆ ಮತ್ತೆ. ಅದು ಪದ್ಧತಿ ಅಲ್ಲ, ಹತ್ತೇ ಬಿಟ್ಟ ಮರ ಅವನು. ನಾನು ಹೇಳ್ತೇವೆ ಹಾರಬೇಕು ಅಂತ ಹೇಳ್ತಾರೆ, ಓ ಹೇಳಿ ಹಾರ್ತೇನೆ ಅಂತ ನಿಂತ್ಕೊಂಡ. ಆಗ ಅವ್ರು ಹೇಳಿ ಇಳಿದು ಬಾ ಅಂತ ಹೇಳಿದ್ರ, ಇಳಿದು ಬಾ ಶಂಕೋದಕ ಪ್ರೋಕ್ಷಣೆ ಮಾಡಿ ಉದ್ಧಾರ ಮಾಡಿಬಿಡ್ತಾರೆ. ಅಂದರೆ ಪಶ್ಚಾತ್ತಾಪ ನಿಜವಾಗಲೂ ಆಗಬೇಕು, ಪ್ರಾಯಶ್ಚಿತ್ತ ಕರೆಸ್ಪಾಂಡಿಂಗ್ ಪ್ರಾಯಶ್ಚಿತ್ತನೇ ಮಾಡ್ಕೋಬೇಕು, ಅಪ್ರೋಪ್ರಿಯೇಟ್ ಅಂತ ಮಾಡ್ಕೋಬೇಕೇ ಹೊರತು ಇಲ್ಲದೆ ಹೋದರೆ ಪ್ರಾಯಶ್ಚಿತ್ತವೂ ಅಲ್ಲ, ಪಶ್ಚಾತ್ತಾಪನೂ ಅಲ್ಲ. ಈ ಕಣ್ಣೊರೆಸ ನೀತಿನ ಅದು ಉದರ ವೈರಾಗ್ಯ ಅಂತ ಕರೀತಾರೆ ಹೊರತು ನಿಜವಾದ ಸೊಲ್ಯೂಷನ್ ಅಂತ ಯಾರು ಕರೆಯೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ರಂತೆ, ನೋಡು ಬಹಳ ತಪ್ಪು ಮಾಡಿದ್ದಿ ನೀನೀಗ, ಪ್ರಾಯಶ್ಚಿತ್ತ ತಯಾರಾಗಿದೆ, ಏನು ಶಿಕ್ಷೆ ಕೊಟ್ಟು ತಗೊಳ್ಳುತ್ತೇನೆ ಅಷ್ಟೇ ಅಲ್ಲ, ಬೇಕಾದ್ರೆ ಪ್ರಾಣವೇ ಕೈ ಬಿಡ್ತೇನೆ ಅಂತ ಹೇಳಿದರೆ ಆಗ ಅವ್ರು ಹೇಳ್ತಾರೆ, ಆಯಿತು, ಯಾವಾಗಲೂ ಕೂಡ ಪಾಪ ಹೋಗೋದಕ್ಕೆ ಮೊದಲ ದಾರಿ ಅಂದರೆ ಪಶ್ಚಾತ್ತಾಪ. ಪಶ್ಚಾತ್ತಾಪ ಒಂದು ಬರದೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಪ್ರಾಯಶ್ಚಿತ್ತಕ್ಕೆ ಏನೂ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಪಶ್ಚಾತ್ತಾಪ ಪಡದೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪ್ರಾಯಶ್ಚಿತ್ತಕ್ಕೆ ಏನೂ ಅರ್ಥನೂ ಇರೋದಿಲ್ಲ. ಪಶ್ಚಾತ್ತಾಪ, ಪಶ್ಚಾತ್ತಾಪ ಅಂದ್ರೇನು? ಒಂದು ತಪ್ಪು ಮಾಡಿದ ಮೇಲೆ, ಪಶ್ಚಾತ್ ಅಂದ್ರೆ ಮಾಡಿದ ಮೇಲೆ ಅಂತ ಅರ್ಥ. ಅದ್ರ ಬಗ್ಗೆ ನೋಯ್ತಾನಲ್ಲ, ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಅದು ಪಶ್ಚಾತ್ತಾಪ ಅಂತ ಕರೀತಾರೆ. ಈ ತಪ್ಪನ್ನು ನಾಳೆ ಮಾಡಿದ್ರೆ ನಡೀತದೆ ಅಂತ ಕೇಳಿದ್ರೆ ಪಶ್ಚಾತ್ತಾಪನೇ ಅಲ್ಲ ಆಗಿದ್ರು. ಪಶ್ಚಾತ್ ಅಂದ್ರೆ ಆಫ್ಟರ್ ದಟ್, ಇನ್ನು ಆಫ್ಟರ್ ಅಲ್ಲೇ ಅಲ್ಲಿ ಮಾಡ್ತಾನೆ ಇದ್ರೆ ಆಫ್ಟರ್ ಏನು ಬರ್ತದೆ ಪ್ರಶ್ನೆ. ಈಗ ಆಫ್ಟರ್ ಅನ್ನೋ ಪದ ಬರಬೇಕಾದ್ರೆ ಪಾಪ ಮಾಡಿ ಆಗಿದೆ, ಇನ್ನು ಮಾಡೋದಿಲ್ಲ ಅಂತ ಭಾವನೆ ಬಂದಿದೆ, ಆಗ ನೋಯ್ತಾನೆ, ಅದಕ್ಕೆ ಪಶ್ಚಾತ್ತಾಪ ಅಂತ ಕರೀತಾರೆ. ಆ ದೃಷ್ಟಿಯಲ್ಲಿ ಪಶ್ಚಾತ್ತಾಪವನ್ನು ಪಡೋದು ಮೊದಲ ಲಕ್ಷಣ. ಆದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಅನಿಸುತ್ತಲ್ಲ, ಅದು ಎರಡನೇ ಸೂಚನೆ. ಅದು ಪ್ರಾಯಶ್ಚಿತ್ತವನ್ನು ಮಾಡೋದು ಎರಡನೇ ಹಂತ, ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಮೂರನೇ ಹಂತ. ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ಕೃಷ್ಣಾರ್ಪಣ ಅಂತ ಹೇಳೋದು ಫೈನಲ್ ಸ್ಟೇಜ್. ಅದು ನಾಲ್ಕು ಸ್ಟೇಜ್ ಪಾಪ ಹೋಗುತ್ತೆ ಹೊರತು ಇಲ್ಲದವರು ಹೋಗೋದಿಲ್ಲ. ಇಂಥ ಪ್ರಾಯಶ್ಚಿತ್ತಗಳಲ್ಲೂ ಕೂಡ ಅನೇಕ ದಾರಿಗಳು ಉಂಟು ಅಂತ ಹೇಳ್ತಾರೆ. ಕೆಲವು ಕರ್ತೆ ತೀರ್ಥಯಾತ್ರೆ ಮಾಡಿದರೆ ಪ್ರಾಯಶ್ಚಿತ್ತ, ಕೆಲವರಿಗೆ ದಾನ ಮಾಡಿದರೆ ಪ್ರಾಯಶ್ಚಿತ್ತ, ಕೆಲವದಕ್ಕೆ ಉಪವಾಸಾದಿಗಳಿಂದ ಪ್ರಾಯಶ್ಚಿತ್ತ, ಉಪವಾಸ ವ್ರತ ಅದಕ್ಕೆ ಏಕಾಶಿ ವ್ರತವನ್ನು ಹೇಳಿ. ಉಪವಾಸ ವ್ರತ ಅಂತ ಹೇಳಿದರೆ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಒಂದೇ ಕಡೆ ಆಗಬೇಕು ಅಂತಿದ್ರೆ ಉಪವಾಸ ಮಾಡಿ ಅಂತ ಹೇಳುತ್ತಾರೆ. ಒಂದೊಂದಕ್ಕೂ ಒಂದೊಂದು ಪ್ರಾಯಶ್ಚಿತ್ತ ಇದ್ರೆ ಉಪವಾಸ ಪ್ರಾಯಶ್ಚಿತ್ತ ಎಲ್ಲದಕ್ಕೂ ಪ್ರಾಯಶ್ಚಿತ್ತ, ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ. ಅದನ್ನೇ ಆಚಾರ್ಯ ಹೇಳಿದ್ದು, ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ ಕೃತ ರಾಜನ್ ನ ದರ್ಶಯತಿ ಭಾಸ್ಕರಿ. ಅದಕ್ಕೆ ಸಮನಾದ ಮತ್ತೊಂದು ವ್ರತ ಇಲ್ಲ, ಅದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋ ಶಕ್ತಿ ಅದಕ್ಕಿದೆ. ಏಕಾದಶೇಂದ್ರಿಯೇ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶ್ಯುಪವಾಸೇನ ತತ್ಸರ್ವಂ ವಿಲಯಂ ವ್ರಜೆ. ಹನ್ನೊಂದು ಇಂದ್ರಿಯಗಳಿಂದ ಮನುಷ್ಯ ಏನೇನು ಪಾಪಗಳನ್ನು ಮಾಡ್ತಾನೆ ಅದಿಷ್ಟಿನ್ನೂ ಕಡೆಯ ಶಕ್ತಿ ಏಕಾದಶಿ ವ್ರತಕ್ಕಿದೆ. ಏಕಾದಶಿ ವ್ರತ ಉಪವಾಸ, ಉಪವಾಸಕ್ಕೆ ಸಾಮರ್ಥ್ಯ ಇದೆ. ಸೈನ್ಸ್ ಒಪ್ಪಿಕೊಳ್ಳುತ್ತದ. ಬೇರೆ ಏನೇ ಔಷಧಿ ಕೊಟ್ಟರು ಕೂಡ ಅದು ಹೊರಗಿನಿಂದ ಕ್ಯೂರ್ ಮಾಡುತ್ತಷ್ಟೇನೆ, ಅದು ಒಳಗಿನಿಂದ ಪ್ಯೂರಿಫೈ ಆಗಬೇಕು ಅಂತಿದ್ರೆ ಏಕಾದಶಿ ವ್ರತನೇ ಮಾಡಬೇಕು. ಬಚ್ಚಲು ಕಟ್ಕೊಂಡ್ಬಿಟ್ಟಿದೆ, ನೀರು ಹಾಕಿದ್ದು ಹಾಕಿದ್ದೆ, ಫಾರ್ಡ್ ಸುರಿದಿದ್ದು ಸುರಿದಿದ್ದೆ, ಎಷ್ಟು ವಿನಾಯಿಲ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ವಾಸ್ತಿ ಜಾಸ್ತಿ ಆಗಿ ಪ್ರಯೋಜನ ಇಲ್ಲ. ಔಟ್ಲೆಟ್ ಕೊಡಬೇಕು ಫಸ್ಟ್, ಅದು ಒಳಗಿಂದ ರಿಲೀಸ್ ಆಗಬೇಕು. ಹೊರಗಿಂದ ರಿಲೀಸ್ ಆದ್ರೆ ಏನೂ ಉಪಯೋಗ ಇಲ್ಲ. ಒಳಗಿಂದ ರಿಲೀಸ್ ಆಗಬೇಕಾದ್ರೆ ಯಾವ ಉಪವಾಸವನ್ನು ಮಾಡ್ತಾನೆ ಅವ ಪಾಪ ಹೋಗುತ್ತಂತೆ. ಅಲ್ಲಿ ಉಪವಾಸಕ್ಕೂ ಪಾಪಕ್ಕೆ ಏನು ಸಂಬಂಧ ಅಂದರೆ ಉಪವಾಸ ಮಾಡಿದ ಏನಾಗುತ್ತೆ ನಮಗೆ ಫಸ್ಟು ತಾಪ ಶುರುವಾಯ್ತದೆ. ಓ ತಾಪ ಆಗುತ್ತೆ ಅಂತ ಹೇಳ್ತಾನೆ. ತಾಪ ಅಂದರೆ ಫೈರ್, ಅದು ಆ್ಯಕ್ಚುಲಿ ತಾಪ. ನಾವೇನು ಫಸ್ಟ್ ಏನು ತಗೋಯೋ ಹೊಟ್ಟೆ ಸುಡುತ್ತೆ ಅಂತ ಏನು ಹಾಕ್ಕೊಂಡ್ಬಿಡ್ತಾನೆ. ಗುದ್ದ ಕತೆ, ಒಲೆ ಹಚ್ಚಿ ನೀರು ಹೋಯ್ತಾಗ ಆಗುತ್ತೆ, ಅದಕ್ಕೆ ಏನು ಪ್ರಯೋಜನ ಇಲ್ಲ. ಒಲೆ ಮೇಲೆ ಅನ್ನಕ್ಕಿಟ್ಟ ಕೆಳ ನೀರು ಹೋಯ್ತಾ ಅನ್ನ ಜನ್ಮದಲ್ಲೇ ಆಗೋದಿಲ್ಲ. ಇವತ್ತು ತಾಪ ಆಗದ ಹೊರತು ಅನ್ನ ಬೇಯೋದಿಲ್ಲ. ಇವತ್ತು ನಮ್ಮ ಪಾಪಗಳು ಬೇಯಬೇಕಾದ್ರೆ ತಾಪ ಆಗಲೇಬೇಕು. ಆ ತಾಪ ಒಳಗಿಂದ ಆಗಬೇಕು ಅಂತಿದ್ರೆ, ನಿಜವಾದ ತಾಪ ಆಗಬೇಕು ಅಂತಿದ್ರೆ ಉಪವಾಸ ಮಾಡಿದಾಗ ಓ ಹೊಟ್ಟೆ ಬೀಸಿ ಶುರು ಮಾಡಿ ವಿಶ್ವಾಮಿತ್ರ ತಾಪ ಆಯ್ತು ನೋಡಿದ್ರೆ ಹೇಗಾರು ಬದುಕಬೇಕು ನಾನೀಗ. ಇವತ್ತು ಅಷ್ಟು ತಾಪ ನೇರ ಪ್ರಾಣ ಹೋಗೋಷ್ಟು ಹಸಿವಾಗಿದೆ ಅಂತ ಹೇಳ್ತಾರೆ ಎಷ್ಟೋ ಸಲ. ಪ್ರಾಣ ಹೋಗೋಷ್ಟು ಹಸಿವಾಗಿದೆ, ಇದು ನಿಜವಾದ ತಾಪ ಇದು. ಆ ತಾಪ ಏನು ಮಾಡುತ್ತೆ ಗೊತ್ತೇನು, ಸುಡ್ಲಕ್ಕೆ ಶುರು ಮಾಡುತ್ತೆ, ಸುಡ್ಲಕ್ಕೆ ಶುರು ಮಾಡುತ್ತೆ, ದೇಹದೊಳಗೆ ಶುರು ಮಾಡುತ್ತೆ. ಪಾಪ ಎಲ್ಲಿದೆ? ದೇಹದಲ್ಲಿದೆ. ಎಲ್ಲಿ ಸುಡ್ತಾ ಇದೆ? ದೇಹ ಸುಡ್ತಾ ಇದೆ. ದೇಹ ಯಾವ ಸುಡ್ಲಕ್ಕೆ ಶುರುವಾಗುತ್ತೆ? ಈಗ ಪಾಪ ಸುಡ್ಲಕ್ಕೆ ಶುರುವಾಗುತ್ತೆ. ಸೊ ಏಕಾದಶಿ ಉಪವಾಸದಿಂದ ಪಾಪ ಸುಡುತ್ತೆ ಎಂಬುದು ಗ್ಯಾರಂಟಿ ಆಯ್ತಾ. ಇನ್ನೇನು ಮಾಡಿ ಹೊರಗಿನ ತಾಪಕ್ಕೆ ಒಳಗಿನ ಪಾಪ ಹೋಗೋದಿಲ್ಲ. ಒಳಗಿನ ತಾಪನೇ ಬರಬೇಕು, ಅದಕ್ಕೆ ಒಳಗೆ ತಾಪ ಕ್ರಿಯೇಟ್ ಆಗಬೇಕು. ಒಳಗೆ ತಾಪ ಕ್ರಿಯೇಟ್ ಆಗಬೇಕಾದ್ರೆ ಅವನು ಆಹಾರ ಬಿಡಬೇಕಾಗ, ಆಹಾರ ನೀರು ಬಿಟ್ಟು ಅಂದಾಗ ತಾಪ ಶುರುವಾಗುತ್ತೆ. ಅದು ಏಕಾದಶಿ ಮಾಡಿದ ತಾಪ ಆಗುತ್ತೆ, ಅದು ಗುಡ್ ಸೈನ್ ಅಂತ ಅರ್ಥ. ಅದು ಏಕಾದಶಿ ಮಾಡಿದ ತಾಪ ಆಗುತ್ತೆ, ಅದು ಒಲೆ ಉರಿಯುತ್ತೆ ಅಂತ ಅರ್ಥ. ಏನು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಒಲೆ ಹಚ್ಚಿ ನೋಡ್ತಾರೆ ಹತ್ತಿದೆ ಇಲ್ಲ ಅಂತ ನೋಡ್ತಾರೆ, ಫಂಕ್ಷನ್ ಮಾಡ್ತಿದೆ ಅಂತ ಅರ್ಥ. ಆವಾಗ ಉರಿಲಿಕ್ಕೆ ಶುರುವಾಗುತ್ತಲ್ಲ, ಪಾಪ ಹೋಗ್ಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ನಿಧಾನ ಮಾಡ್ತಾ ಹೋದಂತೆ ನೋಡಿಬೇಕಾದ್ರೆ ಫಸ್ಟ್ ಟೈಮ್ ಏಕಾದಶಿ ಮಾಡೋರಿಗೆ ಸಾಯಂಕಾಲದ ಹೊತ್ತು ವಾಂತಿ ಶುರುವಾಗಿ ಬಿಡುತ್ತಾಗಲೇನು. ಅವನೇ ಮತ್ತೆ ಅಷ್ಟು ಔಷಧ ನೀರು ಕೊಡು ತೆರೆ ಹಾಕೊಂಡ್ಬಿಡ್ತಾರೆ. ಮತ್ತೆ ಆದ ಸುಳಿ ನಿಧಾನ ಯೋಚನೆ ಮಾಡಿಬೇಕಾದ್ರೆ ಬೇರೆ ಯಾವುದೋ ಒಂದು ಕಾರಣಕ್ಕೆ ವಾಂತಿ ಆಗ್ತಿದ್ರೆ ವಾಂತಿ ಮಾಡಿದಷ್ಟು ಅವನಿಗೆ ಆಯಾಸ ಜಾಸ್ತಿ ಆಗುತ್ತೆ. ಯಾವಾಗಲೂ ಕೂಡ ನಿಶ್ಶಕ್ತಿ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗಿ ಡಿಹೈಡ್ರೇಷನ್ ಆಗಿ ಸತ್ತೇ ಹೋಗ್ತಾನೆ. ವಾಂತಿ ಒಂದು ಭಾರಿ ಕೆಟ್ಟದ್ದು. ಏಕಾದಶಿ ಉಪವಾಸ ಮಾಡಿದಾಗ ವಾಂತಿ ಆಗುತ್ತಲ್ಲ, ಅಬ್ಸರ್ವ್ ಮಾಡಿ, ರಿಲೀಫ್ ಸಿಗುತ್ತಾಗ ಆಯಾಸ ಅನಿಸೋದಿಲ್ಲ. ಹಬ್ಬ ಪೀಡೆ ಹೋಯಿತು ಅನಿಸುತ್ತೆ ಎಷ್ಟೋ ಸಲ. ಅದು ಆಹಾರದ ರೂಪದಲ್ಲಿ ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ. ಔಟ್ಲೆಟ್ ಅದು ಆಹಾರ ರೂಪದಲ್ಲಿ ಹೊರಗೆ ಹೊತ್ತು ಅಷ್ಟು ವಿಷ ಕುಡಿದ್ರೆ ಅಂತ ಯಾರ್ಯಾರು ಹೇಳಿದರೆ ಡಾಕ್ಟರ್ ಮಾಡೋ ಮೊದಲನೇ ಕೆಲಸ ವಾಮಿಟ್ ಮಾಡಿಸ್ತಾರೆ ಇಮಿಡಿಯೇಟ್ ಆಗಿ. ಸುಮ್ಮನೆ ಹಾಗೆ ಬಾಯಿ ಬೆಟ್ಟೆ ಕಟ್ಟೆ ಔಷಧಿ ಕೊಟ್ಟರೆ ಗತಿ ಏನಾಗಬೇಕು? ಈ ಮತ್ತೆ ಅದು ಮೊದಲು ಹೊರಗೆ ಹೋಗಬೇಕು, ಅದು ಎಷ್ಟು ಹೋಗುತ್ತೋ ಅಷ್ಟು ಹೋಗಬೇಕು. ಆಗ ಮುಂದಿನ ಟ್ರೀಟ್ಮೆಂಟಿಗೆ ದಾರಿ ಇಲ್ಲ, ದಾರಿನೇ ಇದು ಸಿಗೋದಿಲ್ಲ. ಅದಕ್ಕೆ ವಾಂತಿ ಮಾಡಿಸಿದ ಮೇಲೇನೆ ಹೇಗೆ ವಿಷ ತೆಗಿಲಕ್ಕೆ ನಿಜವಾದ ಪ್ರೋಸೆಸ್ ನಮಗೆ ಸಿಗ್ತದೋ ಹಾಗೆ ದೇಹ ಶುದ್ಧಿಗಿರತಕ್ಕಂಥ ಮೊಟ್ಟ ಮೊದಲಾಗಿರ್ತ ವ್ರತ ಅಂದರೆ ಉಪವಾಸ ವ್ರತ. ಅದನ್ನು ಅವರು ಹೇಳೋದಿಲ್ಲ ಅವ್ರು, ಯಾಕೆಂದರೆ ಎಲ್ಲರೂ ಬರ್ತಾ ಇದ್ರೆ ಆಗಿನ ಕಾಲಕ್ಕೆ. ಅದನ್ನು ಇವತ್ತು ನೀವು ಏಕಾದಶಿ ಬಂದು ಭಾರಿ ದೊಡ್ಡ ಯಜ್ಞ ಮಾಡಿದ್ರೆ ಯಾಕೆ ಇವತ್ತಿನ ದಿವಸ? ಇಂದ್ರೆ ತೀರಾ ಕಾಮನ್ ವ್ರತ ಅದು. ಒಂದು ಈ ಮಾತನ್ನು ಇವನು ಬರೀತಾರೆ, ಫಾರಿನರ್ ಬರೀತಾರೆ. ಹ್ಯೂನೆತ್ ಸಾಂಗ್ ಇತ್ ಸಿಂಗ್ ಅಂತವ್ರು ಇಂಡಿಯಾಗೆ ಬಂದಾಗ ಟ್ರಾವೆಲ್ ಆಗಿ ಬರೀತಾರೆ ಅವರು. ಅವರು ಬೇಕಾದ ಪುಸ್ತಕ ಓದಿ ಕನ್ನಡದಲ್ಲೂ ಪ್ರಿಂಟ್ ಆಗಿ ಸಿಗುತ್ತೆ. ಅದು ಅಲ್ಲಿ ಬರೀತಾರೆ, ಇಂಡಿಯಾ ದೇಶದ ಜನ ವಾಸುದೇವನ ಭಕ್ತರು. ಭಾರಿ ಇಂಟ್ರೆಸ್ಟಿಂಗ್. ಕೃಷ್ಣ ಭಕ್ತರು ಅನ್ನೋ ಪದವು ಇನ್ನು ಆಚಾರ ಅವತಾರ ಮಾಡಿದ ಕಾಲ ಅಲ್ಲ, ಅದು ಇನ್ನು ಹಿಂದೆ, ಇನ್ನು 300-400 ವರ್ಷಗಳ ಹಿಂದೆ. ಅವನು ಬರೀತಾನೆ ಇವರ ಕೃಷ್ಣ ಭಕ್ತರು ವಾಸುದೇವ ಭಕ್ತರು. ಒಂದು ಮಾತು ಬರೀತಾನೆ, ಇವರೆಲ್ಲ ಕೂಡ ಏಕಾದಶಿ ವ್ರತವನ್ನ ವಾಸುದೇವನ ದಿನ ಅಂತ ಶ್ರದ್ಧೆಯಿಂದ ಆಚರಿಸ್ತಾರೆ ಅಂತ ಬರೀತಾನೆ. ಹರಿ ದಿನ ವಾಸುದೇವನ ದಿನ ಅದು. ಈ ಜನ ಆಚರಿಸ್ತಾರೆ, ಈ ಜನ ಭಾರಿ ಬುದ್ಧಿವಂತರು. ಇಲ್ಲಿಯ ಒಟುಗಳು ಹೇಗಿರ್ತಾರೆ ಅಂತ ಬರೀತಾನೆ. ಇಲ್ಲಿ 16 ವರ್ಷದ ಒಬ್ಬ ಉಪನೀತನಾದ ಒಟು ಇದ್ದಾನೆ ಅಂತ ಕೇಳಿದರೆ, ನಮ್ಮ ಚೀನಾ ದೇಶದ ಲೈಬ್ರರಿಗಿಂತ ಹೆಚ್ಚು ಜ್ಞಾನ ಇವನಲ್ಲಿರುತ್ತೆ ಅಂತ ಹೇಳ್ತಾರೆ. ನಮ್ಮ ದೇಶದ ಲೈಬ್ರರಿಗಿಂತ ಹೆಚ್ಚು ವರ್ತಿ ಇವನು. 8 ವರ್ಷಕ್ಕೆ ಉಪನಯನ ಆಗಿರುತ್ತೆ, 16 ವರ್ಷವರೆಗೂ ಎಲ್ಲ ಬಾಯ್ಪಾಠ ಮಾಡಿಸಿರ್ತಾರೆ ಅವನು. ಲೈಬ್ರರಿಯಲ್ಲಿ ಮನೆಯಲ್ಲಿ ಇಡಬೇಕಾದ್ರೆ ಅಷ್ಟು ಪುಸ್ತಕ ಎಷ್ಟು ಜಾಗ ಬೇಕು, ತಲೆಯಲ್ಲಿ ಪ್ಯಾಕ್ ಮಾಡಿರ್ತಾರೆ ಅಷ್ಟನ್ನು. ಹದಿನಾರು ವರ್ಷಕ್ಕೆ ಅವನು ಎಷ್ಟು ಬುದ್ಧಿವಂತನಾಗಿರ್ತಾನೆ ಅಂದರೆ ನಮ್ಮ ದೇಶದ ಲೈಬ್ರರಿ ಅವನ ಮುಂದೆ ಏನೂ ಅಲ್ಲ, ಅಷ್ಟು ಜ್ಞಾನ ತುಂಬಿಕೊಂಡಿರ್ತಾನೆ. ಇಷ್ಟೆಲ್ಲ ಹೊಗಡ್ತಾರೆ ಅವತ್ತಿನ ಕಾಲ, ಇವತ್ತು ಹೇಳಿದ್ರೆ ಎಲ್ಲ ಖಾಲಿಯಾಗಿಬಿಟ್ಟರೆ, ಟಿವಿ ಸೀರಿಯಲ್ ತುಂಬಿಕೊಂಡಿರ್ತಾವೆ ಅಷ್ಟೇ, ತೆಗೆದು ಯಾವ ಸೀರಿಯಲ್ ಹೇಳ್ತಾ ಹೋಗ್ತಾರೆ ಹೊರತು ಇನ್ನು ಯಾವುದೂ ಗೊತ್ತಿರೋದಿಲ್ಲ ಅವ್ರಿಗೆ. ಅಂಥ ಜ್ಞಾನ ರಾಯರನ್ನೇ ತಗೊಳ್ಳಿ ದುಷ್ಟ ಅಂತ, ಎಷ್ಟು ಓದಿದ್ರು ರಾಯರು, ಇವತ್ತು ಅವ್ರ ಹೆಸರಿಗೆ ಓದಿದ್ದು ಇಷ್ಟು ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ. ಒಂದು ಎಮ್ ಎ ಬಿ ಎ ಕೇಳಿದ್ರೆ ತಲೆ ಕೆಟ್ಟೋಗುತ್ತೆ. ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯ್ಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗತ, ಅಂಥವ್ರು ಒಬ್ರು ಸಿಗೋದಿಲ್ಲ. ಇವತ್ತು ಹಿಂದೆ ಯೋಚನೆ ಮಾಡಿದ್ವಿ, ಅಂಥವ್ರು ಒಬ್ರು ಸಿಗೋದಿಲ್ಲ ಅಂದರೆ ಅದು ಯಾತಕ್ಕೆ ಅಷ್ಟು ದೊಡ್ಡವ್ರ ತಕ್ಷಣ ಅರ್ಥ ಆಗ್ತದೆ. ಸಿಕ್ಕಾಬಟ್ಟಿ ಓದ್ದವರಾದ್ದರಿಂದ ಅಷ್ಟು ಮೇಲೆ ಇದ್ದಾರೆ, ನ್ಯಾಚುರಲ್ ಅದು. ಅದು ಇದನ್ನು ಯೋಚನೆ ಮಾಡಿದಾಗ ತೀರಾ ಕಾಮನ್ ಆಗಿರ್ತಕ್ಕಂಥ ಮೋಸ್ಟ್ ಅನ್ಯೂಶುವಲ್ ಆಗ್ತಕ್ಕಂಥ ಕಾಲ ಇತ್ತು. ತೀರಾ ಅವರು 50 ವರ್ಷ ಹಿಂದೆ ಹೋಗಿದ್ರೇನೆ ಎಂತ ವಿಚಿತ್ರ ವಾತಾವರಣ ಇತ್ತು. ಎಷ್ಟು ಹಣ್ಣು ಮುದುಕರಂಥವ್ರು ಖುಷಿಯಿಂದ ಏಕಾಚರತೆ ಮಾಡ್ತಿದ್ರು, ಮತ್ತು ಗುಂಡುಗಲ್ಲಿದ್ದಾಗಿರ್ತಾರೆ, ಏನು ಮಾಡೋದಿಲ್ಲ, ಏನು ಅವತ್ತು ಮಾಡೋಕ್ಕಾಗೋದಿಲ್ಲ, ಹೆಮ್ಮೆಯಿಂದ ಹೇಳ್ಕೊತಾರೆ ಅವತ್ತು ಮಾಡೋದಿಲ್ಲ ಅಂತೇಳಿ. ನಾ ಕಳ್ತನ ಮಾಡಿದ್ದೆ ಅಂತ ಘೋಷಣೆ ಮಾಡಿದಾಗ ಹಾಗೆ, ನಾ ಕಳ್ತನ ಮಾಡಿ ಕೊಲೆ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡಿದರೆ ಎಷ್ಟು ಪಾಪ ಬರಬಹುದು, ಅಷ್ಟು ಪಾಪ ಕಟ್ಟಿಕೊಳ್ಳೋ ಕೆಲಸ ಮಾಡ್ತಾರೆ. ಅಂದರೆ ನಮ್ಮೊಳ್ಳೇದಕ್ಕೆ ಹೇಳ್ತಿರೋದು ಅದನ್ನು, ನಮ್ಮ ದೇಹ ಪ್ಯೂರಿಫೈ ಆಯಿತು ಅಂದರೆ ರೋಗಗಳು ಆಟೋಮೆಟಿಕಲಿ ಹೋಗಬೇಕಲ್ಲಿ, ಬೇರೆ ದಾರಿನೇ ಇಲ್ಲ. ರೋಗಗಳು ವಾಸಿಯಾಗಬೇಕು, ಪಾಪಗಳು ಹೋಗ್ತಾ ಇವೆ. ಎಲ್ಲ ರೋಗದ ಮೊದಲನೇ ಕಾರಣ ಯಾವ ಬ್ಯಾಕ್ಟೀರಿಯಾ ಅಲ್ಲ, ವೈರಸ್ಗಳಲ್ಲ, ಪಾಪ ಕಾರಣ ಅಂತೇಳಿ. ಫಸ್ಟ್ ಪಾಪ ಕಾರಣ, ಎಲ್ಲ ರೋಗಕ್ಕೂ ಮೂಲ ಪಾಪ. ಏಕಾಶಿ ಮಾಡಿದಾಗ ಪಾಪ ಹೊರಗೋಯ್ತು ಅಂದಮೇಲೆ ರೋಗ ವಾಸಿಯಾಗಲೇಬೇಕು ಇಮಿಡಿಯೇಟ್ ಆಗಿ. ಎಷ್ಟೋ ಜನ ಹೇಳ್ತಾರೆ ಮಾತ್ರ ಏಕಾಶಿ ಉಪವಾಸ ಮಾಡೋಕ್ಕೆ ಶುರುವಾದ ಮೇಲೆ ಎಷ್ಟೋ ವರ್ಷ ಬಿಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ವರ್ಷ ಬಿಟ್ಟವರು ಇದ್ದಾರೆ. ಇದೇ ವರ್ಷೇ ಆದ್ದರಿಂದ ಲಂಘನಂ ಪರಮೌಷಧಂ ಅಂತಾರೆ ಆಯುರ್ವೇದ ಹೇಳೋದು. ಉಪವಾಸ ಎಂಬುದು ಮೆಡಿಸನ್ ಫಾರ್ ಆಲ್, ಒಂದೊಂದು ರೋಗಕ್ಕೆ ಔಷಧಿ ಅಲ್ಲ, ಎಲ್ಲ ರೋಗಕ್ಕೆ ಔಷಧಿ ಅದೇನೆ. ಅಂಥ ದೊಡ್ಡ ವ್ರತವನ್ನು ಮಾಡಿದರೆ ಹೋಗ್ತದೆ. ಅದನ್ನು ಮೀರಿದ ಸ್ಪೆಷಲ್ ಪಾಪ ಇರ್ತಾವಲ್ಲ, ಅದಕ್ಕೆ ಬೇರೆ ಬೇರೆ ಪ್ರಾಯಶ್ಚಿತ ಮಾಡ್ಕೋಬೇಕು. ಇದಕ್ಕೆ ಮೂರು ಪ್ರಾಯಶ್ಚಿತಗಳು: ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಭಗವದ್ಗೀತೆ ವಾಕ್ಯನೇ ಅಲ್ಲಿ ಹೇಳ್ತಾರೆ, ಯಜ್ಞ ದಾನ ತಪಸ್ಸು ಮೂರು ಭಾರಿ ದೊಡ್ಡದು. ನೀನು ಕ್ಷತ್ರಿಯ, ನಿನಗೆ ಯಜ್ಞ ಭಾರಿ ದೊಡ್ಡದು, ಅಲ್ಲೂ ಕೂಡ ಮತ್ತೆ ವಿಶೇಷ. ಕ್ಷತ್ರಿಯರಿಗೆ ಯಜ್ಞ ಭಾರಿ ಶ್ರೇಷ್ಠವಾದದ್ದು, ಅದರಲ್ಲಿ ಅಶ್ವಮೇಧ ಇನ್ನೂ ಶ್ರೇಷ್ಠವಾದದ್ದು. ಅಶ್ವಮೇಧ ರಥಶ್ರೇಷ್ಠ. ಅಶ್ವಮೇಧ ಯಾಗ ಮಾಡ್ತೀಯ ಅಂತ ಕೇಳಿದರೆ ಮಾಡ್ತೇನೆ ಅಂತ ಹೇಳ್ತಾರೆ. ಯಾವುದೋ ಒಂದು ಸ್ವರ್ಗಕ್ಕೋಸ್ಕರ ಅಶ್ವಮೇಧ ಯಾಗ ಮಾಡೋದಾದ್ರೆ ಬೇರೆ, ಬರೀ ಪಾಪ ನಿವೃತ್ತಿಗೋಸ್ಕರ ಅಶ್ವಮೇಧ ಯಾಗ ಮಾಡಬೇಕು. ಕೊಂದಿದ್ದು ಅನ್ನೋಯಿಂಗ್ಲಿ ಒಬ್ಬ ಬ್ರಾಹ್ಮಣನನ್ನ ಕೊಂದಿದ್ದು, ತಿಳುವಳಿಕೆಯಲ್ಲದ ಬ್ರಾಹ್ಮಣನನ್ನ ಪಾಪ ಹೋಗಲಿಕ್ಕೆ ಅಶ್ವಮೇಧ ಯಾಗ ಮಾಡಬೇಕು ಲೆಕ್ಕ ಆಯ್ತು. ಅಶ್ವಮೇಧ ಯಾಗ ಅಂತ ಕೇಳಿದರೆ ಆ ಯಾಗ ಕಥೆ ಕೇಳಿರ್ತಾರೆ ನಮ್ಮ ಜೀವಿನಿ ಭಾರತದಲ್ಲೋ. ಮಣ್ಣು ಮುಂದೆ ಅಶ್ವಮೇಧ ಯಾಗ ಪಾಂಡವರದೇ ನೋಡ್ತೇವೆ ನಾವು, ಮುಂದಿನ ಉಪನ್ಯಾಸದ ಮಾಲಿಕೆ ನೋಡ್ತೇವೆ. ಅದನ್ನು ಎಷ್ಟು ಕಷ್ಟದ ಕೆಲಸ ಅಂತ ಗೊತ್ತಾಗ್ತದ. ಅಷ್ಟು ಸಾಮಾನ್ಯ ಹೇಳ್ತಿರ್ತಾವೆ, ಅಪ್ಪ ಅಶ್ವಮೇಧ ಮಾಡಿದಾಗ ಆಯ್ತು ಅಂತ ಹೇಳ್ತಾರೆ. ಹೇಳಬೇಕಾದ್ರೆ ಇಡಿ ಎಂಬುದು ಅಂತ, ಇವನು ಅಶ್ವಮೇಧ ಇವನು ರೇಸ್ಗೆ ಅಂತಾನೆ ಅಷ್ಟೇ ಅಶ್ವಮೇಧ ಅಂತ. ಈ ರೇಸ್ ಅಶ್ವಮೇಧ ಅಲ್ಲ, ಮತ್ತೆ ಅಲ್ಲಿ ಕಳ್ಕೊಂಡು ಬಂದಿರ್ತಾನಲ್ಲ ಅಂಥದ್ದಲ್ಲ. ನಿಜವಾದ ಅಶ್ವಮೇಧ ಯಾಗ ಮಾಡೋದಂದ್ರೆ ಮಹಾ ತಪಸ್ಸದು. ಅದು ಕ್ಷತ್ರಿಯರ ಪಾಲಿನ ಯಜ್ಞದ ರಾಜ ಅಂಥದನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡಂತೆ, ಆದರೆ ಬುದ್ಧಿವಂತಿಕೆ ಮಾಡ್ತಾನೆ, ಸ್ವಾಮಿ ನೀವೇ ಬಂದು ಮಾಡಿಸ್ಬೇಕು ಅಂತ ಹೇಳ್ತಾನೆ. ಅದು ಭಾರಿ ಪುಣ್ಯ, ಯಾಕೆಂದ್ರೆ ನೀವು ಪ್ರಾಯಶ್ಚಿತ ಗೊತ್ತಿರೋರು ನಿಮಗೆ ಗೊತ್ತಿದೆ, ಸೊ ನೀವೇ ಮಾಡಿಸಿದ್ರೆ ಪರ್ಫೆಕ್ಟ್ ಆಗ್ತದೆ. ಯಾರೋ ಬರ್ಕೊಟ್ಟು ಯಾರೋ ಔಷಧಿ ಕೊಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ನಿಂದ ರಾಂಗ್ ಮೆಡಿಸಿನ್ ಕೊಟ್ಟರೆ ಪ್ರತೀತಿ ಆಗ್ತದೆ, ಅವನೇ ಕೊಟ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿರ್ಬೋದು, ನೀವೇ ಮಾಡಿಸ್ಬಿಡಿ. ಪುರೋಹಿತರು ದೋಷ ಹೊಸ ದೋಷ ಆಗಬಾರ್ದಲ್ಲ, ಮತ್ತೆ ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ಲೋಭ ಪ್ರಾಯಶ್ಚಿತ್ತಾರ್ಥ ಬಂತ ಆಗಬಾರ್ದು. ಅದಕ್ಕೆ ನೀವು ಬಂದು ಮಾಡಿಸಿ ಅಂದಾಗ ಒಪ್ಕೊಂಡ್ರಂಥವ್ ಶ್ರದ್ಧೆಯಿಂದ ಹೇಳ್ತಿ ನಾ ಮಾಡಿಸ್ತೇವೆ ಅಂತ ಹೇಳಿದಾಗ ಆಗ ಹೋಗ್ತಾನೆ. ಅವ್ರು ಒಬ್ಬರು ಹೋದ ಎಂಟ್ರಿ ಸಿಕ್ತಿದ್ದಿಲ್ಲ, ಇವರು ಸಮೇತ ಪ್ರವೇಶ ಮಾಡ್ತಾನೆ ಪಟ್ಟಣವನ್ನು. ನಾನೀಗ ಬಂದಿದ್ದೇನೆ, ಈ ದೋಷ ಕಳ್ಕೊಳ್ಳೋಕೆ ಬಂದಿದ್ದೇನೆ, ಒಂದು ಕರ್ಕೊಂಡು ಬಂದಿದ್ದೇನೆ, ಇವ್ರು ಮುನಿಗಳು ಮಾಡಿಸ್ತಾರೆ ಅಂತ ಅವ್ರು ಹೌದು ಮಾಡಿಸ್ತಾರೆ. ಒಪ್ಪಿಕೊಂಡಾಗ ಬಿಟ್ಟರಂತ ಒಳಗಡೆ ಆಗ ಅಶ್ವಿಧಾಗವನ್ನು ಮಾಡ್ತಾನೆ ಪುಣ್ಯ. ಅಶ್ವಿಧಾಗವನ್ನು ಮಾಡಿಕೊಂಡು ಶುದ್ಧನಾಗ್ತಾನೆ. ಆಗ ಜನಗಳು ಸ್ವೀಕಾರ ಮಾಡ್ತಾರೆ, ಮುನಿನೂ ಸ್ವೀಕಾರ ಮಾಡ್ತಾನೆ. ಅವನ ಪಾಪವೆಲ್ಲ ಹೋಗಿ ಪುಣ್ಯಾತ್ಮದ ಸಾಲಿಗೆ ಸೇರ್ತಾನೆ. ಜನಮೇಜಯ ರಾಜ, ಧರ್ಮರಾಜ, ಇದೆಲ್ಲ ಹೇಳಿದ್ದು ಯಾತಕ್ಕೆ ಗೊತ್ತಾ? ಒಬ್ಬ ಬ್ರಾಹ್ಮಣನನ್ನ ಗೊತ್ತಿಲ್ಲದೆ ಕೊಂದಿದ್ದು ಕೇಳಿದ ಪ್ರಾಯಶ್ಚಿತ್ತ, ಗೊತ್ತಿದ್ದು ಕೊಂದ್ರೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ಹೇಳ್ಬಿಡ್ತಾ. ಇದು ಬಹಳ ನಾವೇನು ಯೋಚನೆ ಮಾಡ್ತಿರ್ತೀವಿ, ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ರಾಯ್ತು, ಯಾರು ಕೊಲ್ಲೋ ಪ್ಲಾನ್ ಮಾಡಿಕೊಂಡು ಅಂತ ಕೇಳಿದ್ರೆ ಹೇಳ್ತಾರೆ, ಗೊತ್ತಿದ್ದು ಕೊಂದ್ರೆ ಯಾವುದಕ್ಕೂ ಪ್ರಾಯಶ್ಚಿತ್ತ ಇಲ್ಲ, ಆಕಸ್ಮಿಕವಾದ ಮಾತುಕಷ್ಟೇ ಪ್ರಾಯಶ್ಚಿತ್ತನೇ ಹೊರತು ಇದಕ್ಕಲ್ಲ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಮಹಾಭಾರತದಲ್ಲಿ? ಒಬ್ಬ ಮನುಷ್ಯ ಪಾಪ ಮಾಡೋದನ್ನ ಮಹಾಭಾರತ ಸರಿಯಾಗಿ ಕೇಳಿದರೆ ಪಾಪತಿ ಹೋಗೇ ಬಿಡಬೇಕು. ಇವತ್ತು ಅದನ್ನು ಪ್ರವಚನ ಆಗದಂತೆ ಮಾಡಿಬಿಡ್ತಾರಲ್ಲ, ಒಬ್ಬ ಚಾನ್ಸೇ ಇರೋದಿಲ್ಲ. ಹಿಂದಿನ ಕಾಲಕ್ಕೆ ಹಳ್ಳಿಗಿರಿ ಬಾಯ್ಪಾಠ ಆಗಿರ್ತಿತ್ತು ಇಂಥ ಎಷ್ಟೋ ವಿಷಯಗಳು. ಅವರಿಗೆ ಓದು ಬರ ಏನೂ ಬರ್ತಿದ್ದಿಲ್ಲ, ಅವರಿಗೆ ಮಹಾಭಾರತ ಅಮ್ಮ ಕಥೆಗಳು ಕೇಳಿರ್ತಿದ್ರು. ಅದಕ್ಕೆ ಒಳ್ಳೆ ಎಚ್ಚರ ಇರ್ತಿತ್ತು ಅವರಿಗೆ, ಓ ಪಾಪ ಮಾಡಿದ್ರೆ ರಾವಣಂತ ಆಗಿಬಿಡ್ತೇವೆ ಆಮೇಲೆ ನಾವೀಗ, ಹಾಗೆಲ್ಲ ಆಗಬಾರ್ದು, ಎಚ್ಚರ ಇರ್ತಿತ್ತು. ಈಗ ಅಂತ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಬರೀ ಲಾಂಗು ಮಚ್ಚುಗಳೇ ಕಾಲ ಇವತ್ತು, ಬಡಿ ಬಡಿ ಕಡೆ ಅಂತಿರೋದ್ರಿಂದ ಇವತ್ತು ಚಿಕ್ಕ ಹುಡುಗರೇ ಶುರು ಮಾಡಿಬಿಡ್ತಾರೆ ಹೊಡೆಯೋದಕ್ಕೆ. ಅಂಥ ಒಂದು ವಾತಾವರಣ ದಿನಬೆಳಗದ ನೋಡ್ತಿರ್ತಾರೆ. ಮಹಾಭಾರತ ರಾಮಾಯಣಗಳು ಮನುಷ್ಯನನ್ನು ಸಮಾಜವನ್ನು ಪ್ಯೂರಿಫೈ ಮಾಡೋ ಹಾಗೆ ಜಗತ್ತಲ್ಲಿ ಯಾವುದೂ ಪ್ಯೂರಿಫೈ ಮಾಡೋದಿಲ್ಲ. ಅದಕ್ಕೆ ತೀರ್ಥ ಅಂತ ಕರೆದಿದ್ದ. ಸ್ನಾತವ್ಯಂ ಭಾರತೇ ತೀರ್ಥೆ, ಸ್ನಾನ ಮಾಡಿದರೆ ದೇಹ ಹೇಗೆ ಶುದ್ಧವಾಗುತ್ತೋ, ಮಹಾಭಾರತಾದಿಗಳನ್ನು ಕೇಳಿದರೆ ಮನಸ್ಸು ಪ್ಯೂರ್ ಆಗುತ್ತೆ ಅಂತ ಹೇಳಿದ್ದ. ಮನಸ್ಸು ಪರಿಶುದ್ಧವಾಗಿ ಕೆಟ್ಟ ವಿಚಾರನೆ ಬರಬಾರದು ಮನಸ್ಸಿನೊಳಗೆ ಅಂತ ಸಿದ್ಧಿ. ಜನಮೇಜಯನಂತ ರಾಜನನ್ನ ಶುದ್ಧ ಮಾಡಿದಂಥ ವಿಚಿತ್ರ ಪ್ರಸಂಗ ಅದು. ಇಷ್ಟೆಲ್ಲ ಇದ್ದ ಕಾಲಕ್ಕೆ ಧರ್ಮರಾಜ ಒಂದು ವಿಚಿತ್ರ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಇವತ್ತೇಳಿ, ಉತ್ತರ ನಾಳೆ. ಸ್ವಾಮಿ, ನಿಮ್ಮ ಇಷ್ಟು ದೊಡ್ಡ ಜೀವನ, ನಿಮ್ಮದು ಇಷ್ಟು ದೀರ್ಘಕಾಲದ ಜೀವನ, ಸಾಮಾನ್ಯ 40-50 ವರ್ಷ ಇದೆ ದೀರ್ಘಕಾಲ ಅಂತ ಕರೆಯೋ ಕಾಲ ಇದು. 40-50 ವರ್ಷ ಅಲ್ಲ, ಅವರಿಗೆ 800 ವರ್ಷ ದಾಟಿದ್ದಾರೆ ಭೀಷ್ಮರು. 800 ವರ್ಷದ ವೃದ್ಧರು ನೀವೀಗ. ಇಂಥ ನಿಮ್ಮ ದೀರ್ಘದ ಜೀವಿತ ಅವಧಿಯೊಳಗೆ ನೀವೇನಾದರೂ ಕೂಡ ಯಾರಾದರೂ ಒಬ್ಬ ಸತ್ತವನನ್ನ ಬದುಕಿದ್ದನ್ನ ಕೇಳಿದ್ದೀರಾ, ಕಂಡಿದ್ದೀರಾ ಅಂತ ಕೇಳಿದ್ದೇನೆ. ಒಳ್ಳೆ ಪ್ರಶ್ನೆ ಅದು. ಒಂದು ಯಾರಾದ್ರೂ ಸತ್ತವನು, ಗ್ಯಾರಂಟಿ ಸತ್ತವನು, ಮತ್ತೆ ಗ್ಯಾರಂಟಿ ಸತ್ತವನು ಬದುಕಿದ್ದು ನೀವು ಯಾರಾದ್ರೂ ಕಂಡಿದ್ದೀರಾ ಅಥವಾ ಕೇಳಿದ್ದೀರಾ? ನಿಮ್ಮಂಥವ್ರು ಅಂತ ಪ್ರಶ್ನೆ ಕೇಳಬೇಕಾ? ಇಷ್ಟು ದೀರ್ಘಕಾಲ ಬದುಕಿದ್ದೀರಲ್ಲ, ಅದಕ್ಕೆ ನಿಮ್ಮಲ್ಲಿ ಜೀವನದಲ್ಲಿ ಕಂಡಿದ್ದೀರಾ ಅಂತ ಕೇಳಿದಾಗ ಭೀಷ್ಮರು ಒಂದು ಕಥೆ ಹೇಳುತ್ತಾರೆ, ವಿಚಿತ್ರವಾದ ಕಥೆ ಹೇಳುತ್ತಾರೆ. ಅದೇನು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ.